ఉదయగ్రీవం చిదానంద విగ్రహం సదనుగ్రహం దశగ్రీవచ్చులం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావన గతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణ జ్ఞానరసార్ణసేకం తుంగవాఖ్యాయ నభ్రజగ్రాధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుదనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచ్యుతానంత లీలా గోపాల పాలితాన్ విద్యా పయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యా వాదశాలిన ఇష్టదాన్ కష్టహర్తృన్న విద్యామాన్యాన్ మునీన్మహ. వాదిరాజ పదద్వంద్వ వారిజాసప్త మానసాన్ విశ్వప్రియ గురున్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంత్యేవ శపథో బింబసన్నిధౌ. చింతామణిం సువక్తానాం కల్పవృక్షం చ కామదం స్వామినం త్వాం రఘుప్రేమచిత్తం వందేహ్యభీష్టదం. అజ్ఞానతిమిరచ్ఛేదం బుద్ధి సంప్రదాయకం విజ్ఞాన విమలం శాంతం విజయార్థ గురుం భజే శ్రీ గురుభ్యో నమః. హరి ఓం. ನಮ್ಮ ಸುತ್ತೂ ಇದ್ದು ಒಳಗೂ ಇದ್ದು ಹೊರಗೂ ಇದ್ದು ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕಾರ್ಯವನ್ನ ನಮ್ಮೊಳಗೆ ನಿಂತು ಮಾಡಿಸುವಂಥ ಶ್ರೀಹರಿಯ ರೂಪ, ಬಿಂಬರೂಪ ಅವನೇ ನಮ್ಮ ಶರೀರದ ಸುತ್ತೂ ಇದ್ದಾನೆ. ಇದನ್ನ ಭಾಗವತ ದ್ವಿತೀಯ ಸ್ಕಂಧದಲ್ಲಿ ಹೇಳ್ತಾರೆ. ಸ್ಥೂಲ ರೂಪ ಪರಿಚಯ ಮಾಡಿಕೊಡ್ತಾ ವಿರಾಟ್ ರೂಪ ಅಂತ ಹೇಳ್ತಾರೆ. 14 ಲೋಕಗಳನ್ನು ಹೊತ್ತ ವಿರಾಟ್ ರೂಪ. ಆ ವಿರಾಟ್ ರೂಪವನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಪ್ರಶ್ನೆ ಬಂದದ್ದು, ರಾಜ ನಾನು ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನೇನು ಮಾಡಲಿ ಅಂದ್ರೆ ಉತ್ತರ ಕೊಟ್ಟದ್ದೇ ಹೃದಯದಲ್ಲಿರುವ ಸೂಕ್ಷ್ಮ ರೂಪ ಭಗವಂತನದ್ದಿದೆ, ಅದನ್ನು ಚಿಂತನೆ ಮಾಡಯ್ಯ ಮೋಕ್ಷ ಆಗುತ್ತೆ ಅಂತ. ಆವಾಗ ಮನಸ್ಸೇನಿಲ್ಲಲ್ಲ, ಮನಸ್ಸಿನ ದೋಷಗಳು ತುಂಬಾ ಇವೆ, ಅಂಥ ಕಾಲಕ್ಕೆ ಮನಸ್ಸು ನಿಲ್ಲುವಂತೆ ಮಾಡುವ ಉಪಾಯ ಯಾವುದಾದ್ರದೆಯಾ ಅಂದ್ರೆ ಹೇಳ್ತಾರೆ, ಪ್ರಾಣಾಯಾಮೈಹಿ ದಹೇದ್ದೋಷಾನ್ ಧಾರಣಾಭ್ಯುಸ್ತ್ಯ ಕಿಲ್ವಿಷಾನ್. ನಮ್ಮ ಹೃದಯದಲ್ಲಿರುವ ನಾನಾ ದೋಷಗಳನ್ನ ಪ್ರಾಣಾಯಾಮದಿಂದ ಕಳ್ಕೋಬೇಕು, ಹಾಗೆ ಕಿಲ್ಬಿಷಗಳನ್ನ ಧಾರಣೆಯಿಂದ ಕಳ್ಕೋಬೇಕು ಅಂತಾರೆ. ಇಲ್ಲಿ ಮನೋದೋಷಗಳು ಎರಡು ರೀತಿ, ಒಂದು ಬುಡದಲ್ಲಿರುವ ದೋಷ, ಅದರಿಂದ ಹೊರಬರುವ ದೋಷ ಅಂತ ಎರಡು. ಮನೆಯಲ್ಲಿ ಹೊಲಸಿರುತ್ತೆ, ಹೊಲಸಿದ್ದರೆ ಅದರಿಂದ ದುರ್ವಾಸನೆ ಬರ್ತಾ ಇರುತ್ತೆ, ಹೊಲಸಿಂದ ಬಂದದ್ದು ದುರ್ವಾಸನೆ. ಆ ದುರ್ವಾಸನೆ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಮೂಲ ಏನು ಕೂತಿದೆ ಹೊಲಸು ಅದು ತೆಗೆಯಬೇಕು. ತೆಗೆದ್ರೂ ಕೂಡ ಅದರ ವಾಸನೆ ಮನೆಯಲ್ಲಿ ಹಾಗೆ ಇರುತ್ತೆ, ಅವಾಗ ಗಾಳಿ ಕಿಟಕಿ ಎಲ್ಲ ಓಪನ್ ಮಾಡಿದ್ರೆ ಆ ಗಾಳಿಯಿಂದ ಎಲ್ಲ ಹೋಗುತ್ತೆ. ಹಾಗೆ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಕಿಲ್ವಿಷ ಪಾಪವನ್ನ ಧಾರಣೆಯಿಂದ ಕಳ್ಕೋಬೇಕು. ನಂತರ ಮನಸ್ಸು, ಆ ಪಾಪದಿಂದಾಗಿ ಬಂದ ಮನಸ್ಸಿನ ಚಾಂಚಲ್ಯವೇ ಹೊಗೆ, ಅದನ್ನ ಪ್ರಾಣಾಯಾಮದಿಂದ ಕಳ್ಕೋಬೇಕು ಅಂತ ಹೇಳ್ತಾರೆ. ಪ್ರಾಣಾಯಾಮೈಹಿ ದಹೇದ್ದೋಷ ಧಾರಣಾಭಿಷ್ಟ ಕಿಲ್ವಿಷ. ಹಾಗಾದರೆ ಈ ಧಾರಣೆ ಅಂದ್ರೆ ಏನು? ಯಾಹಂತಿ ಮನೋಮಲಂ, ಧಾರಣ ಅಂದ್ರೆ ಏನು, ಯಾವ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಯಾವ ರೀತಿಯಲ್ಲಿ ಮಾಡಿದ್ರೆ ಮನಸ್ಸಿನ ಮಲವನ್ನ ತೆಗೆದು ಬಿಡುತ್ತೆ ಅಂದಾಗ ಹೇಳುತ್ತಾರೆ, ಇದನ್ನು ಬ್ರಹ್ಮದೇವರು ಮಾಡಿದರಯ್ಯ, ಅವರು ಮಾಡಿ ತೋರಿಸಿದ್ರು ಧಾರಣೆಯನ್ನ. ಧಾರಣ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಎರಡಕ್ಕೂ ವ್ಯತ್ಯಾಸ ಹೇಳುತ್ತಾರೆ. ಖಂಡಾಸ್ಮೃತಿ ಧಾರಣಾ ಸ್ಯಾದ ಅಖಂಡ ಧ್ಯಾನ ಮುಚ್ಚತೆ. ಬಿಟ್ಟು ಬಿಟ್ಟು ದೇವರನ್ನ ನೆನೆಯೋದು ಖಂಡ ಸ್ಮೃತಿ, ಅದನ್ನು ಧಾರಣ ಅಂತ ಕರೀತಾರೆ. ಅಖಂಡವಾಗಿ ದೇವರನ್ನು ನೆನೆಯೋದೇ ಧ್ಯಾನ ಅಂತಾರೆ. ಈಗಂತೂ ನಮಗೆ ಅಖಂಡವಾಗಿ ದೇವರನ್ನ ಬರುತ್ತಾ ಇಲ್ಲ, ಬಿಟ್ಟು 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 ಬರ್ತಾ ಇದೆ. ಆ ಬಿಟ್ಟು ಬಿಟ್ಟು ಬರುವುದನ್ನೇ ಉಪಯೋಗಿಸಿಕೊಳ್ಳಿ, ದೇವರಲ್ಲಿ ಮನಸ್ಸಿಟ್ಟು ಬಿಡಿ. ಅದರಿಂದ ಏನಾಗುತ್ತೆ, ಮನಸ್ಸಿನಲ್ಲಿ ದೇವರ ಸಂಪರ್ಕ ಸದಾ ಆ ಚೂರು ಕಾಲ ಚೂರು ಕಾಲ ಚೂರು ಕಾಲ ಬಂದು 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 ಪಾಪಗಳೆಲ್ಲ ಹೊರಟು ಹೋಗಿ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಹಾಗಾದರೆ ಈ ಧಾರಣ ಅಂಬೋದು ಸದಾ ಮನಸ್ಸಿನಲ್ಲಿ ಎಷ್ಟೆಷ್ಟು ಕಾಲ ಆಗುತ್ತೋ ಅಷ್ಟೆಷ್ಟು ಕಾಲ ಮನಸ್ಸಿನಲ್ಲಿ ದೇವರ ರೂಪವನ್ನು ಚಿಂತನೆ ಮಾಡುವುದೇ ಹೌದಲ್ಲ ಅಂದರೆ ಆ ರೂಪ ಯಾವುದು ಅಂದಾಗ ಉತ್ತರ ಕೊಡುತ್ತಾರೆ. ಸ್ಥೂಲ ರೂಪ ಅಂದರು. ಏನು ಸ್ಥೂಲ ರೂಪ ಅಂದರೆ ಪಾತಾಳಮೇತಸ್ಯ ಹಿ ಪಾದಮೂಲಂ. ಪಾದ ಮೂಲದಲ್ಲಿ ಪಾತಾಳವಿದೆ, ವಿಶೇಷವಾಗಿ ಶಿರಸ್ಸಿನಲ್ಲಿ ಸತ್ಯಲೋಕವಿದೆ. ಪಾತಾಳದಿಂದ ಸತ್ಯಲೋಕ ಪರ್ಯಂತ ಇರತಕ್ಕಂಥ 14 ಲೋಕಗಳನ್ನು ಧಾರಣೆ ಮಾಡಿದ ರೂಪವೇ ವಿರಾಟ ರೂಪ ಅಂತ ಕರೀತಾರೆ. ಇಂಥ ವಿರಾಟ್ ರೂಪವನ್ನೇ ನಾವು ಹೃದಯದಲ್ಲಿ ಚಿಂತನೆ ಮಾಡಬೇಕು. ಈ ವಿರಾಟ್ ರೂಪವನ್ನ 14 ಲೋಕಗಳನ್ನ ತನ್ನ ಶರೀರದಲ್ಲಿ ಧಾರಣೆ ಮಾಡಿದ ವಿರಾಟ್ ರೂಪವನ್ನ ಯಾರು ಬಿಟ್ಟು 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 ಅಂದ್ರೆ ನಾವೇನು ಪ್ರಯತ್ನ ಪಡುವಾಗ ಬಿಡಬೇಕಾಗಿಲ್ಲ, ಹಿಡಿಯಲಿಕ್ಕೆ ನೋಡಿದ್ರೆ ಸಾಕು ಮನಸ್ಸು ತಾನಾಗಿ ಬಿಡ್ತಾ ಇರುತ್ತೆ. ಆ ಬಿಡುವ ಸ್ಥಿತಿಯಿಂದ ಹೊರಬರಬೇಕು ಅಂತ ಮಾಡ್ತಾ ಇದ್ದಾರೆ. ಯಾರಾದ್ರೂ ಸ್ಮರಣೆ ಮಾಡುತ್ತಾರೋ ಅವರಿಗೆ ಮನಸ್ಸಿನ ಮಲಗಳು ಅಂದ್ರೆ ನಾನಾ ಪಾಪಗಳೆಲ್ಲ ಹೊರಟು ಹೋಗುತ್ತೆ. ಅವಾಗ ಪ್ರಶ್ನೆ ಬಂತು, ನಮಗೆ ಇಲ್ಲಿರೋ ಒಂದು ಎತ್ತರವಾದ ಭವನವನ್ನೇ ನೋಡ್ಲಿಕ್ಕಾಗಲ್ಲ, ಕಲ್ಪನೆ ಮಾಡಿಕೊಳ್ಳಿಕ್ಕಾಗಲ್ಲ. ಸತ್ಯಲೋಕದ ಕಲ್ಪನೆ ಪಾತಾಳಲೋಕದ ಕಲ್ಪನೆ ಮನಸ್ಸಿಗೆ ಹೇಗೆ ಬರುತ್ತೆ? ಅವಾಗ ಮತ್ತೆ ಉತ್ತರ ಕೊಡ್ತಾರೆ. ಸಕಲ ಜೀವ ನಿಕಾಯ ಧಾಮ್ನ, ಎಲ್ಲಾ ಜೀವರಾಶಿಗಳ ಶರೀರದ ಸುತ್ತು ಈ ವಿರಾಟ್ ರೂಪಿ ಭಗವಂತನೇ ನಿಂತಿದ್ದಾನೆ. ಆ ಬ್ರಹ್ಮಾಂಡದ ಸುತ್ತು ಯಾವ ರೂಪ ಇದೆಯೋ ಪಿಂಡಾಂಡದ ಸುತ್ತು ಅದೇ ರೂಪ ನಿಂತಿದೆ ನಮ್ಮ ಶರೀರದ ಸುತ್ತು. ಮತ್ತೆ 14 ಲೋಕಗಳು ಹೇಳ್ತಾರೆ, ಆ 14 ಲೋಕಗಳು ಸೂಕ್ಷ್ಮವಾಗಿ ನಮ್ಮ ಶರೀರದಲ್ಲಿ ನಿಂತಿವೆ. ಆ 14 ಲೋಕಗಳು ನಾಭಿಯಿಂದ ಮೇಲಿನವರೆಗೂ 4 ಲೋಕಗಳು, ನಾಭಿಯಿಂದ ಕೆಳಗೆ 7 ಲೋಕಗಳು, ಮೇಲೆ 7 ಕೆಳಗೆ 7, ನಾಭಿಯಿಂದ 7 ನಾಭಿ ಕೆಳಗೆ 7, 14 ಲೋಕಗಳಿವೆ. ಆ 14 ಲೋಕಗಳಲ್ಲಿರುವ ಸಾಂಶರಾದ ದೇವತೆಗಳು ದೊಡ್ಡವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಶರೀರದಲ್ಲಿದ್ದಾರೆ, ಸೂಕ್ಷ್ಮವಾದ ರೂಪದಿಂದ ಇದ್ದಾರೆ ಎಂಬುದನ್ನು ತಿಳಿಸಿಕೊಡ್ತಾನೆ. ಆ ರೀತಿಯಾಗಿ ನಮ್ಮ ಶರೀರದಲ್ಲಿ ನಡೆದಂತಹ ಎಲ್ಲಾ ಮಹಾನುಭಾವರನ್ನ ಸ್ಮರಣೆ ಮಾಡಿ ನಮ್ಮ ಶರೀರ ಸುತ್ತು ಇರದ ವಿರಾಟ್ ರೂಪವನ್ನು ನಾವು ಸ್ಮರಣೆ ಮಾಡಬೇಕು. ಮಾಡತಾ ಬಂದರೆ ನಮ್ಮ ಎಲ್ಲಾ ಪಾಪಗಳು ಹೋಗುತ್ತೆ. ಈ ವಿರಾಟ್ ರೂಪ, ನಮ್ಮ ಶರೀರ ಸುತ್ತು ಇರುವ ವಿರಾಟ್ ರೂಪ ನಮಗೇನು ಉಪಕಾರ ಮಾಡುತ್ತಾ ಇದೆ ಎಂಬ ಪ್ರಶ್ನೆ ಬಂದಾಗ ಹೇಳುತ್ತಾರೆ, ಆ ವಿರಾಟ್ ರೂಪವೇ ನಮ್ಮ ಶರೀರವನ್ನ ಹೊತ್ತು ತೆರುತ್ತಾ ಇದೆ. ಕ್ಷೋಣಿಯೊಳಗೆ ಈ ರೂಪ ಅನುಪೇಕ್ಷದಿಂದ ತನೂ ನಿಲ್ಲದಯ್ಯ ವಿಧಿಗಾದರೂ. ಬ್ರಹ್ಮದೇವರಿಗಾದರೂ ಈ ರೂಪವೇ ಬೇಕು, ಇಲ್ಲದಿದ್ದರೆ ಅವರ ಶರೀರ ಉರುಳು ಹೋಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ರೂಪ ಎಲ್ಲರ ಶರೀರವನ್ನ ಹಿಡಿದು ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಸಕಲ ಕಾರ್ಯವನ್ನ ಈ ರೂಪವೇ ಮಾಡಿಸ್ತಾ ಬರುತ್ತೆ. ನಾವು ಆತನ ಕಡೆ ನೋಡಿದ್ರು ನೋಡದಿದ್ರು, ಪೂಜೆ ಮಾಡಿದ್ರು ಮಾಡದಿದ್ರು, ಆತನ ಕಡೆ ಗಮನವೂ ಕೊಡದಿದ್ರೂ ಕೂಡ ನಮ್ಮ ಕಡೆಯೇ ಗಮನವನ್ನು ಕೊಡುತ್ತಾ ನಮ್ಮ ಸಂತೋಷವೇ ತನ್ನ ಸಂತೋಷವಾಗಿ ಭಾವಿಸಿ ಇರುವಂತಹ ಅಪರೂಪದ ಮಹಾಮೂರ್ತಿಯೇ ನಮ್ಮ ಸುತ್ತು ಇರುವ ವಿರಾಟ್ ರೂಪ. ಯಾರೂ ಮಾಡದ ಉಪಕಾರವನ್ನು ಆತ ಮಾಡ್ತಾ ಇದ್ದಾನೆ. ಅಂಥ ಭಗವಂತನ ರೂಪಕ್ಕೆ ಏನು ನಾವು ಪ್ರತ್ಯುಪಕಾರ ಮಾಡಲಿಕ್ಕೆ ಸಾಧ್ಯ? ಅಂದ್ರೆ ಮೊದಲು ಉಪಕಾರ ಅಂದ್ರೆ ಆತನಿಗೇನು ಉಪಕಾರ ಇಲ್ಲ, ಆತ ಬಯಸೋದು ಇಷ್ಟೇ, ನನ್ನ ನೆನಪು ನಿಮಗೆ ಸದಾ ಇದ್ದರೆ ಪಾಪಗಳು ನಿಮ್ಮ ಹತ್ರ ಬರಲ್ಲ. ಅದಕ್ಕೆ ನಿಮ್ಮ ಸುತ್ತು ನಾನು ವಿರಾಟ್ ರೂಪಿಯಾಗಿ ನಿಂತಿದ್ದೇನೆ, ನಿಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದೇನೆ ಎಂಬ ಎಚ್ಚರ ಇರಲಿ. ಆದಮೇಲೆ ಕೃತಜ್ಞತೆಗಾಗಿ ದೇವರಿಗೆ ಏನು ನಮ್ಮ ಹತ್ರ ಬೇಡದಿದ್ರೂ ಕೂಡ ಎಲ್ಲವನ್ನೂ ಆತನಿಗೆ ಅರ್ಪಿಸಿ ನಾವು ಸ್ವೀಕಾರ ಮಾಡುವುದು ಪೂಜೆ. ಅದರಲ್ಲೂ ಹೇಳುತ್ತಾರೆ, ನಾವು ನಮ್ಮ ಸುತ್ತು ಭಗವಂತ ಇದ್ದಾನೆ, ಏನ್ ತಗೊಂಡ್ರು ಅವನಿಗೆ ಕೊಟ್ಟು ತಗೊಳ್ಳಿ ಅಂತ ಅಂದ್ರೆ ಹೇಗೆ? ಇವಾಗ ನಮ್ಗೆ ಬಹಳ ಉಪಕಾರ ಮಾಡಿದವರು ನಮ್ಮವರು ಅಂತಿದ್ದವರು ನಮ್ಮ ಜೊತೆಗೆ ಬಂದ್ರೆ ಎಲ್ಲಿಯಾದ್ರೂ ಬಹಳ ಉಪಕಾರ, ಅವರಿಲ್ಲಾಂಗಿದ್ರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತವ್ರು ನಮ್ಮ ಜೊತೆಗೆ ಸದಾ ಬರ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಗೆ ಬಂದಾಗ ಯಾರಾದರೂ ನಮಗೇನಾದರೂ ಕೊಟ್ರೆ ಅವರನ್ನ ಬಿಟ್ಟು ನಾವು ತಗೊಳ್ಳೋದುಂಟ? ಸಾಧ್ಯನೇ ಇಲ್ಲ. ಅದು ಏನು ಕೊಟ್ರು ಅವ್ರು ಕೊಡಬೇಕು, ನಾವು ತಗೋಬೇಕು, ಹೌದ್ ತಾನೆ? ಹಾಗೆ ಇಲ್ಲಿ ನಮ್ಮ ಸುತ್ತು ವಿರಾಟ್ ರೂಪಿ ಭಗವಂತ ಇದ್ದು ಸದಾಕಾಲ ನಮಗೆ ಉಪಕಾರ ಮಾಡುವಾಗ, ಸದಾಕಾಲ ಉಪಕಾರ ಮಾಡುವಾಗ ನಾವು ಏನು ತಗೊಳ್ಳೋದು ಕೂಡ ಅವನಿಗೆ ಕೊಟ್ಟು ತಗೋಬೇಕಾ ಇಲ್ಲವಾ? ಸರಿ, ನಾವು ಕೊಡದಿದ್ರೂ ತಗೊಳ್ತಾನಂತವ, ನಮಗಾಗಿ ತಗೊಳ್ತಾನ. ನಾವು ಹಾಲನ್ನು ಸ್ವೀಕಾರ ಮಾಡಿದರೆ, ಹಾಲು ಕೊಡಿದರೆ, ಹಾಲಿನ ರುಚಿ ನಮಗೆ ಗೊತ್ತಾಗೋದು ಹೇಗೆ ಅಂದ್ರೆ, ಹಾಲಿನೊಳಗಿರುವ ತನ್ನ ರೂಪವನ್ನ ಈ ಭಗವದ್ ರೂಪ ಸ್ವೀಕಾರ ಮಾಡಿದರೆ ನಮಗ ರುಚಿ ಗೊತ್ತಾಗುತ್ತೆ. ಅದು ಹೇಳ್ತಾನೆ ಭಗವಂತ. ಹೇಗೂ ನಿಮಗೆ ಏನು ಬೇಕಾದರೂ ಕೂಡ ಮೊದಲು ನಾನು ತಗೊಂಡೇ ನಿಮಗೆ ಕೊಡಬೇಕು. ಅದ್ ತಿಳ್ಕೊಂಡು ನೀವು ನನಗೆ ಏನಿದೆ ಆ ತಗೊಳ್ಳಿಕ್ಕೆ ಮೊದಲು ಸ್ವಾಮಿ ನಿನ್ನದು ನಿನಗೆ ಅರ್ಪಿತ ಅಂದು ನೀವು ತಗೊಳ್ಳಿ, ಅದರಿಂದ ಪುಣ್ಯ ಬರುತ್ತಲ್ಲ ಅಂದ್ರು ಅದನ್ನೇ. ಹಾಗಾದರೆ ನಮ್ಮ ಸುತ್ತೂ ಇರುವ ಭಗವದ್ ರೂಪ ಬಿಂಬರೂಪ ಆತನ ಪೂಜಾಕ್ರಮವನ್ನ ಹೇಳಿಕೊಡತಾ ಇದ್ದಾರೆ. ಈ ಪೂಜಾಕ್ರಮಕ್ಕೆ ಕೊನೆಗೆ ಹೇಳ್ತಾರೆ ಬಿಂಬ ಪೂಜನಂ ಅಂತ ಹೇಳ್ತಾರೆ. ಏನು ಇದಕ್ಕೆ ಹೆಸರೇನು ಅಂದ್ರೆ ಬಿಂಬ ಪೂಜಾ ಅಂತಾರೆ. ಬಿಂಬ ಪೂಜಾ ಸರಿ ಬಿಡ್ರಿ, ತುಂಬಾ ಒದ್ದಾಡಿ ಹೇಳಿದ್ರೆ ಒಂದು ವಾರ, ನಾವು ಮಾಡಲ್ಲ ಇದನ್ನ, ಇದು ದೊಡ್ಡವರು ಮಾಡೋದು, ಇದು ನಮಗೆಲ್ಲ ಅಲ್ಲ. ನಾವು ಮಾಡಲ್ಲ ಅಂದ್ರೆ ಕೊನೆಗೆ ಹೇಳ್ತಾರೆ ಬಿಂಬ ಪೂಜನ ಮಂತರ ನಚ ಮುಕ್ತಿರಸ್ತಿ ಹಿ ಕಶ್ಯಚಿತ್. ಅಪ್ಪ ನಾನ ಯಾರಿಗಾದ್ರೂ ಕೂಡ ಈ ಚಿಂತನೆ ಇಲ್ಲದಿದ್ದರೆ ಮೋಕ್ಷವೇ ಇಲ್ಲ ಅಂದ್ರೆ ಇದು ಶಾಸ್ತ್ರದಲ್ಲಿ ಹೇಳಿದ್ದು, ಎಲ್ಲರೂ ಮಾಡಿದ್ದು, ದೊಡ್ಡವರು ಮಾಡಿದ್ದು, ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೆಳಗ್ಗೆ ಎದ್ದ ಕೂಡ ಶುರು ಆಗುತ್ತಲ್ಲ, ಪ್ರತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ ತದ್ವಿರುದ್ಧ ಮಥಾಪಿ ತೇಷ್ಟುನು ಬಂದಿಗೀತ ಮಿತಿ ಪ್ರಭೋ. ಅಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ, ನಿನಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾನೇನು ಮಾತಾಡ್ತೇನೆ, ನನ್ನ ಜೊತೆಗೆ ನೀನೇ ಇದ್ದೀಯ ಮಹಾನ್ ಭಾವ, ನೀನೆಂಥವ ಮಹಾರಾಜ, ರಾಜರಿಗೆ ರಾಜ, ನಿನ್ನ ಪಾಡಿಗೆ ನೀನಿದ್ರೆ ದೇವತೆಗಳೆಲ್ಲ ನಿನ್ನ ಸ್ತೋತ್ರ ಮಾಡಿ ಎಬ್ಬಿಸ್ತಾರೆ, ಸ್ತೋತ್ರ ಮಾಡಿ ಎಬ್ಬಿಸ್ತಾರೆ. ನನ್ನ ಜೊತೆ ಇದ್ದದ್ದಕ್ಕೆ ನಾನು ಒಬ್ಬನೇ ಇದ್ದೇನೆ, ನಿನ್ನ ಹಿಡಿಸ್ಕೊಳ್ಳೋರಿಲ್ಲಯ್ಯ ಅಂದ್ರೆ ನನಗಾಗಿ ನೀ ಬಂದ್ಬಿಟ್ಟಿದ್ದೀಯ, ನನ್ನ ಜೊತೆಗೇ ಇದ್ದೀಯ. ಅದಕ್ಕೆ ಸ್ವಾಮಿ, ಬೇರೆ ಸ್ತೋತ್ರ ಮಾಡಲಿಕ್ಕೆ ನನಗೆ ಬರಲ್ಲ, ನಾನು ಮಾತಾಡಿದ್ದೆಲ್ಲ ಹರಿಯೇ ನಿನ್ನ ಪೂಜೆ ಆಗಲಿ, ಮಾತುಗಳೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಭಗವಂತನಿಗೆ ಸಂಕಲ್ಪ. ನಿನ್ನೆ ನೋಡಿದವು ಬೆಳಿಗ್ಗೆ, ಇವತ್ತು ಮಾಡಿದ್ರ ಬೆಳಿಗ್ಗೆ ಕೊಡ್ಲೆ ಮಾಡಿದ್ರ, ನಿದ್ರಾ ಸಮರ್ಪಣೆ, ರಾತ್ರಿ ಮಲಗಿದ್ದು ಬೆಳಿಗ್ಗೆದ್ದು ಯಾರಾದರೆ ಹರೇ ಮಲಗಿದ್ದು ನಿನ್ನ ಪೂಜಾ ಅಂತರ್ಪಣೆ ಮಾಡುತ್ತಾರೋ, ಇದು ಆರಣ್ಯಕಾಚಾರ್ಯ ಹೇಳ್ಕೊಡ್ತಕ್ಕಂಥದ್ದು, ದಾಸರಾಯರು ಹೇಳುವಂಥದ್ದು, ಬೆಳಿಗ್ಗೆದ್ದು ಯಾರಾದರೆ ನಿದ್ರಾ ಸಮರ್ಪಣೆ ಮಾಡುತ್ತಾರೋ ಅದರಲ್ಲೂ ಸ್ವಪ್ನಾವಸ್ಥೆ ಸುಷುಪ್ತಿಯವಸ್ಥೆ ನೀ ಕೊಟ್ಟದ್ದು ಹರಿಯೇ, ಸುಪ್ತಿಗಂ ಸುಗಮಸ್ತುತೆ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿ ಸುಖ ಬರುತ್ತೆ, ಸ್ವಪ್ನದಲ್ಲಿ ಏನು ತಿರುಗಾಡಿಸ್ತೀಯ ಅಲ್ಲಿ ಸುಖ ದುಃಖಗಳು ಕೊಡ್ತೀಯ, ಎಲ್ಲ ನಿನಗರ್ಪಿತ ಹರಿಯೇ ಅಂತ ಬೆಳಿಗ್ಗೆದ್ದು ಯಾರು ಹೇಳುತ್ತಾರೋ ಅವರಿಗೆ ಇಡೀ ರಾತ್ರಿ ಅಖಂಡ ಧ್ಯಾನ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. ರಾತ್ರಿ ಮಲಗಿದ್ದೇನೋ ಸತ್ಯ, ಫಲ ಏನೋ ಬಂತು. ಈ ರೀತಿ ಚಿಂತನೆ ಮಾಡಿದ್ರೆ ಬೆಳಿಗ್ಗೆ ಮಾಡಿದ್ರಲ್ಲ ಚೆಕ್ ಬಂದಿರುತ್ತೆ ನಮಗೆ ಖಂಡಿತ. ನಾನು ಯಾಕೆ ಇಲ್ಲಿ ನನ್ನ ಒತ್ತು ಅಂದ್ರೆ ಕೇಳಿ 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 ಸತ್ತು ಹೋಗ್ತಾ ಇದ್ದೀವಿ, ಮಾಡಿ ಚೂರು ಹೋಗೋಣ ಅಲ್ವಾ. ಕೇಳಿದವು ಬೆಳಿಗ್ಗೆ ಎದ್ದುಕೊಳ್ಳಿ ಪ್ರಾಕ್ಟಿಕಲ್ ಆಗಿ ಕೃಷ್ಣಾನಿನ ಗರ್ಪಿತ ಅಂದ್ರೆ ಏನು ತೃಪ್ತಿ ಬಂತ ಇಲ್ವಾ? ಬಂತ ಇಲ್ವಾ? ಹಾಗೆ ಇಡೀ ಜೀವನ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಪ್ರಾಕ್ಟಿಕಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ ಅವನೊಬ್ಬನಿದ್ದಾನೆ ಅಂತ ಆತನ ಎಕ್ಸಿಸ್ಟೆನ್ಸ್ ಫೀಲ್ ಆಗ್ತಾ ನಾವು ಏನೇನು ಮಾಡ್ತೀವಿ ಅದೆಲ್ಲ ಅದ್ಭುತವಾದ ಸಾಧನೆ ಆಗುತ್ತೆ. ಅದು ಮಾಡಿದ್ದನ್ನು ಹೇಳಿಕೊಡ್ತಾ ಇದ್ದಾರೆ. ಈಗ ಎರಡನೇದು ಹೇಳಿಕೊಟ್ಟು ಎದ್ದ ಕೂಡಲೇ, ಹೇ ಸ್ವಾಮಿ, ಬೆಳಿಗ್ಗಿಂದ ನಾನು ಏನು ಸುಭಾಷಿತಂ ಸಂತತಂ ಆತನೋಮಿ, ಒಳ್ಳೆ ಮಾತನ್ನು ಮಾತಾಡುತ್ತೇನೆ ಅಥವಾ ತದ್ವಿರುದ್ಧಂ ಅಥಾಪಿ, ನಾನಾ ವಿರುದ್ಧ ಮಾತುಗಳು ಬರ್ತಾ ಇವೆ, ಈ ಎರಡೂ ಕೂಡ ನಿನಗೆ ಸ್ತೋತ್ರವಾಗಲಿ ಹರಿ ಅಂದ್ರು. ಅಲ್ಲೂ ಅದಕ್ಕೆ ವಿರುದ್ಧಂ ಅಂತ ಹೇಳ್ತಾರೆ, ಸುಭಾಷಿತ ಅಲ್ಲ ವಿರುದ್ಧ ಭಾಷಿತ ಅಂತ. ಅದು ಹೇಗೆ ಸ್ತೋತ್ರ ದೇವರಿಗೆ ಅಂದ್ರೆ ಹೇಳ್ತಾರೆ, ನಮ್ ಬಾಯಿಯಿಂದ ಅದು ಬೈಗಳು ಬರಬೇಕಾದ್ರೂ ಒಳ್ಳೆ ಮಾತು ಬರಬೇಕಾದ್ರೂ ಅಕ್ಷರಗಳಂತೂ ಬರಬೇಕಲ್ಲ, ಅಕ್ಷರಗಳಂತೂ ಹೊರಡಲೇಬೇಕಲ್ಲ. ಇಲ್ಲಿ ಆ ಅಕ್ಷರಗಳು ಹೊರಡಬೇಕಾದ್ರೆ ಒಂದು ಕ್ರಮ ಇದೆ ಅಂತ ಹೇಳ್ತಾರೆ. ಏನು ಕ್ರಮ ಅಂದ್ರೆ, ಎಲ್ಲರ ಹೃದಯದಲ್ಲಿ ಒಂದು ಕಮಲ ಇರುತ್ತೆ,
ಹೃದಯ ಕಮಲ. ನೀವೆಲ್ಲ ಪೂಜೆ ಮಾಡೋಕ್ಕಲ್ಲ ಹೇಳುತ್ತೆ ಅನೇಕ ಮಂದಿರಲ್ಲಿ ಹೃದಯ ಅಷ್ಟದಲ್ಲ ಕಮಲ ಇದೆ, ಅದನ್ನ ಓಂಕಾರದಿಂದ ಮೇಲಕ್ಕೆಬ್ಬಿಸಿ ಅರಳಿಸಿ ಒಳಗೆ ದೇವರಿರುತ್ತಾರೆ ನೋಡಿ ಕರೆಯಿರಿ ಅಂತ. ನಮ್ಗೆ ಅದೇನು ಗೊತ್ತಿಲ್ಲ, ಇರತ್ತಂತೆ ಹೇಳತ್ತಂತೆ ಅರಿ ಅರಳತ್ತಂತೆ ಅಂತಷ್ಟೇ ಹೊರತು ಅರಳಿಸುವ ಪ್ರಕ್ರಿಯೆಗೆ ನಾವು ಹೋಗೋದೇ ಇಲ್ಲ. ಅದು ಹೇಗೆ ಎಂಬುದು ತಿಳ್ಕೊಳ್ಳೋದೇ ಇಲ್ಲ. ಸಾಯುವ ಪರ್ಯಂತ ಆನ್ಮೀಕ ಮಂದಿರ ಇರೋದು ಹಾಗೇ ಓದಿ 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 ಆವಾಹನ ಮಾಡ್ತಾ ಇರ್ತೇವೆ. ಅದೊಂದು ವಿಶೇಷವಾಗಿರತಕ್ಕಂಥ ಪಂಥ ಇದೆ, ಅದರೊಳಗೆ ನಾವು ಹೋಗಬೇಕು. ಓಂಕಾರದಿಂದ ಒಳಗಿರುವಂತಹ ಕಮಲವನ್ನ ಮೇಲ್ಮುಖ ಮಾಡಬೇಕು, ಮೇಲ್ಮುಖ ಆಗುತ್ತೆ. ಆ ಪ್ರಯತ್ನ ಧ್ಯಾನದಲ್ಲಿ ಮಾಡಬೇಕು, ಅದು ಗುರುಮುಖೇನ ಅಭ್ಯಾಸ ಮಾಡಬೇಕು ಎಂಬ ಆ ಸಬ್ಜೆಕ್ಟೇ ನಮಗೆಲ್ಲೂ ಬರಲ್ಲ, ಆ ಸಬ್ಜೆಕ್ಟೇ ನಮಗೆಲ್ಲೂ ಟಚ್ ಆಗಲ್ಲ. ಮಿನಿಮಮ್ ಕಾನ್ಸೆಪ್ಟ್ ಗೊತ್ತಾದ್ರೆ ಹೇಳ್ಕೊಡೋರ್ ಹತ್ರ ಆದ್ರೂ ಹೋಗಬಹುದು. ಇವಾಗ ಕಾಲೇಜಲ್ಲಿ ಸಿಲೆಬಸ್ ಕೊಟ್ಬಿಡ್ತಾರೆ, ಸಿಲೆಬಸ್ ಕೊಟ್ಟ ಮೇಲೆ ಇದು ಯಾರು ಹೇಳ್ತಾರೆ ಅಂದ್ರೆ ಕನ್ಸರ್ನ್ ಲೆಕ್ಚರ್ ಹತ್ರ ಹೋಗ್ತೀವಿ ನಾವು. ಇಲ್ಲಿ ಸಿಲೆಬಸ್ಸೇ ಗೊತ್ತಾಗಿಲ್ಲ, ನಮಗೆ ಯಾವುದು ಗೊತ್ತಾಗಿಲ್ಲ ಅಂದ್ರೆ ಲೆಕ್ಚರ್ ಹತ್ರ ಹೋಗ್ಬೇಕು ಎಂಬುದೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆದ ಕಾರಣ ವಿಶೇಷವಾಗಿ ನಮ್ಮ ಒಳಗಿರತಕ್ಕಂಥ ಭಗವಂತನ ಚಿಂತನ ಕ್ರಮವನ್ನು ಹೇಳಿಕೊಡತಾ ಇದ್ದಾರೆ. ಆ ನಮ್ಮ ಹೃದಯದಲ್ಲಿ ಅಷ್ಟದಳ ಕಮಲ ಇರುತ್ತಲ್ಲ, ಆ ಅಷ್ಟದಳ ಕಮಲದಲ್ಲಿ 51 ಕೇಸರಗಳಿವೆ. ಇವೆಲ್ಲ ಅತೀಂದ್ರಿಯ, ಇಂದ್ರಿಯ ಗೋಚರ ಅಲ್ಲ, ಮನೋಗೋಚರ ಮಾತ್ರ. ಒಳಗೆ 51 ಕೇಸರ, ಆ 51 ಕೇಸರಗಳಿಗೂ 51 ಭಗವದ್ ರೂಪಗಳು, ಅಜಾದಿ ಮಾತೃಕಾ ರೂಪಗಳು ನಿಂತಿವೆ. ಯಾವಾಗಾದರೆ ಭಗವಂತ ಜೀವಿಯಿಂದ ಮಾತುಗಳನ್ನು ಉಚ್ಚಾರ ಮಾಡಿಸ್ತಾನೆ, ಆ ಉಚ್ಚಾರ ಮಾಡಿಸೋ ಕಾಲಕ್ಕೆ ಏನೇನು ಅಕ್ಷರಗಳು ಬಾಯಿಯಿಂದ ಹೊರಬರುತ್ತೆ, ಆ ಅಕ್ಷರ ಸಂಬಂಧಿ ಭಗವದ್ ರೂಪ ಹೃದಯ ಕಮಲದಿಂದ ಹೊರಟು ನಾಲಿಗೆಯ ಮೂಲಕ ಹೊರಗೆ ಬರ್ತಾ ಇರುತ್ತೆ. 8 ಸಲ ಅಕ್ಷರಗಳು ಉಚ್ಚಾರ ಮಾಡ್ತೀವಿ, ಅಷ್ಟು ಭಗವದ್ ರೂಪಗಳು ಹೊರಬರ್ತಾ ಇರುತ್ತೆ. ಈಗ ಹೇಳಿ, ನಾವು ಒಳ್ಳೆ ಮಾತೋ ಕೆಟ್ಟ ಮಾತೋ ಎರಡೂ ಮಾತಾಡುವ ಕಾಲಕ್ಕೆ ಅಕ್ಷರಗಳಂತೂ ಹೊರಬರಲೇಬೇಕಾ? ಅದರೊಳಗೆ ಭಗವದ್ ರೂಪ ಹೊರಬರಲೇಬೇಕಾ? ಅಲ್ಲಿ ಸ್ತೋತ್ರ ಯಾವುದು ದೇವರಿಗೆ ಅಂದ್ರೆ ಹೇಳ್ತಾರೆ, ನಾನು ನನ್ನಿಂದ ನೀ ನುಡಿಸಿದ ಮಾತುಗಳಲ್ಲೆಲ್ಲ ನಿನ್ನ ರೂಪಗಳಿವಯ್ಯ, ಅದಂತೂ ಶುದ್ಧ, ನಿನ್ನ ರೂಪಗಳು ಶುದ್ಧ, ಆ ರೂಪಗಳು ನಿನಗರ್ಪಿತ, ಅದು ನಿನಗೆ ಸ್ತೋತ್ರ ಹರಿಯ. ಮೇಲ್ನೋಟದ ಈ ಪ್ರಾಕೃತವಾದ ಅಕ್ಷರಗಳು, ಅದರಲ್ಲಿರುವ ಅರ್ಥ, ಅದು ಒಳ್ಳೆ ಅರ್ಥ ಇರಬಹುದು, ಕೆಟ್ಟ ಅರ್ಥನೂ ಇರಬಹುದು, ಬೈಯೋ ಕಾಲಕ್ಕೆ ಅಥವಾ ಏನು ಸಿಟ್ಟಿನ ಮಾತಾಡೋ ಕಾಲಕ್ಕೆ, ಆ ಅರ್ಥಗಳೆಲ್ಲ ದೇವರಿಗೆ ಸಂಬಂಧ ಆಗಲ್ಲ. ಹೇಗೆ ಅಂದರೆ ಅಲ್ಲಿರುವ ಸಾರ ರೂಪಗಳು ಮಾತ್ರ ಭಗವಂತನಿಗೆ ಅರ್ಪಿತ, ಇನ್ನ ಅದರಲ್ಲೂ ಕೂಡ ಆ ಅರ್ಥಗಳಲ್ಲೂ ಭಗವಂತನ ಅರ್ಥ ರೂಪ ನಿಂತಿದೆ. ಅದು ವಿಶೇಷವಾಗಿ ಅವನ ಗುಣಪೂರ್ಣತ್ವವನ್ನು ತಿಳಿಸಿಕೊಡುತ್ತೆ. ಒಟ್ಟಾರೆ ಇಷ್ಟು, ನನ್ನ ಬಾಯಿಯಿಂದ ಬಂದ ಸಕಲ ಮಾತುಗಳಲ್ಲಿ ನಿನ್ನ ರೂಪಗಳಿವೆ ಹರಿಯೇ, ಆ ರೂಪಗಳು ನಿನಗರ್ಪಿತ ಅಂದ್ರೆ ಏನಾಗುತ್ತೆ, ಎಲ್ಲ ಮಾತುಗಳು ದೇವರಿಗೆ ವಿಶೇಷವಾಗಿ ಆತನಿಗೆ ಸ್ತೋತ್ರವಾಗುತ್ತೆ ಇನ್ನು ಹೇಳುತ್ತಾರೆ. ನಂತರ ಬಹಿರ್ದೇಶಕ್ಕೆ ಹೋಗ್ತೇವೆ. ಬಹಿರ್ದೇಶಕ್ಕೆ ಹೋದಾಗ ಅಲ್ಲಿ ಚಿಂತನೆ ಏನಿದೆ, ಅಲ್ಲಿ ಚಿಂತನೆ ಮಾಡಲೇಬಾರದು. ಅಲ್ಲಿ ಹೇಳ್ತಾರೆ, ಕೇಶವ ನಾಮಕ ಭಗವಂತನನ್ನು ಚಿಂತನೆ ಮಾಡಬೇಕು ಮಲವಿಸರ್ಜನೆ ಮಾಡುವಾಗ. ಮಾನಸಿಕವಾಗಿ ಬಾಯಿಯಿಂದ ಅಲ್ಲಿ ಏನು ಹೇಳಲಿಕ್ಕಿಲ್ಲ, ಕೇಶವ ನಾಮಕ ಭಗವಂತನ ಚಿಂತನೆ ಮಾಡುತ್ತಾ ಹೇ ಹರೇ ನೋಡಿ, ಇಷ್ಟಂತೂ ಸತ್ಯ ಹೌದಾ ಅಲ್ವಾ? ಇದು ದೇವರ ಮಂದಿರ ಹೌದೋ ಅಲ್ವೋ? ಹೃದಯದಲ್ಲಿ ದೇವರಿದ್ದಾರೆ, ದೇವರ ಮಂದಿರ ದೇಹ ಹೌದೋ ಅಲ್ವೋ? ಈ ಮಂದಿರದಲ್ಲಿ ಬಂದ ಕಸ ಒಳಗಿದೆಯೋ ಇಲ್ವೋ ಅದನ್ನ ಹೊರಗೆ ಹಾಕ್ತಾ ಇದ್ದೇವೆ. ನಾನು ಟಾಯ್ಲೆಟ್ಗೆ ಹೋದೆ ಎಂಬುದು ಒಂದು ಮನಸ್ಸಿನ ಆಲೋಚನೆ, ಇನ್ನೊಂದು ಅಲ್ಲೇ ಇರುವಾಗ ದೇವರ ಮಂದಿರ ಇದು, ಅದರ ಕಸ ಹೊರಗೆ ತತ್ವಾಭಿಮಾನಿಗಳೇ ಹೊರಗೆ ಹಾಕ್ತಾ ಇದ್ದಾರೆ, ನನ್ನಿಂದ ಹಾಕಿಸ್ತಾ ಇದ್ದಾರೆ. ಸ್ವಾಮಿ ನಿನ್ನ ಸೇವಾ ಅಂತ ಮಾಡಿದರೆ ದೇವರ ಮಂದಿರ ವೈಕುಂಠ ಮಂದಿರವನ್ನ ಪ್ರಕ್ಷಾಲನೆ ಮಾಡಿದ ಪುಣ್ಯ ಬರುತ್ತೆ. ಯಾವಾಗ ಬರೀ ಬಹಿರ್ದೇಶಕ್ಕೆ ಹೋಗಿ ಬಂದ್ರು, ಮತ್ತ್ಯಾಕೆ ಮಾಡಬಾರದು? ಹೇಗೂ ಹೋಗ್ಲೇಬೇಕು, ಹೌದಲ್ವ? ಹೋಗೇ ಹೋಗ್ತೀವಿ. ಹೋದಾಗ ಮನಸ್ಸಲ್ಲಿ ಸ್ವಾಮಿ ನಿನ್ನ ಮಂದಿರವಿದು, ಈ ಮಂದಿರ ಪ್ರಕ್ಷಾಲನೆ ಆಗ್ತಾ ಇದೆ ಹರಿ ಅಂತ. ಅದಾದ ಮೇಲೆ ಮೃತ್ತಿಕಾ ಶೌಚ, ಕೈ ಕಾಲು ತೊಳೆಯುವಾಗ ಏನನ್ನು ಸಂಧಾನ ಅಂತ ಹೇಳ್ತಾರೆ.
ಕ್ಷಾಲನಂ ಪದಯೋರ್ಮುಖಸ್ಯ ಚ ಪಾಣಿಪಲ್ಲವಯೋಶ್ಚ ಗಂಡೂಷಣಂ ಸತತಂ ತವಾಸ್ಮಿತಿ ಮಾನಸಂ ರಮತನ್ಮುದ. ಅಲ್ಲಿ ಬಹಿರ್ದೇಶಕ್ಕೆ ಹೋಗಿ ಆಯಿತು, ಕೈ ಕಾಲು ತೊಳಿತಾ ಇದ್ದೀವಿ. ಕ್ಷಾಲನಂ ಪದಯೋಹೋ, ನನ್ನ ಕಾಲು ತೊಳೆದದ್ದು. ಅವ ನನ್ನ ಕಾಲು ಅಂದ್ರೆ ಏನು ಅಂತ ನೋಡುತ್ತಾರೆ. ಜೀವಿ ಎಷ್ಟಿರ್ತಾನೆ? ಕುದುರೆ ವಾರದ ಕೊನೆಯ ಕೂದಲ ತುದಿ ಅಂತ ಹೇಳಿದ್ರು. ಪರಮಾಣು ಎಲ್ಲಿರ್ತಾನೆ? ಈ ಶರೀರದಲ್ಲಿ ಹೃದಯ ಕಮಲದ ಒಳಗಿರ್ತಾನೆ. ಹಾಗಾದರೆ ಈ ಶರೀರವನ್ನ ಹೊತ್ತು ತಿರುಗೋದು ಯಾರು? ಜೀವನಿಗಾಗಲ್ಲ. ಅದಕ್ಕೆ ಈ ಶರೀರ ಸುತ್ತು ಇರುವ ವಿರಾಟ್ ರೂಪಿಯೇ ಈ ಶರೀರವನ್ನ ಹೊತ್ತು ತಿರುಗೋದು ಅಂತ ಪಟ್ಟ ಹೇಳುತ್ತ ಅದನ್ನೇ ದೇವರನ್ನ ಭರ್ಗ ಅಂತ ಕರೆದ್ರು. ಭರಣ ಗಮನ ಶೀಲತ್ವಾತ್ ಭರ್ಗ ನಾಮ. ಭರಣ ನಮ್ಮನ್ನ ಹೊತ್ತುಕೊಂಡು, ನಮ್ಮ ಸುತ್ತು ಇರುವ ರೂಪದಿಂದ ಹೊತ್ತುಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಅದರಿಂದ ಅವನ ಭರ್ಗ ಅಂದ್ರು. ಅಂಥ ಭಗವಂತ ನಮ್ಮ ಸುತ್ತು ಇದ್ದಾನಲ್ಲ, ಈ ವಿರಾಟ್ ರೂಪಿ ಭಗವಂತ ನಮ್ಮ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟಿದ್ದಾನಾ ಇಲ್ವಾ? ನಮ್ ಕಾಲು ಸುತ್ತು ಅವನ ಕಾಲು ಇದೆಯಾ ಇಲ್ವಾ? ಕೈ ಸುತ್ತು ಕೈ ಇದೆಯಾ ಇಲ್ವಾ? ಮುಖ ಸುತ್ತು ಮುಖ ಇದೆಯಾ ಇಲ್ವಾ? ಅಂಥ ಕಾಲಕ್ಕೆ ಹೇಳುತ್ತಾರೆ ಸ್ವಾಮಿ, ನಿನ್ನ ಪಾದ ಎಂಥದ್ದು, ಬ್ರಹ್ಮದೇವರಿಗೂ ಸಿಗಲ್ಲ ನಿನ್ನ ಪಾದ. ಕೇಳಿಕೊಂಡ್ರೆ ನಿನ್ನ ಪಾದವನ್ನ ಅವರೇ ಡೈರೆಕ್ಟ್ ಆಗಿ ತೊಳಿಲಿಕ್ಕಾಗುತ್ತೆ ಅಂಥದ್ದು. ನನ್ನ ಕಾಲು ಸುತ್ತು ನಿನ್ನ ಕಾಲಿಟ್ಟು ನಿಂತಿದ್ದೀಯಪ್ಪ, ದೊಡ್ಡವ ನೀನು ಬಂದಿದ್ದೀಯ. ಅದಕ್ಕೆ ಬೆಳಿಗ್ಗೆ ನನ್ನ ಕಾಲಿಗೆ ಅಂತ ಹಾಕುವ ನೀರು ನಿನ್ನ ಪಾದಕ್ಕಾಗಲಿ ಹರಿಯೇ. ನಮ್ಮ ಕಾಲು ತೊಳೆಯೋದು ಅಂದ್ರೆ ಸುತ್ತು ಇರುವ ಭಗವಂತನ ಪಾದ ಪ್ರಕ್ಷಾಳನ. ಇನ್ನ ಕೈ ತೊಳೆದರೆ ಸ್ವಾಮಿಯ ಕೈ ತೊಳೆದದ್ದು. ಒಂದು ವೇಳೆ ನಮ್ಮ ಸುತ್ತ ಪಕ್ಕದಲ್ಲೇ ದೇವರು ಇದ್ದು ಬೆಳಿಗ್ಗೆದ್ದು ನಮ್ ಜೊತೆಗೆ ಮಲ್ಕೊಂಡು ಎದ್ದು ಬಂದ್ರೆ ದೇವರಿಗೆ ಹೇಗ್ ಮಾಡಬೇಕು ಆ ತರ ದೇವರಿಗೆಲ್ಲ ಮಾಡೋ ಕ್ರಮ. ಸ್ವಾಮಿ ಕಾಲು ಅಂದ್ರೆ ಆತ ಪಕ್ಕದಲ್ಲಿಲ್ಲ. ಆತ ಹೇಳಿದ, ನಾನು ಪಕ್ಕದಲ್ಲಿದ್ರೆ ನನಗ್ ಕೊಟ್ಟು ನೀನ್ ಹಾಕೊಳ್ತೀಯ, ನಿನ್ನೊಳಗೆ ನಿಂತಿದ್ದೇನೆ ನಾನು, ಅವಾಗ ನಿನಗೆ ಹಾಕೊಳ್ಳೋ ಕಾಲಕ್ಕೆ ಅಲ್ಲಿದ್ದ ನನಗೆ ಕೊಟ್ಟು ನಿನಗಾಗ್ಲಿ ಅಂತ ಹೇಳಯ್ಯ. ಒಂದೇ ಸಲ ಎರಡು ತಂಬಿಗೆ ಬೇಕಾಗಿಲ್ಲ, ಒಂದೇ ತಂಬಿಗೆಲ್ಲಿ 1 × 2 ಅಂತ ಆಗ್ಬಿಡುತ್ತೆ, 1/20 ಅಂತ ಕುಡಿತಾರಲ್ಲ. ಇಲ್ಲಿ ದೇವರು ಇದ್ದಾರೆ, ನಮ್ಮ ಕಾಲೂ ಇದೆ, ಆತನ ಪಾದವೂ ಇದೆ. ಆತನ ಪಾದಕ್ಕೆ ಹಾಕಿದ್ರೆ ಆಯ್ತು, ನಮ್ಮ ಕಾಲಿಗೆ ಹೇಗೂ ಬಿಡುವಿರುತ್ತೆ. ಅದಕ್ಕೆ ಹೇಳ್ತಾ ಇದ್ರೆ ಕ್ಷಾಲನಂ ಪದಯೋ ಮುಖಶ್ಚ ಪಾಣಿಪಲ್ಲವ ಯೋಶ್ಚ, ನನ್ನ ಕೈಗಳನ್ನ ತೊಳೆದದ್ದು ಅಲ್ಲಿರುವ ನಿನ್ನ ಕೈಗಳು ತೊಳೆದದ್ದು ಹರಿಯೇ. ಆದ ಮೇಲೆ ಪಾದಗಳು ತೊಳೆದದ್ದು ನಿನ್ನ ಪಾದ ತೊಳೆದದ್ದು. ನಂತರ ಗಂಡೋಷಣ ಮುಖ ಪ್ರಕ್ಷಾ ವಿಶೇಷವಾಗಿ ಬಾಯಿ ಮುಕ್ಕಳಿಸಿದ್ದು ನಿನಗಾಗಲಿ ಹರಿಯೇ ಅಂತ. ಈ ಮಕ್ಕಳಿರ್ತಾರೆ, ಅವರು ಸುಮ್ಮನೆ ನಿಂತಿದ್ರೆ ಕೈಯಲ್ಲಿ ನೀರಿಡಿದು ಬಾಯಿಗಿಟ್ಟು ಏ ಮುಕ್ಕಳಿಸು ಅಂತ ಹೇಳಿದ್ರೆ ಅವ್ರು ಬಾಯಿ ಮುಕ್ಕಳಿಸ್ತಾ ಇರ್ತಾರಲ್ಲ, ಅದೇ ತರ ಸ್ವಾಮಿಗೆ ನಾವು ಹಾಕೊಳ್ಳೋ ಕಾಲಕ್ಕೆ ನಾವು ಆತನ ಎಕ್ಸಿಸ್ಟೆನ್ಸ್ ಫೀಲ್ ಆಗ್ತಾ ಇರಬೇಕು, ತಗೊಳ್ಳಪ್ಪ. ಇದವರು ಮಾಡಿದ್ದು ಮಹಾನುಭಾವರು. ಒಬ್ಬ ಜ್ಞಾನಿಗಳು ಅವರು ಶಿಷ್ಯರ ಮನೆಗೆ ಹೋದಾಗ ಶಿಷ್ಯರೆಲ್ಲ ಬೇಕಾದ ಅಡಿಗೆ ಕೊಟ್ರೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡೋ ಕಾಲಕ್ಕೆ ಅವರು ಕೃಷ್ಣ ತಗೊಳ್ಳೋ ಎಲ್ಲ ನೀನು ತಗೊಳ್ತಾ ಕೃಷ್ಣ ತಗೊಳ್ಳೋ ಅಂತ ಹೇಳ್ತಿರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ರಂತೆ, ನಾನಲ್ಲ ತಗೊಳ್ಳೋದು, ನನ್ನ ಸುತ್ತು ಇರುವ ವಿರಾಟ್ ರೂಪಿ ತಗೊಂತಾ ಇದ್ದಾನೆ, ಅವನಿಗೆ ಕೊಡ್ತಾ ಇದ್ದೇನೆ ಅಂತ. ಆ ತಿನ್ನುವಾಗ ಸ್ವಾಮಿ ಬಾಯಿಗೆ ಕೊಟ್ಟಂತೆ ಅವರಿಗೆ ಅನುಸಂಧಾನ, ತುತ್ತು ತುತ್ತಿಗೂ ತಗೊಳ್ಳೋ ಹರಿಯೇ ಅಂತ ಮಾಡುತ್ತಾ ಇದ್ರು. ಆ ತರ ಭಗವಂತನಿಗೆ ಗಂಡೂಷಣಂ ಸತತಂ ತವಾಸ್ತುತಿ ಮಾನತಂ ರಮತಾನ್ ಮುದ ಸದಾ. ಯಾವಾಗ್ಲೂ ಕೂಡ ನನ್ನ ಮನಸ್ಸು ಈ ತರ ಸಂತೋಷವಾಗಿ ನಿನ್ನ ಸೇವೆಗಾಗಿ ಬರಲಿ ಹರಿಯೇ. ನಾಳಿಗೆ ಏನೇನ್ ಸಿಕ್ತು ನಿಮ್ಗೆ? ಎದ್ದ ಕೂಡ್ಲೆ ನಿದ್ರಾ ಸಮರ್ಪಣೆ ಆಯ್ತಲ್ವಾ? ಎರಡನೇದು ಶೌಚ ವಿಧಿ ಅಲ್ಲ ಇದು, ಬೆಳಿಗ್ಗೆ ಎದ್ದು ಹೇಳ್ತಾ ಇದ್ರು ನಿದ್ರಾ ಸಮರ್ಪಣೆ. ಎರಡನೇದು ಶೌಚ, ಹೋಗೋ ಕಾಲಕ್ಕೆ ಇದು ದೇವರ ಮಂದಿರ, ಇದು ದೇವರ ಮಂದಿರ, ಇದರ ಪ್ರಕ್ಷಾಳನೆ ಆಗ್ತಾ ಇದೆ, ತತ್ವಾಭಿಮಾನಿಗಳು ಮಾಡಿಸ್ತಾ ಇದ್ದಾರೆ, ಇದು ದೇವ ಮಂದಿರ ಪ್ರಕ್ಷಾಳನ ಅಂತ ಮಲಮೂತ್ರ ವಿಸರ್ಜನೆ ಮಾಡುವ ಕಾಲಕ್ಕೆ ಚಿಂತನೆ. ಅದಾದ ಮೇಲೆ ಕೈ ತೊಳೆದು ಕಾಲು ತೊಳೆದು ಮುಖ ಪ್ರಕ್ಷಾಳನ ಮಾಡಿಕೊಳ್ಳುವಾಗ ನನ್ನ ಸುತ್ತು ಇರುವ ಭಗವಂತನಿಗಿದು ಅಂತ. ಕಾಲಲ್ಲಿರುವ ದೇವರ ಕಾಲಿಗೆ, ಕೈಯಲ್ಲಿರುವ ದೇವರ ಕೈಗೆ, ಮುಖದಲ್ಲಿರುವ ದೇವರ ಮುಖಕ್ಕೆ ಇದು ಪ್ರಕ್ಷಾಳನ. ಗಂಡೂಷಣ ಮಾಡಿದ್ದು ದೇವರಿಗೆ ಅಂತ ಚಿಂತನೆ ಮಾಡಿ ಎಂಬುದು ಹೇಳಿಕೊಡ್ತಾ ಬರ್ತಾ ಇದ್ದಾರೆ.
ಇನ್ನ ಮುಖದಳದ ಹೊರಗೆ ಬಂದ ಕೂಡಲೆ ಕೆಲವರು ಸ್ನಾನಕ್ಕೆ ಹೋಗ್ತಾರೆ, ಕೆಲವರು ಚೂರು ಎಲ್ಲ ಕೆಲಸ ಮುಗಿಸಿಕೊಂಡು ಹೋಗ್ತಾರೆ. ನಾವಾದ್ರೂ ಕೂಡ ಮುಖ ತೊಳೆದು ಬಂದ ಕೂಡಲೆ, ಒರೆಸಿದ ಕೂಡಲೆ, ಮುಖ ಒರೆಸಿದ ಕೂಡಲೆ ಹೋಗಿ ತುಳಸಿ ಸ್ವಲ್ಪ ಮೃತ್ತಿಕಾ ಹಚ್ಚಿಕೊಂಡು ಗೋವಿ ನಮಸ್ಕಾರ ಮಾಡಿ ಬರೋದಿದೆ ಅಲ್ವಾ? ಅಷ್ಟೊಳಗೆ ನಮ್ಮವರು ಹೇಳ್ತಾರೆ, ಚೂರು ಮಾತಾಡಿಸ್ತಾರೆ, ಮಾತಾಡದೆ ಸೀರಿಯಸ್ ಆಗಿ ಹೊರಟೋಗ್ತೀವ? ಇಲ್ಲಲ್ಲ, ಏನಪ್ಪ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅದು ಇದಿರುತ್ತೆ, ನಮ್ಮವರು ಗುಡ್ ಮಾರ್ನಿಂಗ್ ಇಲ್ಲ, ಏನಪ್ಪ ಚೆನ್ನಾಗಿದೆಯಾ, ಅವ್ರು ನಮಸ್ಕಾರ ಮಾಡುದು ಚೆನ್ನಾಗಿರು ಅಂಬುದು ಇವೆಲ್ಲ ಮನೆಯಲ್ಲಿ ಸಂಪ್ರದಾಯ ಬಂದಿದೆ, ಹೌದಲ್ವೋ? ಅದನ್ನು ಹೇಳ್ತಾರೆ, ಚಿತ್ರಭಾಷಿತ ಮತ್ರ ಕಿಂಚನ ಚೇದ್ಭವೇ ತದಪಿ ಪ್ರಭೋ ಗೀತವಾದ್ಯ ಪುರಸ್ಸರಂ ಯದಿ ತಚ್ಚತೆ ಸ್ತು ಮಹೀಪತೆ. ಸ್ವಾಮಿ ಬೆಳಿಗ್ಗೆದ್ದು ಮಾತಾಡಿದ್ದು ಅದು ನಿನ್ನ ಸ್ತೋತ್ರವಾಗಲಿ ಹರಿಯೇ. ಯಾರು ಸರಿ ಏನ್ ಮಾತಾಡ್ತೇನೆ ಬೆಳಿಗ್ಗೆದ್ ಕೂಡ, ಏನ್ರಿ ಅದು ತರಬೇಕು ಇದು ತರಬೇಕು ಅಂತ ಇವರು, ಮಕ್ಕಳು ಅಯ್ಯೋ ಡಾಡಿ ಇರಬೇಕು ಅಂತ ಅವರು, ಹೌದು ಅಪ್ಪ ಅಮ್ಮ ಅಂತ ಅವ್ರ ಯಾಕೆ ನೀವು ಯಾವ ಅಭ್ಯಾಸ ಹಾಕಿರ್ತಿರೋ ಆ ಪ್ರಕಾರ ಕರೀತಾರೆ, ಹೌದು ತಾನೆ? ನಂತರ ಮಿಕ್ಕದ್ದೆಲ್ಲ ಮಾತುಗಳು ಚೂರು ಮಾತಾಡೋ ಕಾಲಕ್ಕೆ ಆ ಮಾತನ್ನ ದೇವರಿಗೆ ಅರ್ಪಣೆ ಮಾಡಬೇಕಂತ. ನಮ್ಮ ಬಾಯಲ್ಲಿ ಮಾತು ಬರುತ್ತಲ್ಲ ಆ ಮಾತು ದೇವರ ಸೊತ್ತು. ಕದಮ ಪ್ರಜಾಪತಿಗಳು ಆಶ್ರಮದಲ್ಲಿ ಕೂತಿದ್ದಾರೆ, ಸ್ವಯಂಭುವ ಮನುಗಳು ಬಂದಿದ್ದಾರೆ, ಮಗಳನ್ನ ದೇವಹೂತಿ ದೇವಿಯನ್ನ ಕೊಡಬೇಕು ಅಂತ. ಮದುವೆ ಮಾತು ಮಾತಾಡಬೇಕು. ಅವಾಗ ಕರ್ದಮ ಪ್ರಜಾಪತಿಗಳು ಭಗವಂತನಿಗೆ ನಮಸ್ಕಾರ ಮಾಡಿ ವಿಶೇಷವಾಗಿ ಆ ಮಾತನ್ನು ಮಾತಾಡಲಿಕ್ಕೆ ಶುರು ಮಾಡಿದರು. ಯಾಕಪ್ಪ ನಮಸ್ಕಾರ ಮಾಡಿ ಶುರು ಮಾಡಿತು ಅಂದ್ರೆ ಅದಕ್ಕೆ ಹೇಳ್ತಾರೆ, ಏನೂ ಇಲ್ಲ, ಈ ಮಾತೆಲ್ಲ ದೇವರ ಸೊತ್ತು, ಮಾತೆಲ್ಲ ದೇವರ ಸೊತ್ತು, ಅದನ್ನ ದೇವರಿಗೆ ಕೊಡಬೇಕು. ಆದರೆ ನಾನೀಗ ಮದುವೆಗಾಗಿ ಬಳಸಬೇಕಾಗಿ ಬರ್ತಾ ಇದೆ ದೇವರನ್ನ, ಸ್ವಾಮಿ ನನ್ನ ಈ ಮಾತು ನಿನ್ನದಯ್ಯ, ಇದನ್ನ ನೀನು ಅಪ್ಪಣೆ ಕೊಟ್ರೆ ಮದುವೆಗೆ ಚೂರು ಬಳಸ್ತೇನೆ ಅಂತ ಕೇಳಿಕೊಂಡು ಅವರು ಬಳಸಿದ್ರಂತೆ. ಹಾಗಾದ್ರೆ ನಾವು ಖುಷಿ ಬಂದಂತೆ ಬಾಯಲ್ಲಿ ಮಾತಾಡ್ತಾ ಇರ್ತೀವಲ್ಲ, ಮತ್ತದಕ್ಕೇನು ಅಂದ್ರೆ ಹೇಳ್ತಾರೆ ಗರುಡ ಪುರಾಣದಲ್ಲಿ ಬರುತ್ತೆ, ಇಡೀ ಜೀವನದಲ್ಲಿ ಇನ್ನೇನು ಚೂರಿ ಹಾಕುವುದು ಇನ್ನೇನು ಮಾಡಿಲ್ಲ, ಮಾಮೂಲಾಗಿದ್ದಾರೆ, ಏನು ಪಾಪಗಳು ಮಾಡಲಿಲ್ಲ, ಬಾಯಿ ಒಂದು ಕ್ಷಣ ಮುಚ್ಚಲಿಲ್ಲ, ನೋಡಿ ಮೊದಲುಕೊಂಡು ಪ್ರತಿಯೊಂದು ಮಾತಾಡ್ತಾ ಇದ್ದಾರೆ. ಬೆಳಿಗ್ಗೆದ್ದು ಕೂಡಲೇ ಚಾರ್ಟರ್ ಬಾಕ್ಸ್ ತರ ಮಾತಾಡ್ತಾನೆ ಇರೋದೆ, ಕಂಟಿನ್ಯೂಸ್ ನಾನ್ ಸ್ಟಾಪ್ ಏನೋ ಒಂದು ಮಾತಾಡ್ತಾ ಇರೋದೆ. ಅಂತ ಮಾತಾಡಿದವರಿಗೆ ಸಪರೇಟ್ ಸೆಕ್ಷನ್ ಇರುತ್ತಂತೆ ಮೇಲೆ. ಯಾಕೆ? ದೇವರ ಸೊತ್ತು ಈ ಮಾತು, ಅದನ್ನು ದುರ್ಬಳಕೆ ಮಾಡಿದ್ದಕ್ಕೆ ಭೀಕರವಾದಂತಹ ನರಕ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಹೇ ಸ್ವಾಮಿ, ಏನು ಮಿನಿಮಮ್ ಎಷ್ಟು ಮಾತಾಡ್ಲಿಕ್ಕಾಗುತ್ತೋ ಅಷ್ಟರೊಳಗೆ ಜೀವನದ ಮಾತುಗಳನ್ನು ಮುಗಿಸಬೇಕಂತೆ. ನಮ್ಮ ಜೀವನ ಎಷ್ಟು ನಡೆಯುತ್ತೋ, ಎಷ್ಟು ಕಡಿಮೆ ಮಾತು ಬಳಸಿದರೆ ನಡೆಯುತ್ತೋ ಅಷ್ಟು ಕಡಿಮೆ ಬಳಸಿ ನಾವು ವಿಶೇಷವಾಗಿ ಮಾಡಬೇಕಂತೆ. ಅದನ್ನು ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ ಏನಾದರೂ ಮಾತು ಬಳಸಿದರೆ ಅದೆಲ್ಲವೂ ಕೂಡ ನಿನ್ನ ಪೂಜೆ ಆಗಲಿ ಹರಿಯೇ. ಅದರಲ್ಲೂ ಬೆಳಿಗ್ಗೆದ್ದು ಗೀತಾ ವಾದ್ಯ ಒಳ್ಳೆ ಒಳ್ಳೆ ಮಂಗಳವಾದ್ಯ ಸಹಿತವಾಗಿ ಬೆಳಿಗ್ಗೆ ಏನಾದರೂ ಅವೆಲ್ಲ ನಿನಗರ್ಪಿತ ಹರಿಯೇ. ಇನ್ನ ಅಷ್ಟಾದ ಕೂಡಲೇ ಆಗತ್ತಾ ಬೆಳಿಗ್ಗೆದ್ದು ಕೂಡಲೇ ಸ್ಕೂಲಿಗೆ ಹೋಗ್ಬೇಕು ಹುಡುಗರು, ನಮ್ಮ ಮಕ್ಕಳಾದ್ರೆ ಸ್ಕೂಲಿಗೆ ಹೋಗ್ಬೇಕು, ದೊಡ್ಡವರ ಮೊಮ್ಮಕ್ಕಳು ಇರ್ತಾರೆ, ಯಾರೋ ಒಬ್ಬರು ಕೈ ಇದ್ದೇ ಇರ್ತಾರಲ್ವಾ. ಲಾಲನಂ ತನಯಾದಿ ಕಸ್ಯ ಚ ಪಾಲನಂ ಪಿತೃಪೂರ್ವಕೆ. ಬೆಳಿಗ್ಗೆದ್ದು ಕೂಡ ಹಾಗೆ ಸ್ಟ್ರೈಟ್ ಆಗಿ ಸ್ನಾನಕ್ಕೆ ಹೋಗಬಾರ್ದಂತೆ. ಮನೆಯಲ್ಲಿ ದೊಡ್ಡವರು ತಂದೆ ತಾಯಿಗಳಿದ್ರೆ ಅವ್ರಿಗೇನು ಬೇಕು ಅಂತ ವಿಚಾರಣೆ ಮಾಡುವುದು ಒಂದು ಸ್ನಾನ, ಅವರಿಗೆ ನಮಸ್ಕಾರ ಮಾಡಿ ದಿನಾಗ್ಲೂ ಕೇಳಬೇಕಂತೆ ರಾತ್ರಿ ನಿದ್ದೆ ಸದಂತ. ಅವಾಗೆ ಹೊಸ ನಮಗೆ ಬೇಕಾದವರು ಹೇಗೆ ಮಾತಾಡಿಸ್ತೀವೋ ಹಾಗೆ ದಿನಾಗ್ಲೂ ಅವರನ್ನ ನೋಡಿಕೋಬೇಕು, ತಂದೆ ತಾಯಿಗಳನ್ನ ಎಲ್ಲ ನೋಡಿಕೊಂಡು ಏನಪ್ಪ ಹೇಗಿದೆ, ಹೇಗೆ ಆರೋಗ್ಯ ಇದೆ, ಏನಾದ್ರೂ ಬೇಕಾಗಿದೆಯಾ ಅಂತ ಅವರು ಮುಜುಗಡ ಪಟ್ಕೊಂತಾ ಇರ್ತಾರೆ. ತಂದೆ ತಾಯಿಗಳು ಮುಜುಗರ ಪಟ್ಕೊಂತಾ ಇರ್ತಾರೆ, ಮಗನ ಮನೆಯಾದರೂ ಕೂಡ ಕೇಳಲಿಕ್ಕೆ ಸ್ವಲ್ಪ ಸಂಕೋಚ ಆಗ್ತಾ ಇರುತ್ತೆ, ಕೇಳಬೇಕೋ ಇಲ್ವೋ, ಹೇಗೆ ಕೇಳೋ ಏನೋ. ಅದನ್ನ ಮಗನೇ ಗಮನಿಸಿ ಅಲ್ಲಿಗೆ ಹೋಗಿ ಅವರಿಗೇನು ಬೇಕು ಎಂಬುದು ಕೇಳಿದರೆ ಅದು ದೊಡ್ಡ ಸ್ನಾನ. ಲಾಲನಂ ಪಿತೃ ಪಾಲನಂ ಪಿತೃಪೂರ್ವಕ್ಕೆ. ಇನ್ನ ಬರೀ ಅಪ್ಪ ಅಮ್ಮ ಮಾತ್ರ ಅಲ್ಲ, ಆ ವಯಸ್ಸಿನ ಎಲ್ಲರೂ ನಮ್ಮ ತಮ್ಮ ಮನೆಯಲ್ಲಿದ್ದವರನ್ನ ಆ ಥರ ನೋಡಿಕೋಬೇಕು. ಇನ್ನ ಅವರನ್ನು ನೋಡಿ ಆಯ್ತಲ್ಲ ಅಂದ್ರೆ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಬೆಳಿಗ್ಗೆ ಎದ್ದು ಕೂಡಲೆ ತಲೆಯಲ್ಲಿ ರಾತ್ರಿ ಎಲ್ಲ ಆಲೋಚನೆ ಮಾಡ್ಕೊಂಡು ಇರ್ತಾರೆ, ಬೆಳಿಗ್ಗೆ ಎದ್ದು ಅಪ್ಪನ ಏನ್ ಕೇಳಬೇಕು ಅಂತ ಕೂತಿರ್ತಾರೆ, ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೌದ್ ತಾನೆ? ತನಯ ಆದಿ ಕಸ್ಯ ಅಂದ್ರು, ಮಕ್ಕಳೆಲ್ಲ ಶಿಷ್ಯರು ಎಲ್ಲ ಇರ್ತಾರೆ, ಅವ್ರಿಗೆ ಏನ್ ಬೇಕೋ ಬೆಳಿಗ್ಗೆ ಎದ್ದು ಮಾತಾಡಿಸಿ ಅವ್ರಿಗೆ ಏನು ಬೇಕು ಅಂದ್ರೆ, ಬೆಳಿಗ್ಗೆ ಎದ್ದು ಯಾರು ಪಾಡಗವ್ರು ಕೂತಿರ್ತಾರೆ ಅವರನ್ನ ಕರ್ಕೊಂಡು ಬಂದು ಅವರಿಗೆ ಹಲ್ಲು ತಿಕ್ಕಿಸಿ ಅವರಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡುವುದು ಅಲ್ಲಿರೋ ಭಗವಂತನ ಪೂಜಾ. ತಂದೆ ತಾಯಿಗಳನ್ನು ವಿಚಾರಿಸಿ ಅವರಿಗೆ ಬೇಕಾಗಿದ್ದು ಕೊಡುವುದು ಅಲ್ಲಿರೋ ಭಗವಂತನ ಪೂಜಾ. ಮೇಲೆ ನಮ್ ಲಲನಾದಿ ಕೇಪ್ಯನುಕೂಲ ನಮ್ ಚ ತ ವಾಸ್ತು ಭೂ. ಇಷ್ಟಾದ್ಮೇಲೆ ಕಂಪ್ಲೇಂಟ್ ಬರ್ತಾ ಇರುತ್ತೆ, ನೀವೆಲ್ಲರ ಕಡೆ ನೋಡ್ತೀರಾ, ನನ್ನ ಕಡೆ ನೋಡೋದೇ ಇಲ್ಲ ಅಂತ. ಯಾರು ಹೆಂಡತಿ ನನ್ ಟೈಮೇ ಕೊಡಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅವರಲ್ಲೂ ಭಗವಂತನ ನೋಡಿ ಅವರವರ ಮನದಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ಈ ರೀತಿ ಸ್ನಾನವನ್ನ ಮುಗಿಸಬೇಕಂತೆ, ಅವರವರಿಗೆ ಬೇಕಾಗಿದ್ದನ್ನ ಕೊಡುವುದು. ಮಾತು ಅಭಿಮಾನ, ಅಭಿಮಾನಪೂರ್ವಕ ಮಾತು ಏನಿದೆ, ಇದೆಲ್ಲವೂ ಇಷ್ಟು ಕಾಲ ಮಾಡ್ತಾ ಇರ್ತೇವೆ ಅವರವರಿಗೆ ಅಂತ ಮಾಡ್ತಾ ಇರ್ತೇವೆ. ಚೂರು ಒಳಗೆ ಹೋಗಿ ಒಳಗಿರೋ ಭಗವಂತನಿಗೆ, ನಂತರ ಅವರಿಗೆ ಅಂತ ಮಾಡಿ. ಇಷ್ಟೇ ಡೆಲಿಕೇಟ್ ಬೈಫರ್ಕೇಶನ್. ಇಷ್ಟು ಹೇಳಿದ್ದು ಏನೋ ದೊಡ್ಡ ವಿಶೇಷವಾದ ಸಾಧನೆ ಅಂದ್ರೆ ಏನೋ ಬೇರೆ ಗುಡ್ಡ ಎತ್ತಿ ತರೋದೇನು ಹೇಳ್ತಾ ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಾವು ಮಾಡೋದೇ, ಅದರೊಳಗೆ ಥಾಟ್ ಪ್ರಾಸೆಸ್ ಚೇಂಜ್ ಮಾಡ್ತಾ ಇದ್ದಾರೆ, ಅಷ್ಟೇ ಫೈನ್ ಟ್ಯೂನಿಂಗ್ ಮಾಡ್ತಾ ಇದ್ದಾರೆ. ಅಷ್ಟು ಮಾಡಿದರೆ ಸಾಕಂತೆ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಾವು ಮಾಡೋ ಕೆಲಸಗಳೆಲ್ಲ ಮೋಕ್ಷಕ್ಕೆ ಕಾರಣ ಆಗುತ್ತೆ, ಇಲ್ಲ ನರಕಕ್ಕೆ ಕಾರಣ ಆಗುತ್ತೆ. ಯಾವ್ದು ಬೇಕು ನೋಡಪ್ಪ, ಸ್ವಿಚ್ ಕೊಡ್ತೀವಿ ಅಂತ. ಇನ್ನ ಮುಂದೆ ಹೇಳುತ್ತಾರೆ, ಇಷ್ಟು ಹೇಳಿದ್ಮೇಲೆ ಅವರಿಗೆಲ್ಲ ಅದು ಕೊಟ್ಟ ಮೇಲೆ ಪೂಜೆಗೆ ಹೋಗ್ಬೇಕಾ, ಸ್ನಾನಕ್ಕಾಗ್ಬೇಕಲ್ವಾ ನಮ್ದು. ಸ್ನಾನ ಮಸ್ತು ಅಭಿಷೇಚ ನಂತವ ತತ್ರ ಪೌರುಷ ಸೂಕ್ತಕಂ. ಏ ಸ್ವಾಮಿ, ಆ ಸ್ನಾನ ಮಾಡ್ತಾ ಇದ್ದಾರೆ, ಸ್ನಾನ ಮಾಡೋ ಕಾಲಕ್ಕೆ ಸ್ವಾಮಿ ನನ್ನ ಸುತ್ತು ನೀನೇ ಇದೆಯಾ ಹರಿಯೇ, ನಿನಗ ಅಭಿಷೇಕ, ಭಗವಂತನಿಗೆ ಅಭಿಷೇಕ ಎಂದು ಸ್ನಾನ. ಅಲ್ಲಿ ಪುರುಷ ಸೂಕ್ತ ಹೇಳಿಕೊಂಡು ಸ್ನಾನ ಮಾಡಬೇಕು. ಯಾಕೆ ಅಂದ್ರೆ ನಮ್ಮ ಸುತ್ತು ಭಗವಂತ ಇರುತ್ತಾನೆ. ಪೌರುಷ ಸೂಕ್ತ ಕಂ ಮಂತ್ರ ಮಸ್ತು, ಆ ಮಂತ್ರ ಪೂರ್ವಕವಾಗಿ ಭಗವಂತನಿಗೆ ಸ್ನಾನ. ಇನ್ನ ಅನುಧೌತ ವಸ್ತ್ರ ವಸ್ತ್ರಕ ಯುಗ್ಮ ಮಸ್ತು ತವ ಅಂಬರಂ. ಒಳ್ಳೆ ಒಗದ ಎರಡು ವಸ್ತ್ರ ನಾವು ಉಡ್ತೀವಲ್ಲ, ಅದನ್ನ ಸ್ವಾಮಿ ನಿನಗೆ ವಸ್ತ್ರವು ಅರ್ಥ ಇಲ್ಲೆಲ್ಲ ಕಡೆ ನೋಡಬೇಕಾಗಿದ್ದು. ದೇವರಿಗೆ ಒಂದು ಸ್ವಲ್ಪ ಆಳವಾಗಿ ಹೋದ್ರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆದ್ದುವು ಎದ್ದ ಕೂಡಲೇ ಅಲ್ಲಲ್ಲಿರುವ ಆ ಭಗವದ್ ರೂಪಕ್ಕೆ ಎಲ್ಲ ಕೊಡ್ತಾ ಬಂದುವಲ್ಲ, ಆ ಕೊಡೋ ಕಾಲಕ್ಕೆ ಅಲ್ಲಲ್ಲಿರುವ ಭಗವದ್ ರೂಪಗಳು ದೇವರಿಗೆ ಅರ್ಪಿತ ಅನ್ನಬೇಕಷ್ಟೆ. ಈಗ ಸ್ನಾನ ಮಾಡೋ ಕಾಲಕ್ಕೆ ನೀರಿನಲ್ಲಿರುವ ಭಗವದ್ ರೂಪ, ಶರೀರ ಸುತ್ತು ಇರುವ ವಿರಾಟ್ ರೂಪಕ್ಕೆ, ಆ ರೂಪಕ್ಕೆ ಈ ರೂಪಕ್ಕೆ ಐಕ್ಯ ಅಂತ ಚಿಂತನೆ ಮಾಡುವುದೇ ಸ್ನಾನ. ಅದಕ್ಕೆ ಹೇಳ್ತಾರೆ ದೇವರಿಗೆ ಅರ್ಚನ ಅಂದ್ರೆ ಯಾವುದು, ಐಕ್ಯ ಚಿಂತನಂ ಪರಮಾರ್ಚನಂ. ಭಗವದ್ ರೂಪಗಳಿಗೆ ಐಕ್ಯ ಚಿಂತನೆ ಮಾಡುವುದೇ ಅರ್ಚನ, ಅದಕ್ಕಿಂತ ಇನ್ನೇನಿಲ್ಲ. ನಂತರ ಎರಡು ವಸ್ತ್ರವನ್ನ ಉಟ್ಟೆ ಹರಿಯೇ, ಅದು ನಿನಗಾಗಲಿ. ಅದಕ್ಕೆ ವಸ್ತ್ರದಲ್ಲಿ ಉಪೇಂದ್ರ ನಾಮಕ ಭಗವಂತನ ಸ್ಮರಣೆ ಮಾಡಿ ಉಡಬೇಕು. ಗೊತ್ತಿರುತ್ತೆ ಉಡಲ್ಲ, ಗೊತ್ತಿರುತ್ತೆ ಉಡೋ ಕಾಲಕ್ಕೆ ನೆನಪಿರಲ್ಲ, ಕೇಳಿದ ಕಾಲಕ್ಕೆ ತಡತಡ ಬಾಯಿಂದ ಬರ್ತಾ ಇರುತ್ತೆ, ಬಾಯಿಪಾಠವೂ ಆಗಿರುತ್ತೆ. ಹೊಸ್ಟ್ಲ ಫಸ್ಟ್ ಪ್ರೈಜ್ ಬಂದಿರುತ್ತೆ ನಮಗೆ, ಹೌದಲ್ವ? ಅನುಷ್ಠಾನ ಮಾಡೋ ಕಾಲಕ್ಕೆ ಉಪದೇಶ ಕಾಲೇ ಸರ್ವೇ ವ್ಯಾಸಪರಾಶರಾಹ, ಅನುಷ್ಠಾನ ಕಾಲೇ ಪಂಡಿತೋಪಿ ಅಪಂಡಿತ. ಪಂಡಿತನಿಗೆ ಅಪಂಡಿತನಕ್ಕಿಂತ ಕಡಿಮೆ ಆಗಿಬಿಡುತ್ತಾರೆ, ಯಾಕೆ ಗೊತ್ತಿದ್ದು ಅನುಷ್ಠಾನಕ್ಕೆ ಬರಲ್ಲ. ಹಾಗಾದ್ರೆ ಈ ಜ್ಞಾನಿಗಳ ಲೆಕ್ಕದಲ್ಲಿ ಪಂಡಿತ ಅಂದ್ರೆ ಯಾರು ಅಂದ್ರೆ, ಯಾವುದು ಗೊತ್ತಿರುತ್ತೋ ಅದನ್ನು ಅನುಷ್ಠಾನಕ್ಕೆ ಇಟ್ಟಿರುತ್ತಾನೋ ಅವನ್ನೇ ಪಂಡಿತ ಅಂತ ಕರೀತಾರೆ. ಇನ್ನ ಮುಂದೆ ಹೇಳ್ತಾರೆ, ಆಸನ ಚಮನಂತ ವಸ್ತ್ವನು ಚಂದನಾದಿಭಿರಂದನಂ ಮಾಲಿಕಾದಿ ವಿಭೂಷಣಂ ತವ ವಂದನಂ ತ್ವತ ಸಂಧ್ಯೆಯೂ. ಆದ್ಮೇಲೆ ಏನ್ ಮಾಡಬೇಕು, ವಸ್ತ್ರ ಉಟ್ಕೊಂಡ ಮೇಲೆ ದಿನಾಗ್ಲೂ ಮನೆಯಲ್ಲಿ ವಸ್ತ್ರ ಉಟ್ಟ ಕೂಡಲೇ ಆಚಮನ ಮಾಡಬೇಕು. ಅದು ತಪ್ಪೋಗಿರುತ್ತೆ, ಅಲಂಕಾರ ಕೂಡಿಸಿದ ಕಾಲಕ್ಕೆ ಮಾತ್ರ ಮಾಡ್ತಾ ಇಲ್ಲ, ಅಲಂಕಾರದಲ್ಲಿ ವಸ್ತ್ರ ಕೊಟ್ಕೊಳ್ಳೋ ಆಚಮನ ಮಾಡಿ 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 ಅಂದರೆ ದಿನಾಗ ಮಾಡಿದ್ರೆ ಅಭ್ಯಾಸ ಆಗಿರುತ್ತೆ. ಎಂದು ಮಾಡಿದಾಗಿದ್ದರೆ ಅವತ್ತೇನು ವಿಶೇಷ ಮಾಡಬೇಕಾ ಮಾಡ್ಬೇಕಂತ ಮಾಡ್ತು. ದಿನಾಗ್ಲೂ ಒಂದು ವಸ್ತ್ರ ಉಟ್ಟ ಕೂಡಲೇ ಆಚಮನ ಮಾಡಬೇಕು. ಆಸನ ಆಚಮನಂ, ಆಸನ ಹಾಕೋಬೇಕು. ಆಸನ ಹಾಕೊಂಡು ಕೂಡಲೆ ಪೂಜೆ ಕೂಡ್ತೀವಲ್ಲ ಸಂಧ್ಯಾ ವಂದನೆಗೆ, ಅದು ನನಗೂ ಆಸನ ನಿನಗೂ ಆಸನ ಹರಿಯೇ. ನಿನಗಾಸನ, ನೀನು ಕೂತರೆ ನಾನು ಕೊಡ್ತೇನೆ. ನಂತರ ಅನುಚಂದನಾದಿಬಿರಂಕನಂ, ಆ ಗೋಪಿಚಂದನ ಮೊದಲಾದ ಹಚ್ಕೊಳ್ಳೋದು ನಿನಗೆ ಮೊದಲು ನಂತರ ನನಗೆ. ಹಾಗೆ ಮಾಲಿಕಾದಿ ವಿಭೂಷಣಂ, ತುಳಸಿ ಮಾಲ ಅಕ್ಷಮಾಲ ಹಾಕಿದವು ಯಾರಿಗದು? ನಮ್ ಸುತ್ತು ಇರೋ ಸ್ವಾಮಿಗೆ ವಿಭೂಷಣ ಅಂತ ಹಾಕಬೇಕು. ಸಂಧ್ಯಾ ವಂದನೆ ಮಾಡಿದೆ, ಅದು ಕೂಡ ದೇವರಿಗೆ, ಸ್ವಾಮಿ ನಿನಗರ್ಪಿತ ಹರಿಯೇ. ದೇವ ಅಂತ ನಾನು ಕೃಷ್ಣನಾಗಿ ಸಂಧ್ಯಾ ವಂದನೆ ಮಾಡಿದ್ದೆ, ರಾಮನಾಗಿ ಸಂಧ್ಯಾ ವಂದನೆ ಜಪ ಮಾಡಿದ್ದೆ, ಮತ್ತೆ ನೀನು ಸುತ್ತ ಇದ್ದೆ ನಾನು, ಮತ್ತೆ ನನ್ನ ಸಂಧ್ಯಾ ವಂದನೆಗೆ ಬಟ್ಲಿಲ್ಲ ಏನಿಲ್ಲ, ನಾನೇನ್ ಮಾಡ್ಲಿ ಅಂತ ಕೇಳಿದರೆ, ಅಪ್ಪ ಈ ಮಾಡೋದು ನಿನಗೇನು ಮಹಾರಾಯ, ನೀ ಮಾಡಿ ನನ್ನಿಂದ ಮಾಡಿಸಿ. ಎಷ್ಟು ಚೆನ್ನಾಗಿದೆ ಆ ಭಾವನೆ, ಬಹಳ ಸ್ಮೂತ್ ಅಂದ್ರೆ ಮನಸ್ಸನ್ನ ಬಟ್ಟೆ ತರ ಹಿಂಡಿ ಬಿಡುತ್ತೆ, ಅಷ್ಟು ಸುನ್ನಿತ ಭಾವನೆ ಗುರುಗಳದ್ದು. ಹೇಳ್ತಾರೆ ಮಾಲಿಕಾದಿ ವಿಭೂಷಣಂ ತವ ವಂದನಂ ತ್ವತ ಸಂಧ್ಯೆಯೋ, ನೀನೇ ಸಂಧ್ಯಾ ವಂದನೆ ಮಾಡಿ ನನ್ನಿಂದ ಮಾಡಿಸಿ ನೀನು ತಗೋಬೇಕಪ್ಪ. ಇನ್ನ ಪೂಜಾ ಮಂತ್ರ ಸಂಸ್ತವ, ಮಂತ್ರಗಳು ಸ್ತೋತ್ರ, ಯಂತ್ರ ಪೂಜನ ಪೂರ್ವಕಂ, ಪೂಜ್ಯಸ್ತು ಭಗವಾನ್ ನಿತ್ಯಂ ಚಕ್ರಾಬ್ಜಾದಿಕ ಮಂಡಲೆ, ಚಕ್ರಾಬ್ಜ ಮಂಡಲದಲ್ಲಿ ಭಗವಂತನ ಪೂಜಾ ಮಾಡಬೇಕು ಅಂತಾರೆ, ಅದರಲ್ಲಿ ಆವಾಹನಾದಿಗಳ ಪೂರ್ವಕ ಪರಮೇಶತೆ ಆ ಪೂಜೆಯೆಲ್ಲ ನಿನಗರ್ಪಿತವಾಗಲಿ ಹರಿಯೇ. ಅದು ಹೇಗೆ ಮಾಡಿಸಿದ್ಯಾ? ನೀನೇ ನನ್ನ ಸುತ್ತೂ ಇದ್ದು ನನ್ನ ಮೂಲಕ ನಿನ್ನ ಪೂಜೆಯನ್ನು ನೀನೇ ಮಾಡಿಸಿದೀಯಾ, ನೀನೇ ಸ್ವೀಕಾರ ಮಾಡಿ ಉದ್ಧಾರ ಮಾಡು. ಇನ್ನ ಧ್ಯಾನ ಮೌನ ಸುಧಾರಣಾದಿ ಕಮಸ್ತುತೆ ಪುರುಷೋತ್ತಮ, ಆ ಪೂಜಾ ಕಾಲಕ್ಕೆ ಧ್ಯಾನ ಮೌನ, ಧ್ಯಾನ ಧ್ಯಾನ ಮಾಡಿದ್ದು ನಿನ್ನ ಪೂಜೆ ಆಗಲಿ ಹರಿಯೇ, ಮೌನ ನಿನ್ನ ಪೂಜೆ ಆಗಲಿ. ಹಾಗೆ ಧಾರಣಾದಿಗಳು ಅಂದ್ರೆ ಪೂಜೆ ಮಾಡ್ತಾ ಇರ್ತೀವಿ, ಎಲ್ಲೋ ಮಾತು ಹೋಗ್ತಾ ಇರುತ್ತೆ, ಮನಸ್ಸು ಹೋಗ್ತಾ ಇರುತ್ತೆ, ಪುನಃ ತಿರುಗಿ ಬರ್ತಾ ಇರುತ್ತೆ, ಇವೆಲ್ಲ ಕೂಡ ನಿನಗೆ ಅರ್ಪಿತ ಹರಿಯೇ. ಪೂಜೆ ಆಯಿತು ಅಲ್ಲ, ಇದೆಲ್ಲ ದಿನ ಆಗೋದೆ ಮಾಡ್ತಾ ಇದ್ದೀವ ಅಂತ ನೋಡಿ, ಪೂಜೆ ಆಗ್ತಾ ಇದೆ, ಪೂಜೆ ಆಗೋ ಕಾಲಕ್ಕೆ ನೀ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರ ಬಂತ, ಇದು ನಿನಗೆ ಪೂಜಾ ಹರಿಯ ಎಂಬ ಎಚ್ಚರ ಬಂತ? ಬರಲಿಲ್ಲ, ಅದು ಬರಲಿ ಅಂದ್ರು. ಇನ್ನ ಊಟ ಆದ ಕೂಡಲೇ ಅಂದ್ರೆ ಊಟ ಕೂಡ ಕೂಡ್ಲಿಕ್ಕೆ ಶುರು ಆದ ಕೂಡಲೇ ಎಲ್ಲರೂ ಗಂಧ ಕೊಡ್ತೀವಿ, ತೀರ್ಥ ಕೊಡ್ತೀವಿ, ಎಲ್ಲ ತಗೊಂತೀವಿ, ಗಂಧ ಹಚ್ಕೊಳ್ತೀವಿ ದಿನ ಆಗು, ಹೌದಾ? ಆ ಹಚ್ಕೊಳ್ಳೋ ಕಾಲಕ್ಕೆ ನಾವು ಗಂಧ ಹಚ್ಕೊಂಡವು ಅಂತ ನೋಡಿದ್ವು ಅಷ್ಟೇ, ನಮ್ ಸುತ್ತಿರೋ ಸ್ವಾಮಿಗೆ ಗಂಧ ಹಚ್ಚಿದೆ ಅಂತ ಬಂತ ತಲೆಯಲ್ಲಿ? ಜನ್ಮದಲ್ಲಿ ಒಮ್ಮೆ ಆದರೂ ಬರ್ತಾ ಇಲ್ಲ. ಗಂಧ ಹಚ್ಚಿಕೊಳ್ಳೋದೇನೋ ತಪ್ಪಿಲ್ಲ, ಅನುಸಂಧಾನ ಕೃಷ್ಣ ಅರ್ಪಣ, ಅದು ಗೊತ್ತೇ ಇಲ್ಲ. ಈಗ ನೋಡಿ ಅಂತ ಹೇಳ್ತಾರೆ, ಚಂದನಾದಿ ಬಿರಪ್ಪಲಂಕೃತಿ ರಸ್ತುತೆ ತಿಲಕಂ ಚಭೋ, ಆ ಗಂಧಾಕ್ಷತೆ ಹಚ್ಚಿಕೊಂಡದ್ದು ನಿನಗೆ ಹರಿಯೇ, ನಂತರ ನನಗೆ. ನಂತರ ದೇವ ಭೋಜನ ಪಾತ್ರ ಮಸ್ತು, ಅವ ದೇವ ಕೇಳ್ತಾನೆ ನಂಗೆ ಊಟ ಅಲ್ಲಯ್ಯ ನೈವೇದ್ಯ ಕೊಟ್ಟನಲ್ಲ, ಅದು ಆ ರೂಪಕ್ಕೆ, ಅದು ಆ ರೂಪಕ್ಕೆ, ಮತ್ತೆ ನಿನ್ ಸುತ್ತು ಇದು ನಿನ್ ಸರಿ ಪೂಜೆ ಮಾಡಿಸಿದ ಈ ರೂಪಕ್ಕೆ ಊಟ ಇಲ್ವಾ ಅಂತ, ಇಲ್ಲೇ ಊಟ ಮಾಡಪ್ಪ, ಎಲೆ ಹಾಕಿದೆಯಲ್ಲ ಅದು ನಿನಗೆ ನನಗೆ. ದೇವ ಭೋಜನ ಪಾತ್ರ ಮಸ್ತು, ಪಕ್ಕದಲ್ಲಿ ನೀರು ಕುಡಿಯೋದು ತಂಬ ಇಟ್ಕೊಂತೀವಲ್ಲ ಸ್ವಾಮಿ ನಿನಗೋ, ಅವನಿದ್ದಾನೆ ಎಂಬ ಭಾವನೆ ಅಂದ್ರೆ ಕಂಟಿನ್ಯೂಸ್ ಬರ್ತಾ ಇದೆ ನೋಡು, ಬೆಳಿಗ್ಗೆ ಎದ್ದ ಕಾಲಕ್ಕಿಂತ ರಾತ್ರಿ ಮಲಗೋ ಪರಿ ಅಂತ ಅವನೊಬ್ಬ ಒಳಗೆ ಕೂತಿದ್ದಾನೆ ಸೈಡಲ್ಲಿ ಅಂದ್ರೆ, ಒಂದು ವೃತ್ತಾಂತ ಕೂಡ ಚೆನ್ನಾಗಿರುತ್ತೆ, ನಾವು ರಿವರ್ಸ್ ಆಗಿರುತ್ತೆ. ಆದ್ರೆ ಪಕ್ಕ ಮನೆಯವರತ್ತು ಹೋಗಿದ್ದೀರಾ, ದಿನಾಗೂ ಮಾತಾಡಿಸ್ತಾರೆ, ಇವತ್ತು ಹೋದಾಗ ಯಾರು ನೀವು ಅಂತ ಕೇಳಿದ್ರು, ಏನಪ್ಪ ಯಾಕೆ ಹೇಳ್ತಾರೆ ನೋಡಿದ್ರೆ, ಅವ್ರ ಪಕ್ಕದಲ್ಲಿ ಹೇಳಿದ್ರು ರಾತ್ರಿಯಿಂದ ಹೀಗೆ ಆಗ್ತಾ ಇದೆ, ಯಾರು ನೋಡಿದ್ರು ಯಾರು ನೀವು ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಗಿದ್ದೇನು? ದೆವ ಹಿಡಿದಿದೆ, ದೆವ ಹಿಡಿದಿದೆ, ಗೊತ್ತಾಯ್ತು ಅವ್ರ ಚೇಷ್ಟೆ ನೋಡಿದ್ರೆ ಗೊತ್ತಾಯ್ತು ದೆವ ಹಿಡಿದಿದೆ ಅಂತ. ಸರಿಯಪ್ಪ ಇರ್ಲಿ, ನೀವು ಆ ಮನೆಯಿಂದ ಹಾಗೆ ಬಂದ್ರಿ, ಯಾಕಾದ್ರೂ ಒಳ್ಳೇದಪ್ಪ ಬಂದ್ಬಿಡೋಣ ಅಂತ ಬರ್ತಾ ಇದ್ರಿ. ನೀವು ಮನೆ ಬಂದು ಕೂತ್ಕೊಳ್ಳಿ, ಅವರು ಬಂದು ಆ ದೆವ ಹಿಡಿದವ್ರು ಬಂದು ನಿಮ್ ಮನೆ ಮುಂದೆ ನಿಮ್ ಮುಂದೆ ಕೂತ್ಕೊಂಡು ಕೂತ್ಕೊಂಡಾಗ ಮತ್ತೆ ಅವ್ರು ಮಾಮೂಲು ಮಾತಾಡಿಸ್ತಿದ್ದಾರೆ, ಏನು ಚೆನ್ನಾಗಿದ್ದೀರಾ ಅಂತ. ಅವಾಗ ನಿಮಗೆ ಎದುರಿ ಕೂತ ವ್ಯಕ್ತಿ ನೆನಪಿರ್ತಾರ, ಒಳಗೆ ದೇವನ ನೆನಪಾಗುತ್ತ, ದೇವನೇ ನೆನಪಾಗ್ತಾ ಇರುತ್ತೆ. ಇವತ್ತು ದೇವ ಕಾಣಿಸುತ್ತ ನಿಮ್ಗೆ? ದೇವ ಕಾಣಿಸ್ದಂಗಿದ್ರು ಕೂಡ ದೇವ ಇದೆ ಎಂಬ ಫೀಲಿಂಗ್ ನಿಮಗೆ ಬರ್ತಾ ಇರುತ್ತಾ ಇಲ್ವಾ? ಕಂಟಿನ್ಯೂಸ್ ಆಗಿ. ಮತ್ತೆ ಇಲ್ಲಿ ದೇವರೊಬ್ಬ ಇದ್ದಾನೆ ಸ್ವಾಮಿ, ಅವನು ಕಾಣಿಸ್ದಂಗಿದ್ರೆ ಅವನು ಫೀಲಿಂಗ್ ಬರ್ಬೋದಾ ಇಲ್ವಾ? ಅದೇ ತರ ಬರ್ ಎಕ್ಸಾಂಪಲ್ ಡಿಫರೆನ್ಸ್ ಇದೆ. ಇದು ಅಂತೇ ಸರ್ವಸಾಮ್ಯ. ಅದೇ ತರ ಅಂದ್ರೆ ನಮಗೆ ದೇವ್ರು ಕಾಣಿಸಲ್ವಿ ಹ್ಯಾ ಫೀಲ್ ಆಗ್ಬೇಕು ಇದೇ ತರ ಹಾಗೆ ಅಂತ ಹೇಳ್ತಾರೆ. ಅವಾಗ ಆ ಎಲೆ ಹಾಕಿದ ಕೊಳ್ಳೆ ಸ್ವಾಮಿ ನಿನಗೆ ಎಲೆಯೋ, ಚಿಕ್ಕ ಮಕ್ಕಳು ಇದ್ರೆ ನೋಡೋ ಎಲೆಪ್ಪ ನಂಗೆ ಎಲೆ ಅಂತ ಜಗಡ್ತಾ ಇರ್ತಾರೆ ಅವರು, ನಂಗೆ ಎಲೆ ಹಾಕಿಲ್ಲ ಅಂತ. ಆ ಕೊಡಪ್ಪ ಅಂತ ಕೊಡಿಸ್ತೀವಲ್ಲ ಆ ತರ ಸ್ವಾಮಿಯನ್ನು ಕೊಡಿಸಿ ನೋಡಪ್ಪ ನೀನು ಕುಡಿಲಿಕ್ಕೆ ನೀರು ತಂಬಿಗೆ ಇದೆ. ನಾರಿಕೇಲ ಪದ ಆದಿ ಮಿಶ್ರಿತ ಮಾಸ್ತ್ರ ಮಾತ್ರ ವಸ್ತು ತವಾಸ್ತು ಭೋ ವ್ಯಂಜನಂ ಲವಣಂ ತಥಾಸ್ತು ಸುಪತ್ರ ಶಾಕಮಥಾಪರಂ. ಆ ಪಡಿಸಿದ ಕ್ರಮದಲ್ಲಿ ನಿನಗೆ 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 ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಮೊದಲೇನು ಆ ಎಳೆನೀರು ಮೊದಲಾದಂತಹ ಎಲ್ಲ ಪದಾರ್ಥಗಳು ತಂದಿರುತ್ತಾರೆ, ಅದು ನಿನಗರ್ಪಿತ ಹರಿಯೇ. ನಂತರ ವ್ಯಂಜನಂ ಲವಣಂ ತಥಾಸ್ತು ಸುಪತ್ರ ಶಾಕ ಮಥಾಪರಂ. ಬಡಿಸುವ ಕ್ರಮ ಲವಣಂ ಮೊದಲು ಉಪ್ಪು ಹಾಕ್ತಾರೆ, ಹಾಕಿದ ಕೂಡಲೆ ಕೃಷ್ಣ ನಿನಗರ್ಪಿತ ನೋವೋ ನೋಡಪ್ಪ ನಿಂಗೆ ಹಾಕಿದ್ದಾರೆ. ನಂತರ ವ್ಯಂಜನ ಚಟ್ನಿ ಮೊದಲಾದ್ದು, ಆದ ಮೇಲೆ ಸುಪತ್ರ ಶಾಕ ಮಥಾಪರಂ ಒಳ್ಳೆ ಸೊಪ್ಪಿಂದೋ ನಿನ್ನ ಚಟ್ನಿಯೋ ಏನ ಹಾಕ್ತಾರೆ ಪಲ್ಯಗಳು ಹಾಕ್ತಾರಲ್ಲ ಪಲ್ಯ ಇಷ್ಟೆಲ್ಲ ಹಾಕಿದಾಗ ಸುಮ್ಮನೆ ಕೊಡ್ಬೇಡ್ರಿ ಬಡಿಸ್ತಾ ಇದ್ರೆ. ನಮಗೂ ಬಡಿಸ್ತಾರೆ ಎಲೆಯಲ್ಲಿ, ಮನೆಯಲ್ಲಿ ಬಡಿಸ್ತಾರೆ ಎಲೆ ಇಲ್ಲಿ ಬಡಿಸ್ತಾರೆ ಎಲ್ಲೋ ಬಂದ ಕಡೆ ನೋಡ್ತಾ ಇರ್ತೀವಿ. ಆಮೇಲೆ ಮಾತು ಆಡ್ತೀವಿ, ಏನು ಇಲ್ಲಿ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿತ್ತು ಇದೇ ಮಾತಾಡ್ತೀವಿ. ಅದಾದ್ರೆ ಯಾಕೆ ತುಂಬ ಮಾತಾಡ್ತೀರಾ? ಎದುರಿಗೆ ಬಡಿಸಿದ ಕೂಡಲೇ ಅವನ ಒಳಗಿದ್ದಾನೆ ಅಂತ ನೋಡಿ ಅವನಿಗೆ ಸ್ವಾಮಿ ಇದು ನೋಡೋ ನಿನಗಪ್ಪ ನಿನಗಪ್ಪ ನಿನಗೆ 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 ಅಂತ ಆ ಹಾಕಿದ ಬಡಿದಷ್ಟು ಚಿಂತನೆ ಮಾಡಬಹುದಲ್ಲ. ಒಟ್ಟಾರೆ ಏನು ಬಂತು ನಮಗೆ ಈ ತರ ಚಿಂತನೆ ಮಾಡುತ್ತಾ ಹೋದ್ರೆ ಎಚ್ಚರ ಇದ್ದಷ್ಟು ಕಾಲ ದೇವರ ನೆನಪೇ ಬರ್ತಾ ಬಂತು, ದೇವರ ನೆನಪೇ ಬರ್ತಾ ಬಂತು. ಕೆಲಸ ಕೆಟ್ಟಿಲ್ಲ, ಏನೂ ಆಗಿಲ್ಲ, ಪ್ರಶಾಂತವಾಗಿದೆ, ಎಲ್ಲ ಕೆಲಸ ನಡೀತಾ ಇದೆ, ಅವನು ನೆನಪಾಗ್ತಾ ಇದೆ, ಅವನೊಬ್ಬನು ಇದ್ದಾನೆ ಎಂಬ ಫೀಲಿಂಗ್ ಎಕ್ಸ್ಟ್ರಾ ಬರ್ತಾ ಇದೆ. ಹೌದು ತಾನೆ, ಅದನ್ನು ಹೇಳ್ತಾರೆ. ನಂತರ ಸೂಪಮಸ್ತು ಸುಪಾಯಸಂ ಪರದೇವನೈಕ ವಿಧಂ ಸದಾ ಚಿತ್ರಭಕ್ಷ್ಯಮನೇಕ ಧಾಸ್ತು ವಿಚಿತ್ರಮಾಶ ವಿನಿರ್ಮಿತಂ. ಅಯ್ಯ ಒಳ್ಳೆ ತೋವೆ ನಿನಗಾಗಲಿ, ತೋವೆ ಬಡಿಸಿದ್ರು, ಪಾಯಸ ಬಡಿಸಿದ್ರು, ಆದ್ಮೇಲೆ ಪಾಯಸದಲ್ಲೂ ಅನೇಕ ರೀತಿ ಪಾಯಸ ಇದೆ. ಪಾಯಸ ಬೇರೆ, ಪರಮಾನ್ನ ಬೇರೆ. ಅನ್ನ ಮಿಶ್ರಿತವಲ್ಲದ್ದು ಪಾಯಸ, ಅನ್ನ ಮಿಶ್ರಿತವಾದ್ದು ಪರಮಾನ್ನ. ಎರಡು ಪಾಯಸ, ನಾನಾ ರೀತಿ ಪಾಯಸ ನಿನಗಾಗಲಿ ಹರಿಯೇ. ವಿಚಿತ್ರ ಮಾಶವೇ ನಿರ್ಮಿತ, ಅದು ಮಾಷ ಅಂದರೆ ಉದ್ದು, ಅದು ವಿಚಿತ್ರವಾದ್ದು. ಅದನ್ನು ಒಂದೊಂದು ರೀತಿ ಬಳಸಿದ್ರೆ ಒಂದೊಂದಕ್ಕೆ ಕಾರಣ ಆಗುತ್ತೆ ಅದು ವಿಚಿತ್ರವಾದ್ದು ಮಾಷ. ಯಾರಿಗೆ ಮೈಯಲ್ಲಿ ತುಂಬಾ ಸೊಣಕಲಾಗಿರ್ತಾರೆ, ತುಂಬಾ ಸಣ್ಣಕ್ಕಿರ್ತಾರೆ ಅಂತವ್ರು ಏನ್ ತಿಂದ್ರೂ ದಪ್ಪಕ್ಕಾಗ್ತಾ ಇರಲ್ಲ, ಅಪ್ಪ ಅಮ್ಮಂದ್ರೆ ಒಂದೇ ಚಿಂತೆ ಇರುತ್ತೆ ಏನ್ ಮಾಡಬೇಕು ಅರ್ಥ ಆಗಲ್ಲ, ಏನು ಬೇಕಾಗಿಲ್ಲ ಅವರಿಗೆ. ಒಳ್ಳೆ ಈ ಉದ್ದಿನ ಹಿಟ್ಟನ್ನ ಊಟಕ್ಕೆ ಮೊದಲು ಉದ್ದಿನ ಹಿಟ್ಟು ಮಜ್ಜಿಗೆಯಲ್ಲಿ ಕಲಸಿ ದಿನಾಗೂ ಹಾಕ್ಬೇಕು ಕಂಪಲ್ಸರಿ, ಅವ್ರು ಇಷ್ಟ ಇಲ್ಲದೂ ಇಲ್ಲಾಂಗಿದ್ರು. ಒಂದು ಎರಡು ಮೂರು ಸ್ಪೂನ್ ಅಷ್ಟು ಬೆಳಿಗ್ಗೆ ರಾತ್ರಿ ಊಟಕ್ಕೆ ಹಾಕ್ಬೇಕು, ಮತ್ತು ಕುಡಿಯೋ ಕಾಲಕ್ಕೆ ಕಾಫಿ ಗೀಫಿ ಕಟ್. ಅವರಿಗೆ ಹಾಲು, ಹಾಲಲ್ಲಿ ಈ ಉದ್ದಿನ ಬೇಳೆ ಇರುತ್ತಲ್ಲ ಗುಂಡು ಬೇಳೆ ಇರುತ್ತೆ, ಅದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಕೆಂಪಕ್ಕೆ ಹುರಿದು ಅದನ್ನ ಪುಡಿ ಮಾಡಿ, ಇದು ಇದು ಆರೋಗ್ಯದ ಸಂಹಿತ ಚರಕ ಸಂಹಿತದಲ್ಲಿ ಹೇಳುವಂತಹದ್ದು. ಆ ರೀತಿಯಲ್ಲಿ ಅದನ್ನು ಪುಡಿ ಮಾಡಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಕರಿ ಬೆಲ್ಲ, ಅದರಿಂದ ಹಾಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಪಾಯಸ ತರ ಮಾಡಿಕೊಟ್ರೆ ದಿನಾಗೂ ಮಾಡ್ತಾ ಬರಲಿ, ಎಂಥ ಏನು ಪೂರಾ ಸ್ಕೆಲ್ಟನ್ ತರ ಇದ್ದವರು ಕೂಡ ಐದಾರು ತಿಂಗಳಲ್ಲಿ ಫಸ್ಟ್ ಕ್ಲಾಸ್ ದಷ್ಟಪುಷ್ಟವಾಗಿ ತಯಾರಾಗ್ತಾರೆ. ಇದೇ ಉದ್ದು ರಿವರ್ಸ್ ಆಗಿ ಬಳಸಿದರೆ, ಬೇರೆ ಬೇರೆ ಪದಾರ್ಥಗಳ ಜೊತೆಗೆ ಮಿಶ್ರಿತವಾಗಿ ಬಳಸಿದರೆ ದಪ್ಪಕ್ಕಿದ್ದವರು ಸಣ್ಣ ಕತ್ತ ಬರುತ್ತಾರೆ. ಇದೇ ಉದ್ದನ್ನ ಬೇರೆ ಔಷಧ ಜೊತೆಗೆ ಬೆರೆಸಿಕೊಟ್ರೆ ಆ ಉದ್ದು ಪರಮ ಔಷಧವಾಗಿ ಕೆಲಸ ಮಾಡುತ್ತೆ. ಇದೇ ಉದ್ದು ಬೇರೆ ರೀತಿ ಕೊಟ್ರೆ, ಕೊಡಬಾರದ ರೀತಿ ಒಂದು ಕೊಡ್ತಾರದು, ಆ ರೀತಿ ಕೊಟ್ರೆ ವಿಷವಾಗಿ ಪರಿಣಾಮ ಆಗಿ ಪ್ರಾಣವನ್ನೇ ತೆಗೆಯುತ್ತೆ. ಅದಕ್ಕೆ ಉದ್ದು ವಿಚಿತ್ರ, ಅದರೊಳಗೆ ಭಗವದ್ ರೂಪ ವಿಚಿತ್ರ. ನನ್ನ ಹೇಗೆ ಬಳಸ್ಕೊಂತಿರೋ ಹಾಗಿರುತ್ತಪ್ಪ ನನ್ನ ಮನಸ್ಸು, ನನ್ನ ಉಪಯೋಗ ಅಂತಾನೆ. ಅದಕ್ಕೆ ಅಂತ ವಿಚಿತ್ರ ಮಾಷ ವಿನಿರ್ಮಿತಂ, ವಿಚಿತ್ರವಾದ ಉದ್ದು, ಆ ಉದ್ದಿನಿಂದ ನಿರ್ಮಿತವಾದ ಚಿತ್ರ ಭಕ್ಷ್ಯಗಳೆಲ್ಲ ನಿನಗಾಗಲಿ ಹರಿಯೇ. ಅದರಲ್ಲೂ ಕೂಡ ಪಕ್ವವಾದ ಭಗವಂತನಿಗೆ, ಭಗವಂತ ಪಕ್ವ, ಸದಾ ಪಕ್ವ, ಪೂರ್ಣವು, ಅವನಿಗೆ ಪಕ್ವ ಪದಾರ್ಥಗಳು ಕೊಡಬೇಕಂತೆ. ಪಕ್ವಸು ಪಂಚಕಂ, ಐದು ಪಕ್ವವಾದ ಪದಾರ್ಥಗಳು ಕೊಡಿ ಅಂತಾರೆ. ಅದರಲ್ಲಿ ಹೇಳ್ತಾರೆ ತೈಲ ಪಕ್ವ ಮಥಾಸ್ತು, ಎಣ್ಣೆಯಲ್ಲಿ ಕರೆದದ್ದು, ಎಣ್ಣೆಯಲ್ಲಿ ಕುದಿಸಿದ್ದು ಕರೆದದ್ದು ಎರಡೂ ಬರುತ್ತೆ. ಎಣ್ಣೆಯಲ್ಲಿ ಕುದಿಸಿದ್ದೇನಾದ್ರೂ ಮಾಡ್ತೀರಾ? ಬಿಸಿ ಉಪ್ಪಿನಕಾಯಿ ಅಂತ ಮಾಡ್ತಾರೆ ನಮ್ ಕಡೆ, ಹೌದಲ್ವಾ? ಅದು ಎಣ್ಣೆಯಲ್ಲೇ ಕುದ್ದು ಕುದ್ದು ಕೊನೆಗೆ ಅದ್ರ ಲಕ್ಷಣ ಏನು ಚೆನ್ನಾಗಿ ಕುದ್ರೆ ಎಣ್ಣೆ ಬಿಡ್ತಾ ಬರುತ್ತೆ, ಎಣ್ಣೆ ಮಯ ಆಗಿರುತ್ತೆ, ಹೌದಾ? ಎಣ್ಣೆಯಲ್ಲಿ ಕುದಿಸಿದ್ದು, ಎಣ್ಣೆಯಲ್ಲಿ ಕರೆದದ್ದು ತೈಲ ಪಕ್ವ. ಘೃತ ಪಕ್ವ, ತುಪ್ಪದಲ್ಲಿ ಕರೆದದ್ದು, ತುಪ್ಪದಲ್ಲಿ ಕುದಿಸಿದ್ದು, ಈ ಹಲ್ವಾ ಇಲ್ವಾ ಇಲ್ಲ, ತುಪ್ಪದಲ್ಲೇ ಬಂದು 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 ಬರಬೇಕಾಗಿದ್ದವು. ಇನ್ನ ಜಲಪಕ್ವ ಅಂದ್ರು, ನೀರಿನಲ್ಲಿ ಕುದಿಸಿದ್ದು ಈ ಇಡ್ಲಿ ಇಂತಹದ್ದೆಲ್ಲ ಕೂಡ ಜಲಪಕ್ವ. ಅಂಗಾರ ಪಕ್ವ ಅಂತಾರೆ, ಕೆಂಡದ ರೊಟ್ಟಿ, ಆದಮೇಲೆ ಕೆಂಡದಲ್ಲಿ ಸುಟ್ಟ ಈ ವಾದಿರಾಜ ಗುಳ್ಳ, ನಮ್ಮಲ್ ಗುಳ್ಳ ಅನ್ನೋ ನಿಷಿದ್ಧ ಅದು, ವಾದಿರಾಜ ಗುಳ್ಳ ಬದನೆಕಾಯಿ ಅನ್ಬಾರ್ದು, ಗುಳ್ಳ ಅನ್ಬೇಕು, ಬದನೆಕಾಯಿ ಇದು ವಾದಿರಾಜ ಗುಳ್ಳ ಅಂತಿದೆಯಲ್ಲ ಅದು ನಿಷಿದ್ಧವಲ್ಲ ನಮಗೆ. ಆ ನಿಷಿದ್ಧವಲ್ಲದ ಗುಳ್ಳ ಅದನ್ನ ಚೆನ್ನಾಗಿ ಕೆಂಡದಲ್ಲಿ ಸುಟ್ಟು ಮೇಲಿನ ಸಿಪ್ಪೆ ತೆಗೆದು ಮಜ್ಜಿಗೆಯಲ್ಲಿ ಮೊಸರಲ್ಲಿ ಕಲಿಸ್ತಾರೆ, ಬಜಿ ಎಂದು ಮಾಡ್ತಾರೆ, ಆಗಲಕಾಯಿ ಸುಟ್ಟು ಮಾಡ್ತಾರೆ, ಇವೆಲ್ಲ ಅಂಗಾರ ಪಕ್ವ, ಕೆಂಡದಲ್ಲಿ ಸುಟ್ಟು ಮಾಡೋದು. ಹೇಳ್ಕೊಡ್ತಾರೆ ನೋಡಿ ಭಗವಂತನ ಹೇಗೆ ಅರ್ಪಣೆ ಮಾಡಬೇಕು ಅಂತ. ಅದು ಹೇಳ್ತಾರೆ, ದಿನಾಗ ಅಡಿಗೆ ಮಾಡ್ತೀವಿ, ಏನೋ ಅನ್ನ ಗುಡ್ಸಾರು ದೇವರಿಗೆ ಇಟ್ಟು, ಅದು ಇಲ್ಲ ಅನ್ನ ಪಾಯಸ ಎರಡೇ ದೇವರಿಗೆ ನಿತ್ಯ ಹೋಗ್ತಾನೆ, ಮಿಕ್ಕದೆಲ್ಲ ಅಡಿಗೆ ಮಾಡಿ ಮಾಡೋದು ಬಹಳ ಕಷ್ಟ. ಅಡಿಗೆಲಿ ಎಲ್ಲ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಐದಾರು ಗಂಟೆ ಹೋಗುತ್ತೆ, ಮಿಕ್ಕ ಸಾಧನೆಯಲ್ಲಿ ಹೋಗುತ್ತೆ, ಇಷ್ಟೇ ಸಾಕು ಸ್ವಾಮಿ ಅಂತ ಹೋಗ್ತಾ ಇರ್ತೀವಿ. ಅವಾಗ ಅಂತಾನೆ ಸ್ವಾಮಿ, ಸರಿಯಪ್ಪ ಅದು ಬೇಡ, ಹೊರಗೇನ್ ಮಾಡಬೇಡ, ಒಳಗಾದ್ರೂ ಚಿಂತನೆ ಮಾಡು, ಮನಸ್ಸಿನಲ್ಲಿ ಒಳ್ಳೆ ಬಿಸಿ ಹುಳಿ ತಯಾರಾಗಬೇಕಂದ್ರೆ ಎಷ್ಟೊತ್ತು ಬೇಕು? ಒಂದು ಸೆಕೆಂಡ್ ಸಾಕು, ಮನಸ್ಸಲ್ಲಿ ಒಳ್ಳೆ ಬಂಗಾರದ ಪಾತ್ರೆಯಲ್ಲಿ ಬಿಸಿ ಯಾವ ಹುಳಿ ಬೇಕಾದ್ರೂ ತಯಾರು ಮಾಡಬಹುದು, ಯಾವ ಐಟಮ್ ಹುಳಿ ಬೇಕಾದ್ರೂ ತಯಾರು ಮಾಡಬಹುದು. ಏನು ಹುಳಿ, ಕೂಟು, ಮಜ್ಜಿಗೆ ಹುಳಿ, ಏನು ಬೇಕೋ ಮಾಡಬಹುದು, ಅವೆಲ್ಲ ಮನಸ್ಸಲ್ಲಿ ಕೊಡೋ ಅಂತಾನೆ ದೇವರು. ಅದೂ ಕೊಡಲ್ಲ ನಾವು, ಅದಕ್ಕೂ ದಾರಿದ್ರ್ಯ. ಮನಸ್ಸಲ್ಲಿ ಏನು, ನೀವು ಉಡುಪಿ ಕಡೆ ಬರ್ತೀರಾ, ಸಾರಲ್ಲೇ ಒಂದು ಏಳೆಂಟು ಸಾರು ಮಾಡ್ತಾರೆ, ಹತ್ತು ಸಲ ಸಾರು ಮಾಡ್ತಾರೆ, ಹತ್ತು ತರ ಹುಳಿ ಮಾಡುತ್ತಾರೆ. ಅದೆಲ್ಲ ನೋಡಿದಾಗ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ದಿನ ಆಗ್ಲು ಅಷ್ಟೆಲ್ಲ ದೇವರಿಗೆ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಡಬಹುದಲ್ಲ ಮಹಾರಾಯ. ಹೊರಗೆ ಮಾಡಿಕೊಳ್ಳಿಕ್ಕೆ ಶಕ್ತಿ ಇಲ್ಲ, ಭಕ್ತಿ ಇಲ್ಲ, ಏನೂ ಇಲ್ಲ. ಹೋಗ್ತಾನೆ, ಒಳಗಾದ್ರೂ ಕೊಡಬಹುದಲ್ಲ, ಅದನ್ನ ಹೇಳ್ತಾರೆ.
ಮಾಲೆ ಪದಾರ್ಥ ಕೊಟ್ರೆ ಅಪರಾಧ ಆಗುತ್ತೆ?
ಇಲ್ಲ ಇಲ್ಲ, ಅದಕ್ಕೆ ಮಾನಸ ಪೂಜೆ ಅಂತ ಹೇಳೋದು.
ಪಂಚಭಾಷ್ಯ
ಮಾಡ್ತಾ ಇರೋದೇ ಅಲ್ಲ, ಒಂದು ನಿಮಿಷ ಉತ್ತರ ಕೊಡುತ್ತೆ. ಇವಾಗ ಅನ್ನ ಪಾಯಸ ಇಟ್ಟು ಭಕ್ಷ್ಯ ಭೋಜ ಲೇಖ ಪೀಕ ಅಂದ್ರೆ ಮಹಾಪಾಪ ಬರುತ್ತಲ್ಲ ಅಂದ್ರೆ ಇವಾಗ ಮಾಡ್ತಾ ಇರೋ ನಾವು, ಅದೇ ಇವಾಗ ನಾವೇನ್ ದಿನ ಮಾಡ್ತಾ ಇದೀವಲ್ಲ, ಅದೇ ಮಹಾಪಾಪ ಮಾಡ್ತಾ ಇದೀವಿ. ಏನು ಅನ್ನ ಪಾಯಸ ದಿನ ಚುಟ್ಟಿಯಲ್ಲಿ ಇಟ್ಬಿಟ್ಟು ಲೇಖ ಪೀಕ ಅಂತ ಹೇಳ್ತಾ ಇದೀವಲ್ಲ, ಅದು ಮಹಾಪಾಪ ಹೌದಾ? ಅಷ್ಟೇ ಅಲ್ಲ, ಇವಾಗ ಮಾಡ್ತಾ ಇರೋದು ಛತ್ರ ಇರ ಚಾಮರ ಇಲ್ಲ ಏನು ಇರಲ್ಲ, ಬರೇ ಮಂತ್ರಾಕೃತಿ ಹಾಕಿ ಛತ್ರ ಸಮರ್ಪಿಸ, ಅದು ಮಹಾಪಾಪ ಹೌದೋ ಅಲ್ವೋ? ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಹೊರಗಿಲ್ಲ, ಮನಸ್ಸಿನಲ್ಲಾದ್ರೂ ಕಲ್ಪನೆ ಮಾಡಿಕೊಡು, ಮನದೊಳಗೆ ಸುಂದರ ಪದಾರ್ಥವನ್ನೇನದು ಕೊಡೆ, ಮಾನಸಿಕ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಮಾನಸಿಕ ಪೂಜಾ ಮಾಡಲಿಕ್ಕೆ ಪ್ರತ್ಯೇಕ ಟೈಮ್ ಇಲ್ಲದಾಗ ಸೈಮಲ್ಟೇನಿಯಸ್ ಮಾಡಿಬಿಡಪ್ಪ, ಕೊಡೋ ಕಾಲಕ್ಕೆ ಇದು ಮನಸ್ಸಲ್ಲೇ ಕೊಡ್ತಾ ಬಂದ್ಬಿಡು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತನಿಗೆ ಪಾಪ ಇಲ್ಲ, ಭಗವಂತನಿಗೆ ಹಾಗಾದ್ರೂ ಕೊಟ್ಟಿಯಲ್ಲೋ ಅಂತ ಹೇಳ್ತಾರೆ ದೇವ. ಬಾಯಿಯಲ್ಲಾದ್ರೂ ಕೊಟ್ಟಿಯಲ್ಲೋ ಮಹಾರಾಯ,
ಮಾಡ್ಲೇಬೇಕು
ಮಾಡ್ಲೇಬೇಕು ಅಂತ ಹೇಳ್ತಾರೆ. ಮಾನಸಿಕವಾದ್ರಾದ್ರೂ ಮಾಡಿ ಅಂದ್ರೆ, ಮಾನಸಿಕ ಮಾಡಿಬಿಟ್ನಲ್ಲ ಇನ್ನು ಹೊರಗೆ ಬೇಕಾಗಿಲ್ಲ ಅಂತ ಬೇಡ. ಹೊರಗೆ ಎಷ್ಟೆಲ್ಲಾ ಮಾಡಬೇಕೋ ಶಕ್ತಿ ಇರೋ ಅಷ್ಟೆಲ್ಲ ಮಾಡಿ, ಇನ್ನು ಮಿಕ್ಕಂತೂ ಅಲ್ಲೆಲ್ಲ ವಿಶೇಷವಾಗಿ ಮಾಡಿಬಿಡಿ, ಭಗವಂತ ಒಪ್ತಾನೆ. ಇನ್ನ ಓದನಂ ಪರಮನ್ನಮಸ್ತು ಸದೈವತೆ ಜಗತಿಪತೆ. ಇನ್ ಹೇಳ್ತಾರೆ, ಚಿತ್ರಮನ್ನ ಮಥಸ್ತು, ಚಿತ್ರಾನ್ನ ವಿಚಿತ್ರ ವಸ್ತು ವಿನಿರ್ಮಿತಂ. ಆ ಚಿತ್ರಾನ್ನದಲ್ಲಿ ಅದಕ್ಕೆ ಹೆಸರೇ ಚಿತ್ರವಾದ ಅನ್ನ, ನಾನಾ ಎಲ್ಲ ಮಿಶ್ರ ಆಗಿರುತ್ತೆ ಚಿತ್ರವನ್ನ. ಅದು ಯಾಕೆ ಚಿತ್ರಾನ್ನ ಅಂತ ಆಯಿತು ಅಂದ್ರೆ ವಿಚಿತ್ರವಾದ ಭಗವಂತ ನಿಂತು ಮಾಡಿಸಿದ್ದು, ಅದರಿಂದ ಚಿತ್ರಾನ್ನ. ಇನ್ನ ಒಳ್ಳೆ ವಿಶೇಷವಾದ ಬಿಳಿಯಾದ ಶುದ್ಧವಾದ ಅನ್ನ, ಆದ ಮೇಲೆ ಪರಮಾನ್ನ ಮಸ್ತು, ಪರಮಾನ್ನ ನಿನಗಾಗಲಿ ಹರಿಯೇ. ಶರ್ಕರ ಗುಡಮಿಶ್ರಿತ ಅನ್ನಮಥಾಸ್ತುತೆ ಸತತಂ ಹರಿದ್ರಾನ್ನಮಸ್ತು ತಥೈವ ಭೋ ಪ್ರಿಯ ಮೌದ್ಗಮನ್ನಮಥಾಸ್ತುತೆ. ಅನ್ನಗಳಲ್ಲಿ ಹೇಳ್ತಾರೆ ಶರ್ಕರ ಗುಡಮಿಶ್ರಿತ ಅನ್ನಂ, ಸಕ್ಕರೆ ಪೊಂಗಲು, ಬೆಲ್ಲದ ಪೊಂಗಲು, ಆದಮೇಲೆ ಕೇಸರಿ ಭಾತ್ ಅಂತ ಹೇಳ್ತೀರಲ್ಲ, ಕೇಸರಿ ಭಾತ್ ಅಲ್ಲ, ಕೇಸರಿ ಕಲ್ಲು ಹಾಕಿದ ಭಾತ್, ಕೇಸರಿ ಹಾಕಿದ ಭಾತ್ ಅದು ಕೇಸರಿ ಭಾತ್ ಅಂತ ಯಾವಾಗ ಬರುತ್ತೆ ಅಂದ್ರೆ ಕೇಸರಿ ಹಾಕಿ ಮಾಡಿದ್ರೆ ಆ ಕಲರ್ ಬರೀ ಕೇಸರಿಯಿಂದಲೇ ಬಂದಿರಬೇಕು. ಏನು ಕುಂಕುಮ ಕೇಸರಿ ಇರುತ್ತಲ್ಲ ಕೇಸರ, ಅದೇ ಹಾಕಿ ಅದರಿಂದ ಎಲ್ಲೋ ಕಲರ್ ಅಷ್ಟನ್ನಕ್ಕೆ ಬರುವಷ್ಟು ಕೇಸರಿ ಹಾಕಿ ಮಾಡಿದ್ರೆ ಕೇಸರಿ ಭಾತ್ ಅಂತ ಹೇಳ್ತಾರೆ. ಇದು ಕೇಸರಿ ಕಲರ್ ಭಾತ್, ಇದು ಕೇಸರಿ ಭಾತ್ ಅಲ್ಲ, ಕೇಸರಿ ಕಲರ್ ಹಾಕಿದ ಭಾತ್ ಇದು. ಅದರಿಂದ ಶುದ್ಧವಾದ ಎರಡು ಮಿಶ್ರಿತವಾದ ಅನ್ನ. ಆದಮೇಲೆ ಸತತಂ ಹರಿದ್ರಾನ್ನ ಮಸ್ತು ಅಂತ ಹೇಳ್ತಾರೆ. ಕೆಲವರಿಗೆ ಈ ಚಿತ್ರಾನ್ನ ಅಂತ ಮಾಡ್ತಾರೆ, ಆ ಚಿತ್ರಾನ್ನ ಅಂತ ಮಾಡುವಾಗ ನಾನಾ ರೀತಿ ಕಾಂಬಿನೇಷನ್ಸ್ ಎಲ್ಲ ಹಾಕಿ ಮಾಡ್ತಾರೆ, ಗೊಜ್ಜು ಹಾಕಿ, ಎಳ್ಳು ಹಾಕಿ, ಅದು ಇದು. ಕೆಲವರು ಇನ್ನ ವಿಚಿತ್ರವಾಗಿ ಮಾಡ್ತಾರೆ, ಅವರಿಗೆ ಹೇಗೂ ಅಲ್ಲಿ ಹಾಕುವುದೆಲ್ಲ ಐಟಮ್ಸ್ ಎರಡರಲ್ಲಿ ಇರುತ್ತೆ, ಹುಳಿ ಪುಡಿ ಸಾರಿನ ಪುಡಿಯಲ್ಲಿ ಇರುತ್ತೆ, ಎರಡೂ ಪುಡಿ ಹಾಕಿಬಿಟ್ಟು ಒಂದು ಮಾಡ್ತಾರೆ. ಏನಮ್ಮ ಹೌದಲ್ವಾ, ಹುಳಿ ಪುಡಿ ಹೌದು ಬಹಳ. ಅಂದ್ರೆ ಚಿತ್ರಾನ್ನ ಅಂತ ಮಾಡಿದ್ರೆ ಭಾತ್ ಅಂತ ಮಾಡಿದ್ರೆ ಆ ಭಾತ್ಗೆ ಹುಳಿ ಪುಡಿ ಸಾರಿನ ಪುಡಿ ಎಲ್ಲ ಹಾಕಿ ಹಾಕ್ಬಿಟ್ಟು
ಮೆಕ್ಸಿಕನ್ ರೈಸ್ ಅಂತ ಏಮೇಂಟೆ ತಿಳಿಯೋದು ನಾಕು. ಮೆಕ್ಸಿಕನ್ ರೈಸ್ ಏಮೇಂಟೆ ಚಿಲ್ಡ್ರನ್ ಅನೇಕ ಮಕ್ಕಳನ್ನ ವೇಸ್ಟ್ ಚೇಸಿದ್ರು ಮೆಕ್ಸಿಕನ್ ರೈಸ್.
ಅದಕ್ಕೆ ಅಲ್ಲ ಅದು ಅದೊಂದು ಭಾತ್ ಕೂತಿದೆ, ಅದಕ್ಕೆಲ್ಲಾರು ಓದಾಡಬೇಕು. ಇವತ್ತೆ ಅದು ಉಪ್ಪಿಟ್ಟು ಕೂಡ ಹಾಗೆ ಮಾಡ್ತಾ ಇದೆ, ಅದು ಯಾರೋ ಅಡಿಗೆವ್ರು ಬಂದು ಹೇಳ್ಕೊಟ್ಬಿಟ್ಟಿದ್ದಾರೆ ಮಹಾನುಭಾವರು. ಉಪ್ಪಿಟ್ಟಿಗೆ ಹುಳಿ ಪುಡಿ ಸಾರಿನ ಪುಡಿ ಹಾಕಿ ಅದು ಮಸಾಲ ಭಾತ್ ಅಂತ ಮಾಡ್ತಾರೆ. ಯಾಕೆ ಎಲ್ಲಾರು ಓದಾಡಬೇಕು, ಯಾಕಾರು ಮಾಡ್ತಾರೋ ಮಹಾನುಭಾವರು. ಅದರ ತುಂಬಾ ಎಣ್ಣೆ, ಆ ಉಪ್ಪಿಟ್ಟು ಅಂದ್ರೆ ಜೀವನದಲ್ಲಿ ವಿರಕ್ತಿ ಬರುವಂತ ಮಾಡಿಬಿಡ್ತಾ ಇರ್ತಾರೆ. ಸರಿಯಪ್ಪ ಹೇಳಿದ್ ಯಾಕೆ ದುಃಖ ಕೊಡೋ ಪದಾರ್ಥಗಳೆಲ್ಲ ಹೀಗಿರುತ್ತೆ ಅಂದ್ರೆ ಸ್ವಾಮಿ ನಮಗೆ ಅಲ್ಲ ಅದು ಬೇರೆ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದೆ. ಇವೆಲ್ಲ ನೋಡಿ ವಿರಕ್ತಿ ಬಂದವರು ಇದು ಮಾಡಿಕೊಡ್ತಾರೆ. ಏನದು ಅಂದ್ರೆ ಹರಿದ್ದ ಅನ್ನ, ಒಂಚೂರು ಅನ್ನ ಮಾಡಿ ಒಗ್ಗರಣೆ ಮಾಡಿ ಅದರಲ್ಲಿ ಚೂರು ಅರಟ್ನ ಹಾಕ್ತಾರೆ. ಅಲ್ವಾ ಅದೇ ಹೇಳ್ತಾ ಹರಿದ್ರ ಅನ್ನ ಅಂತ ಹೇಳ್ತಾರೆ. ಇನ್ನ ಕೊನೆಗೊಂದು ಇನ್ನೊಂದು ಅನ್ನ ಹೋಗಿತ್ತು, ಉಳಿಯಾವ್ದು ಉಳಿತು, ಮೌದ್ಗಮನ್ನ ಹುಗ್ಗಿ, ಒಳ್ಳೆ ಹುಗ್ಗಿ ನನಗಾಗಲಿ ಹರಿಗೆ. ಇನ್ನ ಮುಂದೆ ಹೇಳ್ತಾರೆ ಶಸ್ತ ವಸ್ತು ವಿಮಿಶ್ರಿತಂ ಪುನರಾಮ್ಲ ವಸ್ತು ಸದಾಸ್ತುತೆ ಅನಾಮ್ಲ ವಸ್ತು ತಥಾಸ್ತುತೆ ಪರ ದಿವ್ಯ ವಸ್ತು ಸಮನ್ವಿತಂ. ಇವರ ದೃಷ್ಟಿ ಎಲ್ಲಾ ಕಡೆ ಏನು ಬರ್ತಾ ಇದೆ, ಅವತ್ತು ಆದ ಅಡಿಗೆ ಹೀಗಿದೆ ಹೀಗಿದೆ ಎಂಬುದಲ್ಲ, ನೀನೇ ಆಯಾ ಪದಾರ್ಥಗಳಲ್ಲಿ ನಿಂತು ಹಾಗೆ ಆಗುವಂತೆ ಮಾಡಿದೀಯ, ನಿನ್ನ ರೂಪಗಳು ಆ ಪದಾರ್ಥಗಳಲ್ಲಿ ಹೀಗಿವೆ ಎಂಬ ಚಿಂತನಾ ಕ್ರಮ ಅವರಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಒಳ್ಳೆ ಅಡಿಗೆನ ಎರಡು ಭಾಗ ಮಾಡ್ತಾ ಇದ್ದಾರೆ, ಹುಳಿ ಮಿಶ್ರಿತ ಅಡಿಗೆ, ಹುಳಿ ಇಲ್ಲದ ಭಾಗಗಳು ಎರಡು ನಿನಗರ್ಪಿತ ಹರಿಯೇ. ಇನ್ನ ಒಳ್ಳೆ ಬೆಣ್ಣೆ ಇಡಬೇಕು ದೇವರಿಗೆ ನಿತ್ಯ ಇಡಬೇಕಂತೆ, ಆದ್ರೆ ಅಮೂಲ್ ಬೆಣ್ಣೆ ತಂದಿಡಬೇಡಿ, ನಂದಿನಿ ಬೆಣ್ಣೆ ಯಾವಾಗಿಂದೋ ಇರುತ್ತದು. ಅದಕ್ಕೆ ಹೇಗಿರ್ಬೇಕು ಬೆಣ್ಣೆ, ನೂತನಂ ನವನೀತಮಸ್ತು. ಅವ ನಾವಂತೀವಿ, ನಾವು ಕಡಿಯೋದೇ ಮರೆತು ಹೋಗಿ ಹುಟ್ಟಿದ ಕಾಲಕ್ಕಿಂತ ಕಡಿಯೋದೇ ಇಲ್ಲ ಸ್ವಾಮಿ. ಮನೆಯಲ್ಲಿ ಯಾರು ಕಡಿತಾ ಇದ್ದಾರೆ, ಯಾರು ಕಡಿತಾ ಇಲ್ಲ. ಇವಾಗ ಹೊಸ ಮೆಥಡ್ ಬಂದಿದೆ, ಬೆಣ್ಣೆ ಇಲ್ಲ, ಯಾರೋ ಹೇಳಿದ್ರು ಮೊನ್ನೆ ಬಾಟ್ಲಲ್ಲಿ ಹಾಕೊಂಡು ಮೊಸರು ಅದನ್ನ ಮಿಕ್ಸ್ ಮಾಡ್ತಾ ಇರ್ತಾರಂತೆ, ಅದರಲ್ಲಿ ಬಂದ್ರೆ ಬೆಣ್ಣೆ ಬರುತ್ತಂತೆ. ಹೋಗಿ ಹಾಗಾದ್ರೂ ಮಾಡಿದ್ರಲ್ಲ ಬರತ್ತಂತೆ, ನಾ ಮಾಡಿಲ್ಲ. ತುಂಬಾ ಅವ್ರ ಕೈ ಉಪಯೋಗಿಸ ಆಯ್ತು ಹಾಗೆ ಬಾಟ್ಲಲ್ಲಿ ಹೋಗ್ತಾನೆ ಬಂತು ಅಂತ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನೂತನಂ ನವನೀತ ಮಸ್ತು. ಇನ್ನ ನೂತನಮೇವತೆ ಪಾತ್ರಪೂರ್ಣ ಘೃತಂ, ನೂತನವಾದ ಆ ತುಪ್ಪ ಕೂಡ ಅವಾಗೆ ಬೆಣ್ಣೆ ಕಾಸಿ ತುಪ್ಪ ಹಾಕಬೇಕಂತ ದೇವರಿಗೆ. ನಂತರ ವಿಶೇಷವಾಗಿ ತುಪ್ಪ ಇಟ್ಟರೆ ನೈವೇದ್ಯಕ್ಕೆ ದೇವರಿಗೆ ದೊಡ್ಡ ಬಟ್ಟಲಲ್ಲಿ ಅಡಿಗೆ ಇಡಬೇಡಿ, ಇಲ್ವಾ ತುಪ್ಪ ಇಲ್ವಾ, ಚಿಕ್ಕ ಬಟ್ಟಲಲ್ಲಿ ಪೂರ್ಣವಾಗಿಡಿ, ದೊಡ್ಡ ಬಟ್ಟಲಲ್ಲಿ ಚೂರಿಡಬೇಡಿ. ಅವ ನೋಡಿ ನಮ್ ಕೂಡ ಅಷ್ಟೇ, ಇವರು ಬಂದ ಕಾಲಕ್ಕೆ ಹಾಲು ಕಾಫಿ ಕೊಡ್ತಾ ಇರ್ತಾರೆ, ಹಾಲು ಕಾಫಿ ಕೊಡೋ ಕಾಲಕ್ಕೆ ಇಡೀ ಲೋಟ ತುಂಬ ಕೊಡಬೇಕು ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಬಂದವರಿಗೆ ಜನ ಕೊಡ್ತಾ ಹೋದ್ರೆ 10 ಲೀಟರ್ ಆಗುತ್ತೆ, ಮತ್ತೆ ಚಿಕ್ಕ ಲೋಟ ಕೊಟ್ರೆ ಅವರಿಗೆ ಅಯ್ಯೋ ಇಷ್ಟೇ ಕೊಟ್ರು ಅಂತ ಭಾವನೆ ಇರುತ್ತೆ. ಅದಕ್ಕೆ ಏನ್ ಮಾಡಬೇಕು? ಈ ಮಧ್ಯೆ ಒಂದು ಬೇರೆ ಗ್ಲಾಸ್ಗಳು ಬಂದವೆ, ಅದು ನೋಡ್ಲಿಕ್ಕೆ ದೊಡ್ಡದಿರುತ್ತೆ, ಅದರ ಒಳಗೆ ಇನ್ನೊಂದು ಕಪ್ ಕೂತಿರುತ್ತೆ, ಅದು ಒಳಗೆ ವೆಡ್ಡಿಂಗ್ ಮಾಡಿರ್ತಾರೆ. ಮೇಲ್ ನೋಡಕ್ಕೆ ದೊಡ್ಡ ಲೋಟ, ಒಳಗೇನೋ ಇಷ್ಟೇ ಇರುತ್ತೆ. ಒಳ್ಳೆ ಅನುಸಂಧಾನ ಚೆನ್ನಾಗಿರ್ತದೆ. ಅದಕ್ಕೆ ದೇವರಿಗಳ ಕಾಲಕ್ಕೆ ಪಾತ್ರ ಪೂರ್ಣವಾಗಿ ಕೊಡಬೇಕು. ಇನ್ನ ಹೇಳುತ್ತಾರೆ ಇಲ್ಲ ಅದು ಇರುತ್ತೆ ನೋಡಿ, ಅದರಲ್ಲೂ ಕೂಡ ಈ ಸ್ವಲ್ಪ ಹೈಫೈ ಅಂತ ಇರ್ತಾರೆ, ಅಂದ್ರೆ ಸ್ವಲ್ಪ ಲೆವೆಲ್ ಜಾಸ್ತಿ. ಅವ್ರೇನ್ ಮಾಡ್ತಾ ಇರ್ತಾರೆ ಅಂದ್ರೆ ಮನೆಯಲ್ಲಿ ಹುಡುಗರಿಗೆ ಹೇಳ್ತಾ ಇರ್ತಾರೆ, ನಾನು ನೋಡಿದ್ದರು ಹುಡುಗರಿಗೆ ಹೇಳೋದು, ನೋಡು ಅಲ್ಲಿ ಹೋದ್ರೆ ಬಿಸ್ಕೆಟ್ ಎಲ್ಲ ಇಟ್ಟಿರ್ತಾರೆ, ಸರಸರ ತಿನ್ಬಾರ್ದು, ಹೋದ ಕೂಡಲೇ ಅದಕ್ಕೆ ನೋಡಬಾರ್ದು, ಇಡ್ತಾರಷ್ಟೇ ನೋಡಬಾರ್ದು, ಮಧ್ಯದಲ್ಲಿ ಒಂದು ತೆಗೆದು ಅರ್ಧ ಕಚ್ಚಿ ಹಾಗೆ ಇಡಬೇಕು, ಪೂರ್ತಿ ತಿನ್ಬಾರ್ದು. ಆ ಹಾಲು ಏನೋ ಕೊಟ್ರೆ ಒಂದು ಗುಟುಕು, ಅದರಲ್ಲಿ ಸಿಪ್ ಅಂತೀರಾ, ಒಂದು ಸಿಪ್ಪು ಅದನ್ನು ಸ್ವೀಕಾರ ಮಾಡಿ ಮಿಕ್ಕದಲ್ಲಿ ಹಾಗೆ ಇಡಬೇಕು. ಎಲ್ಲ ಕುಡಿದು ಬಿಟ್ರೆ ನಿಮ್ಗೆ ಜೀವನದಲ್ಲಿ ಹಾಲೆ ಕುಡಿದಿರ ಅನ್ಕೊಂಡ್ಬಿಡ್ತಾರೆ ನಿಮ್ಮನ್ನು ನೋಡಿದ್ರೆ. ಹಾಗೆಲ್ಲ ಇಲ್ಲ ಅಂತೇಳಿ ಮೊದಲೇ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ. ಇನ್ನ ಕೊಟ್ಟವರು ಕೊಟ್ಟ ಕಾಲಕ್ಕೆ ನೋಡ್ತಾ ಇರ್ತಾರೆ, ಪೂರ್ತಿ ಕೊಡ್ತಾರ ಎಲ್ಲ ಇಡ್ತಾರ ನೋಡ್ತಾ ಇರ್ತಾರೆ. ಅವರು ಪೂರ್ತಿ ಕೊಡದು ಕೂಡಲೇ ಮಾನ್ಯ ಸಲ ಕರಿಯೋದೇ ಬಿಟ್ಬಿಡ್ತಾರೆ. ನಮ್ ಲೆವೆಲ್ ಅಲ್ಲ ಇವರು, ಲೋ ಲೆವೆಲ್, ಲೋ ಲೆವೆಲ್ ಅವರು ಮಾತ್ರ ಫುಲ್ ಆಗಿ ತಗೊಳ್ತಾರೆ, ಹೈ ಲೆವೆಲ್ ಎಲ್ಲ ಇಷ್ಟೇ ತಗೊಳ್ತಾರೆ ಅಂತ ಅವ್ರ ಇದು ಬಹಳ ತಲೆಯಲ್ಲಿ ಕೂತಿದೆ. ಮಡಿಯಲ್ಲಿ ನಾನಾ ರೀತಿ ಮಡಿಗಳಿದ್ದಂತೆ ನಾನಾ ರೀತಿಯಾಗಿರತಕ್ಕಂಥ ಇದು ತುಂಬಾ ಕೂದಿದೆ. ಇನ್ನು ಹೇಳ್ತಾರೆ ನಂತರ ತಕ್ರಮಸ್ತು ದಧೀಶತೆ, ನೀನು ದಧಿ ವಾಮನ, ನಿನಗೆ ಮಜ್ಜಿಗೆ ನೀನು ನೋಡಿರಲ್ಲಪ್ಪ ಯಾವಾಗು, ಯಾಕೆ ನೀನ್ ಯಾವಾಗೂ ಮೊಸರಲ್ಲೇ ಇರ್ತೀಯ, ನೀನು ಮೊಸರಿನ ಸಮುದ್ರ ಮೊಸರಿಗೆ ಅಧಿಪತಿ, ನಿನಗೆ ನೀರು ಮಜ್ಜಿಗೆ ಇಲ್ಲಿಂದ ಬರಬೇಕು, ನಾವು ಕೊಡ್ತೀವಪ್ಪ ಚೂರು ಟೇಸ್ಟ್ ನೋಡು ಅಂತ ಕೊಡ್ತಾರೆ. ತಕ್ರಮಸ್ತು, ತಕ್ರಂ ಚಕ್ರಸ್ಯಾಗ ದುರ್ಲಭಂ ಅಂತ ಇಂದ್ರದೇವರಿಗೂ ದುರ್ಲಭ ಅದು ಅಂತ ಹೇಳಿಬಿಡ್ತಾರೆ. ಕ್ಷರಮಸ್ತು ರಮಾಪತೆ, ಇಷ್ಟೆಲ್ಲ ಮುಸುರೆ ಪದಾರ್ಥ ಆಯಿತು. ಮುಸುರೆ ಅಲ್ಲದ ಪದಾರ್ಥಗಳಿಡುವಾಗ ಮೊದಲು ಇಡಬೇಕಾಗಿತ್ತು ಎಂದು ದೇವರ ನೈವೇದ್ಯಕ್ಕೆ ಒಪ್ಪಿಡಿ ಎಂದ್ರು. ಉಪ್ಪೇ ಇಡಲ್ಲ ನೋಡಿ, ಹಾಗೆ ಎಲೆಗೆ ಹಾಕುವ ಉಪ್ಪು ಡೈರೆಕ್ಟ್ ಆಗಿ ಪ್ಯಾಕೆಟ್ ಕಟ್ ಮಾಡಿ ಡಬ್ಬಾದಲ್ಲಿ ತುಂಬಿ ಅದರಿಂದ ಬಡಿಸ್ತಾ ಇರ್ತೀವಿ, ಇಲ್ಲ ಪ್ಯಾಕೆಟೇ ತಗೊಂಡು ಬಡಿಸ್ತಾ ಇರ್ತೀವಿ. ಆ ಹಾಕ್ಬಾರದಂತೆ ಹಿಂದಿನ ಕಾಲಕ್ಕೆ ಜ್ಞಾನಿಗಳೆಲ್ಲರೂ ಕೂಡ ಅಷ್ಟೇ. ನಮ್ಮ ಯಾರು ಚಂದ್ರಹಾಸಾಚಾರು ಇಲ್ಲಿದ್ದವರೆಲ್ಲ ಯಾರ ಮನೆಗಾದ್ರೂ ಬಂದ್ರೆ ಉಪ್ಪು ಹಾಕಿದ್ರೆ ಇದು ನೈವೇದ್ಯ ಆಗಿದೆಯಾ ಅಂತ ಕೇಳಿ, ಇಲ್ಲದಂಗಿರೆ ಹಾಕ್ಬೇಡಿ. ಸಕ್ಕರೆ ಹಾಕಿದ್ರೆ ನೈವೇದ್ಯ ಹಾಕಿದ್ರೆ ಸಕ್ಕರೆ ಇರಬೇಕು, ನೈವೇದ್ಯ ಆಗದೆ ಆವಾಗ ಡೈರೆಕ್ಟ್ ಡಬ್ಬಾದಿಂದ ಹಾಕಿದ್ರೆ ಬೇಡ ಅಂತ ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೂ. ಆ ರೀತಿಯಲ್ಲಿ ದೇವರಿಗೆ ಕ್ಷಾರಮಸ್ತು, ಉಪ್ಪು ನೈವೇದ್ಯ ಇಡಬೇಕಂತೆ. ಮಧು ಸರ್ಕಾರ ಅಭಿಸಾದಾಸ್ತುತೆ, ಜೇನುತುಪ್ಪ ಇಡಬೇಕು, ಸಕ್ಕರೆ ಇಡಬೇಕು. ಲೇಖ್ಯ ಪೇಯ ಸುಚೋಷ್ಯ ಖಾದ್ಯ ಮುಖಂ ಪರೇಶ ತವೈವ ಗೋ ಸ್ವಾಮಿ, ಎಲ್ಲ ಏನು ಐದು ರೀತಿಯಾಗಿರತಕ್ಕಂತಹ ವಸ್ತುಗಳು ನಿನಗರ್ಪಿತ ಹರಿ. ಯಾವಾಗ ಊಟ ಮಾಡುವ ಕಾಲಕ್ಕೆ ನಿನಗರ್ಪಿತ ನಿನಗರ್ಪಿತ, ಇದು ಮಾಡಲ್ಲ ನೈವೇದ್ಯ ಕಾಲಕ್ಕೆ ಇಡ್ತೀವಿ ನಿನಗರ್ಪಿತ ಅಂತೀವಿ, ಊಟ ಮಾಡೋ ಕಾಲಕ್ಕೆ ಇಲ್ಲಿರೋ ರೂಪಕ್ಕೆ ಕೃಷ್ಣ ನಿನಗರ್ಪಿತ ಅಂತ ಊಟ ಮಾಡಲ್ಲ ಅದು ಮಾಡಿ. ಇನ್ನು ಹೇಳುತ್ತಾರೆ ಪೂರ್ವ ಮುತ್ತರ ಮಂಭಶೋಸನ ಮಸ್ತು ತೇತ ಪರತ್ರ ಭೋ ಕ್ಷಾಲನಂ ಕರೆಯೋರ್ ಮುಖಸ್ಥ ಚ ಪಾದಯೋ ರಥ ನೇತ್ರಯೋ. ಊಟ ಆದ ಕೂಡಲೆ ಮೊದಲೊಂದು ಆಪೋಷಣ, ಕೊನೆಗೊಂದು ಆಪೋಷಣ ನಿನಗಾಗಲಿ ಹರಿಯೇ. ಆದ ಮೇಲೆ ವಿಶೇಷವಾಗಿ ಮತ್ತು ಕಾಲು ತೊಳಿತೇವೆ ಕೈ ತೊಳಿತೇವೆ ಅದು ನಿನಗಾಗಲಿ ಹರಿಯೇ ಎಂದು ಊಟ ಆದ ಕೂಡಲೆ ದೇವರ ಕೈ ತೊಳೆದಂತೆ ದೇವರ ಪಾದ ತೊಳೆದಂತೆ. ನಂತರ ಈ ಊಟ ಇದೆಯಾ ಮತ್ತೆ ಊಟಕ್ಕೆ ಹೋದಾಗ ಬೇರೆ ಚಿಂತನೆ ಮಾಡಬಹುದಾ? ಮಾಡಿ ಊಟ ಆದ ಕೂಡಲೇ ಕೈ ತೊಳೆಯೋದು ಕಾಲು ತೊಳೆಯೋದೆಲ್ಲ ದೇವರಿಗೆ ಅಂತ ಮಾಡಬಹುದಾ? ದಿನಾಗೂ ಮಾಡಬಹುದು, ನಮ್ ಗಂಟೇನು ಹೋಯ್ತ್ರಿ, ಅಲ್ಲಿ ದೇವ್ರ ಸ್ಮರಣೆ ಮಾಡ್ಕೊಂಡ್ರೆ ಆಯ್ತಲ್ಲ. ಎಷ್ಟು ಸುಲಭವಾಗಿ ಕೊಡ್ತಾ ಇದ್ದಾರೆ, ಮಾಡಲ್ಲ ದೇವ ಕೂತಿರುತ್ತೆ ಎಲ್ಲ ಗೊತ್ತಿರುತ್ತೆ ನಮಗೆ, ಆ ಟೈಮಲ್ಲಿ ಮಾಡಲ್ಲ ನೋಡಿ. ಅದು ಮಾಡಿದ್ರೆ ಮುಗೀತಲ್ಲ ಈ ಪ್ರವಚನ, ಒಂದು ವಾರದ ಕಾಲ ಕೇಳಿದ್ದಕ್ಕೆ ಚೂರಾದ್ರೂ ನಿತ್ಯ ಜೀವನದಲ್ಲಿ ಅನುಷ್ಠಾನ ಬೆಳೀತಾ ಅನುಸಂಧಾನ ಬೆಳೀತಾ ಸಾರ್ಥಕ ಅಲ್ಲ ಪ್ರವಚನ. ಮುಂದೆ ಹೇಳ್ತಾರೆ ಕ್ಷಾಲನಂ ಕರೆಯೋಹೋ ಮುಖಶ್ಚ ಪಾದಯೋ ರಥ ನೇತ್ರಯೋಹೋ. ಊಟ ಆದ ಕೂಡಲೇ ಕೈಕಾಲು ತೊಳೆದ ಮೇಲೆ ಕಣ್ಣಿಗೆ ನೀರು ಹಚ್ಕೋಬೇಕಂತೆ, ಯಾಕಂದ್ರೆ ಆ ಪದಾರ್ಥಗಳಲ್ಲಿ ತೇಜಸ್ಸು ತುಂಬಾ ಇರುತ್ತೆ. ನೋಡಿ 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 ಊಟ ಮಾಡಿದ್ದಕ್ಕೆ ಕಣ್ಣಿಗೆ ತುಂಬಾ ಶಾಂತಿ ಆಗಿರುತ್ತೆ, ಅದಕ್ಕೆ ಕಣ್ಣಿಗೆ ನೀರು ಹಚ್ಕೋಬೇಕಂತೆ. ನಂತರ ಮುಂದೆ ಹೇಳ್ತಾರೆ ಅಂಗುಲಿ ಜಲಮಸ್ತು ಸಂಚಲನಾಧಿಕಂ ಸಫಲಂಚ ತಾಂಬೂಲಮಸ್ತು ಸುದಿವ್ಯ ವಸ್ತು ವಿಮಿಶ್ರಿತಂ ವಸುಧಾಪತೆ. ತುಂಬಾ ಹೇಳ್ತಾ ಇದ್ದಾರೆ ಸ್ವಾಮಿ. ಅಂಗುಲಿ ಜಲಮಸ್ತು ಆಚಮನ ನಿನಗಾಗಲಿ ಹರಿಯೇ. ಸಂಚಲನಾಧಿಕಂ, ಊಟ ಆದ ಕೂಡಲೇ ಭೋಜನಾಂತರಂ ಶತಪಥಂ ಗಚ್ಚೇತ್. ನೂರಡಿ ನಡೀಬೇಕಂತೆ. ಯಾರು ನಡೀತಾರೋ ಅವರಿಗೆ ರೋಗ ಬರಲ್ಲ ಅಂತ ಹೇಳಿ ಊಟ ಆದ ಕೂಡಲೇ ನೂರಡಿ ನಡೀಬೇಕಂತೆ. ಆ ನಡೆದದ್ದು ನಿನಗರ್ಪಿತ ಹರಿಯೇ. ಯಾಕೆ ನನ್ನ ಜೊತೆಗೆ ನೀನ್ ನಡೀತಾ ಇದೆಯಲ್ಲ, ನೀ ನಡೆದು ನನ್ನ ನಡೆಸ್ತಾ ಇದೆಯಾ ನಿನಗಾಗಲಿ. ಆದ್ಮೇಲೆ ಭೋಗಿ ಫಲಸಹಿತವಾದ ಒಳ್ಳೆ ಎಲ್ಲಾ ವಿಶೇಷ ಮಿಶ್ರಿತವಾದ ತಾಂಬೂಲ ಹಾಕೊಳ್ತೀವಲ್ಲ ನಿನಗಾಗಲಿ ಹರಿಯೇ. ನಂತರ ನೂತನಾಂಬರ ಮಸ್ತು, ಊಟ ಆಗೋ ಪರ್ಯಂತ ಮನೆಯಲ್ಲಿ ಉಡೋ ಬಟ್ಟೆ ಇರುತ್ತೆ. ಇನ್ನು ಹೊರಕ್ಕೆ ಹೋಗೋ ಕಾರ್ಯಕ್ರಮ ಅವಾಗೆಲ್ಲ ಬೆಳಿಗ್ಗೆಲ್ಲ ಮನೆಯಲ್ಲಿ ಆನಿಕ ಮುಗಿಸ್ಕೊಂಡು ಮಧ್ಯಾಹ್ನ ಕಾಲಕ್ಕೆ ಗದ್ದೆ ಎಲ್ಲ ನೋಡಿಕೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಇದು ಗೃಹಸ್ಥರಾಗಿದ್ದ ಕಾಲಕ್ಕೆ ಮಾಡಿದ್ದು. ಗದ್ದೆಗೆ ಹೋಗೋ ಕಾಲಕ್ಕೆ ಎಲ್ಲ ಎಲ್ಲ ಚೆನ್ನಾಗಿ ರೆಡಿಯಾಗಿ ಆ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲ ನೋಡಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಸಂಜೆಗೆ ಬರಬೇಕು. ಮತ್ತು ಆನಿಕ ಇಷ್ಟೇ ನಿತ್ಯ ಎಲ್ಲ ವ್ಯವಸ್ಥೆ, ಪಾಠ ಪ್ರವಚನ ಎಲ್ಲ ಇರ್ತಾ ಇತ್ತು. ಹೇಳ್ತಾರೆ ಮುಂದೆ ನೂತನಾಂಬರ ಮಸ್ತು, ಒಳ್ಳೆ ವಸ್ತ್ರ ಹೊಸ ವಸ್ತ್ರ ಉಟ್ಟೆ ಅದು ನಿನಗಾಗಲಿ. ಪರಿಧಾನ ಮಸ್ತು, ಮೇಲೆ ಹೊತ್ತದ್ದು ಉಷ್ಣೀಶ ಕಂಚುಕ ಪಾದ ವಸ್ತ್ರ ಸುಮಧ್ಯ ಬಂಧನ ಮಸ್ತು. ಆಗಿನ ಆ ವೇಷಧಾರಣೆಯನ್ನ ಹೇಳ್ತಾ ಇದ್ದ. ಮೇಲೆ ವಸ್ತ್ರ ಶಲ್ ಶಾಲು ಹೊದಿತಿದ್ದು, ಅದರ ಮೇಲೆ ವಿಶೇಷವಾಗಿ ಉಷ್ಣೀಶ ಅಂದು. ಉಷ್ಣೀಶ ಅಂದ್ರೆ ಪೇಟೆ, ಪೇಟೆ ಕಟ್ಟಿದ್ದು. ಆದಮೇಲೆ ಇದರ ಮೇಲೆ ಅವರು ಈ ಅಂಗಿ ತರ ಹಾಕ್ತಾ ಇದ್ರು. ಹಳೆ ಕಾಲಕ್ಕೆ ಈ ಕೋಟ್ ಅಂತ ಹಾಕ್ತಾ ಇದ್ರು. ಹೌದಾ, ಕೋಟ್ ಅದು, ಆ ಕೋಟ್ ಹಾಕ್ತಾ ಇದ್ದಾರೆ. ಆದಮೇಲೆ ಈ ಕಾಲಿಗೆ ಚಪ್ಪಲಿ ಹಾಕ್ತೀವಲ್ಲ, ಚಪ್ಪಲಿ ಹಾಕಿದ್ರೆ ಇವಾಗ ಸಾಕ್ಸ್ ಅಂತ ಬಂದಿದೆ. ಆ ಚಪ್ಪಲಿ ವಾಸನೆ ಕಾಲಿಗೆ ಆಗ್ಬಾರ್ದು ಅಂತ ಮಧ್ಯ ಸಾಕ್ಸ್ ಅಂತ ಹಾಕಿರ್ತಾರೆ. ಅದೇನಾಗ್ಬಾರ್ದು ಅಂತ ಹಿಂದಿನ ಕಾಲಕ್ಕೆ ಸಾಕ್ಸ್ ಇರ್ತಾ ಇತ್ತು. ಏನು ಪಾದವಸ್ತ್ರ ಅಂತ, ಅದೇನು ಅಂದ್ರೆ ಬಟ್ಟೆಯನ್ನೇ ಮಡಚಿ ಅದರ ಮೇಲೆ ಅದು ಬಿಚ್ಚೋಗುತ್ತಲ್ಲ, ಬಿಚ್ಚೋಗದಂತ ಹೇಳ್ಬೇಕೇನ್ ಮಾಡಬೇಕು ಅಂದ್ರೆ ಈ ಬೆಳ್ಳಿದು ಕ್ಲಿಪ್ ಬರ್ತಾ ಇತ್ತು. ಈ ಬೆಳ್ಳಿ ಕ್ಲಿಪ್ ಯಾರು ಯೂಸ್ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ ಅಂದ್ರೆ, ಅವಾಗೆ ಸೈಕಲ್ ತೊಳೆಯೋದು ಕಲ್ತ್ಕೊಂಡವರು, ಅವರು ಆ ಪಂಚೆ ಮೇಲೆ ಹೋದಂಗೆ ಬೆಳ್ಳಿ ಕ್ಲಿಪ್ ಹಾಕ್ತಾ ಇದ್ರು. ಅಥವಾ ಈ ಕಚ್ಚೆ ಹಾಕ್ಲಿಕ್ಕೆ ಶುರು ಮಾಡಿದ ಹೆಣ್ಣುಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಇರ್ತಾರಲ್ಲ, ಅವ್ರು ಬಹಳ ಮುದುಗರ್ ಆಗ್ತಾ ಇರುತ್ತೆ, ಅವರೆಲ್ಲ ಬೆಳ್ಳಿ ಕ್ಲಿಪ್ಗಳು ಹಾಕೊಂಡು ಓಡಾಡ್ತಾ ಇದ್ರು. ಆಮೇಲೆ ಎಲ್ಲ ಅಭ್ಯಾಸ ಆಗಿರುತ್ತೆ, ಇಲ್ಲ ತೆಗೆದು ಬಿಸಾಡ್ತಾರೆ, ಅದೇನಿರಲ್ಲ. ನಂತರ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ಟ್ರಬಲ್, ಅದರಿಂದ ಆ ಬೆಳ್ಳಿ ಕ್ಲಿಪ್ ಹಾಕೊಂಡು ಹೋಗ್ತಾ ಇದ್ರು. ಆ ಕಾಲಿಗೆ ಸಾಕ್ಸ್ ತರ ಹಾಕಿ ಬೆಳ್ಳಿ ಕ್ಲಿಪ್ ಹಾಕ್ಬೇಕು. ನೋಡಿ ಈ ಸಾಕ್ಸ್ ಹೋಗ್ಲಿಕ್ಕೆ ಆಗಲ್ಲ, ಅದು ನಿತ್ಯ ಹೋಗಿಬಹುದು. ಜಸ್ಟ್ ಬಟ್ಟೆ ಮೇಲೆ ಮತ್ತೆ ಕಟ್ಟಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಪಾದ ವಸ್ತ್ರ ಸುಮಧ್ಯ ಬಂಧನ ಮಸ್ತುತೆ, ಈ ಮಧ್ಯೆ ಈ ಬೆಲ್ಟ್ ತರ ಬಟ್ಟೆ ಗಂಟು ಹಾಕಿ ಕಟ್ಟೋದು. ಅದಕ್ಕೆ ನಮ್ಮ ಅಯ್ಯಂಗಾರ್ ಬೆಲ್ಟ್ ಅಂತ ಬರುತ್ತಲ್ಲ ಆ ತರ ಎಲ್ಲ ಕಟ್ಟಾರ. ಇದು ಮೈಸೂರು ಕಡೆ ಎಲ್ಲ ಈ ಜರಿ ಬರುವಂತೆ ಕಟ್ತಾರೆ. ಆ ಕಟ್ಟಿದ್ರೆ ಬಹಳ ಹೈಲವರವರು ಕಟ್ಟಿದ್ದಾರೆ ಅಂತ ಅರ್ಥ, ಮಾಮೂಲು ಕಳೆದವರು ಕಟ್ಟಲ್ಲ. ಆ ತರ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ ಮೇಲೆ ಇಷ್ಟು ಹಾಕೊಂಡ ಮೇಲೆ ಮೇಲೊಂದು ಶಾಲು ಯಾವುದು ಆವಿಕಂಚ ತಥಾ ಊರ್ಣ ಪೂರ್ವ ವಿಚಿತ್ರ ವಸ್ತ್ರ ಮಪೀಶತೆ. ಆ ಒಳ್ಳೆ ಉಣ್ಣೆ ಶಾಲು ಅದರ ಮೇಲೆ ಎಲ್ಲ ನಾನಾಜ್ಞೆ ಎಲ್ಲ ಕೆತ್ತಿದ್ದು ಅದೆಲ್ಲ ನೋಡಿ ಇಷ್ಟು ಹಾಕ್ತಾ ಇದ್ದಾರೆ. ನನಗೆ ಅಂತಿಲ್ಲ, ನಿನಗೆ 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 ಅಂತ ಬರ್ತಾ ಇದೆ. ಇಷ್ಟಾದ ಮೇಲೆ ಹೊರಗೆ ಹೋಗೋ ಕಾಲಕ್ಕೆ ಕನ್ನಡಿಯಲ್ಲಿ ನೋಡ್ಬೇಕಲ್ಲ, ಅದು ಯಾರಿಗೆ ನನಗ ನಿನಗಯ್ಯ. ಯಾಕೆ ನಾನು ಒಳಗೆಲ್ಲೋ ಕೂತಿದ್ದೇನೆ, ಕಾಣಿಸೋದೆ ಈ ಶರೀರದ ಮುಖ, ಸುತ್ತ ನಿನ್ನ ಮುಖ ಇದೆ. ಎಷ್ಟು ಚೆನ್ನಾಗಿದ್ಯೋ ಹರಿ, ಇಷ್ಟು ಕಾರಣ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಸ್ವಲ್ಪ ಬುದ್ಧಿ ಬರಲಿ. ಇದು ನಾನಲ್ಲ, ನಾನು ಒಳಗೆಲ್ಲೋ ಇದ್ದೀನಿ, ಈ ಶರೀರ ಇವ ಸುತ್ತ ಸ್ವಾಮಿ ಇದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ನಮಸ್ಕಾರ ಮಾಡಿ ಹೋಗೋಣ. ನಂತರ ದರ್ಪಣ ಆಯಿತು, ಚಾಮರೆ ಗಣಿಕಾದಿ ಗೀತ ಸುನರ್ತನಂ. ವಿಶೇಷವಾಗಿ ಸುತ್ತು ಯಾರಾದ್ರೂ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ನರ್ತನ ಮಾಡ್ತಾ, ಮನಸ್ಸಿನಲ್ಲೇ ಎಲ್ಲರೂ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹರಿಯೇ, ದೇವತೆಗಳು ಅಂತ ಚಿಂತನೆ ಮಾಡ್ತಾ ಕರ್ಕೊಂಡು ಹೋಗ್ಬೇಕಂತೆ. ಇನ್ನ ಛತ್ರವಾದ್ಯ ವಿಚಿತ್ರ ಶಬ್ದ ಸುಲಾಲನಂ ಸ್ವರ ಭೇದತಃ ಪಾದರಕ್ಷಕ ಪೂರ್ವಮಸ್ತು ಸದೈವತೆ ಧರಣೀಪತೆ. ದೇವತೆಗಳು ಅಂದ್ರೆ ಇಲ್ಲಿ ರಹಸ್ಯವನ್ನು ಹೇಳ್ತಾರೆ, ಉಪನಿಷತ್ ರಹಸ್ಯವನ್ನು ಹೇಳ್ತಾರೆ. ಯಾವ ಜೀವಿ ಆದರೆ ತನ್ನ ಸುತ್ತು ಭಗವದ್ ರೂಪವನ್ನು ಚಿಂತನೆ ಮಾಡುತ್ತಾ, ಹೇ ಸ್ವಾಮಿ ನಿನ್ನ ಉತ್ಸವ ನಡೀತಾ ಇದೆ ಎಂದು ಚಿಂತನೆ ಮಾಡಿದ್ರೆ ದೇವತೆಗಳು ಬಂದ್ಬಿಡ್ತಾರಂತೆ ವಾದ್ಯಗಳು ಹಿಡ್ಕೊಂಡು. ಅದನ್ನ ಆ ಜೀವಿ ಚಿಂತನೆ ಮಾಡಬೇಕು ಎಂಬುದನ್ನು ಹೇಳುತ್ತಾರೆ. ಇನ್ನು ಚಪ್ಪಲಿ ಹಾಕಿದ್ರು, ಆ ಚಪ್ಪಲಿ ಯಾರದಯ್ಯ ಅಂದ್ರೆ ನಿನ್ನ ಪಹರಿಯೇ, ನಂದಲ್ಲ ಆ ಚಪ್ಪಲಿ. ಅದಕ್ಕೆ ದೊಡ್ಡವರ ಚಪ್ಪಲಿಗೆ ಪಾದರಕ್ಷೆಗೆ ಯಾಕೆ ಬೆಲೆ,
ಪಾದುಕೆಗಳಿಗೆ ಬೆಲೆ ಹಾಕಿ ಅವರು ಹಾಕಿದೀವಿ ಅಂತಿರಲ್ಲ, ನನ್ನ ಸ್ವಾಮಿಗೆ ಹಾಕಿದೆ ಈ ಚಪ್ಪಲಿಯನ್ನ ಅಂತ ತಿರುಗಾಡ್ತಾ ಇರಲ್ಲ, ಅದಕ್ಕ ಆ ಪಾದರಕ್ಷೆಗೆ ಅಷ್ಟು ಬೆಲೆ ಇರುತ್ತೆ. ನಾವು ನಮ್ಗೆ ಅಂತ ಹಾಕ್ತೀವಿ, ಆದ್ದರಿಂದ ನಮ್ ಬೆಲೆ ಎಷ್ಟೋ ನಮ್ ಚಪ್ಪಲಿಗೂ ಅಷ್ಟೇ ಬೆಲೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಇನ್ನ ಭಗವಂತ ಆತನ್ನ ಉತ್ಸವ ಕರ್ಕೊಂಡು ಹೋಗ್ಬೇಕಲ್ಲ, ದೊಡ್ಡ ಉತ್ಸವ ಇದು. ಸ್ವಾಮಿ ನಮ್ ಜೊತೆಗೆ ಬರ್ತಾ ಇದ್ದಾನೆ. ವಾಗಿಪು ಋಷಯಾನ ಗೋಯುತ ಯಾನ ಮಪ್ಪತತೆ ತಥೋದ್ಯಾನ ವೀಕ್ಷಣ ಚಾರಣಾದಿ ಕಮಸ್ತುತೆ ಕಮಲಾಪತೆ. ಇಲ್ಲಿ ಹೇಳ್ತಾರೆ ಎಷ್ಟು ಒಂದ ಕುದುರೆ ಗಾಡಿ ಅಥವಾ ಮನುಷ್ಯರು ಪಾಲಕಿ ಅಥವಾ ಗೋಯುತ ಯಾನ, ಎರಡು ಎತ್ತು ಕಟ್ಟಿದ ಎತ್ತಿನ ಗಾಡಿ ಎಲ್ಲದರಲ್ಲೂ ಹೋಗ್ತಾ ಇದ್ರು. ಟಾಂಗಾದಲ್ಲಿ ಹೋಗ್ತಾ ಇದ್ರು, ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು, ಪಾಲಕಿಯಲ್ಲಿ ಹೋಗ್ತಾ ಇದ್ರು. ಅಹೋ ಕಾಲಕ್ಕೆ ಅದು ನಿನಗರ್ಪಿತ ಹರಿಯೇ. ಆ ಹೋಗೋ ಕಾಲಕ್ಕೆ ನಾನಾ ವನಗಳ ಮೇಲೆ ತೋಟದ ಮೇಲೆ ಎಲ್ಲ ಹೋಗ್ತಾ ಇದ್ರೆ ದಿನಾಗ ಹೋಗೋದೆ ನೋಡದೆ ಬಿಡ್ತೀವ, ನೋಡ್ತಾ ಇರ್ತೀವಲ್ಲ, ಆ ನೋಡೋದು ನಿನಗರ್ಪಿತ ಹರಿಯೇ. ಅಷ್ಟೇ ಅಲ್ಲ, ಮಧ್ಯೆ ದೇವಾಲಯ ಬರುತ್ತೆ, ಬಂದ್ರೆ ಹಾಗೆ ಹೋಗಲ್ಲ, ಇಳಿದು ಆ ದೇವಾಲಯದಲ್ಲಿ ಹೋಗಿ ಸುತ್ತು ಆ ದೇವರ ದರ್ಶನ ಮಾಡೋದು. ಆದ ಮೇಲೆ ಭಿತ್ತಿ ಚಿತ್ರ ನಿರೀಕ್ಷಣ ಅಂತ ಹೇಳ್ತಾರೆ, ಗೋಡೆ ಮೇಲೆ ದಿನಾಲು ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ, ಮಡಕಾಲಕ್ಕೆ ನೋಡ್ತಾ ನೋಡ್ತಾ ಹೋಗ್ತೀವಿ. ಆ ನೋಡೋದು ನಿನಗರ್ಪಿತ ಹರಿಯೇ ಪೂಜಾ ಅಂದ್ರು. ಇನ್ನ ತತ್ರ ತತ್ರ ಫಲಾದಿಭಕ್ಷಣ ಫಲಾದಿಭಕ್ಷಣ ಲಕ್ಷಣೇತರ ವೀಕ್ಷಣ. ದೂರ ಇತ್ತು ಅಂದ್ರೆ ಹಿಂದಿನ ಕಾಲಕ್ಕೆಲ್ಲ ಆ ಗಾಡಿಯಲ್ಲಿ ಚೂರು ಹಣ್ಣು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ರು. ಎಲ್ಲಿ ನೀರು ತಾನಾಗಿ ಬಾವಿಯೋ ಯಾವುದೋ ಇದ್ರೆ ಅಲ್ಲಿ ಚೂರು ಗಾಡಿ ನಿಲ್ಲಿಸಿ ಅಲ್ಲಿ ಹೋಗಿ ಮಡಿ ಉಟ್ಕೊಂಡು ನೀರು ಕುಡಿದು ಹಣ್ಣು ತಿಂದು ಹೋಗ್ತಾ ಇದ್ರು. ಹೌದು, ಆ ಹಣ್ಣು ತಿನ್ನೋ ಕಾಲಕ್ಕೆ ಲಕ್ಷಣೇತರ ವೀಕ್ಷಣ ಅಂದ್ರು. ಆ ತಿನ್ನೋ ಕಾಲಕ್ಕೆ ಸುಮ್ಮನೆ ತಿಂತಾರ, ಸುತ್ತ ನೋಡ್ತಾ ತಿಂತಾರ? ನೋಡೋ ಕಾಲಕ್ಕೆ ನಾವು ನೋಡ್ತಾ ತಿಂತೀವಲ್ಲ ಅಂದ್ರೆ ನಮ್ಮ ನೋಟ ಬೇರೆ, ಅವ್ರ ನೋಟ ಬೇರೆ. ಈ ರೂಪದಲ್ಲಿ ನೀನೇ ನಿಂತೀ ಹರಿ ಅಂತ ದೇವರನ್ನು ನೋಡೋದು, ಇದು ನಿನಗಾಗಲಿ. ಒಟ್ಟಾರೆ ಆ ದೇವರ ಗುಂಗಲ್ಲೇ ಎಲ್ಲ ಕೆಲಸ ಮಾಡುತ್ತಾರೆ, ದೇವರ ಗುಂಗಲ್ಲೇ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಎಲ್ಲಾ ಕೆಲಸ ಮಾಡೋದು. ಹೇಗೆ ಅಂದ್ರೆ ಹೀಗೆ ಅಂತ ಹೇಳಿಕೊಡ್ತಾ ಇದ್ದ. ಇನ್ನ ಶಿಕ್ಷಣ ನಿಜ ವೃತ್ಯಕ್ಕೆ, ಆ ಶಿಷ್ಯರಿಗೆಲ್ಲ ಅಂದ್ರೆ ಅಲ್ಲಿರ್ತಕ್ಕಂತಹ ವೃತ್ಯರಿಗೆ ಏನೇನ್ ಕೆಲಸ ಮಾಡಬೇಕು ಎಲ್ಲ ಹೇಳಿ ಎಲ್ಲ ನೋಡಿಕೊಂಡು ಆದ ಮೇಲೆ ಗೃಹ ಸಂಗಮಶ್ಚ ಪುನಸ್ತವ, ಮತ್ತು ಮನೆಗೆ ಬರೋದು ಅದು ನಿನಗೆ ಯಾತ್ರೆ ಆಗಲಿ ಹರಿಯೇ. ಹೋದದ್ದು ಯಾತ್ರೆ, ಬಂದದ್ದು ಯಾತ್ರೆ, ನಿತ್ಯ ದೇವರಿಗೆ ರಥೋತ್ಸವ ಆಯಿತು. ಇನ್ನ ಮತ್ತು ಬಂದು ಕೂಡಲೇ ಕಾಲು ತೊಲದದ್ದು ನಿನ್ನ ಪೂಜೆ ಆಗಲಿ. ಇನ್ನ ವಿಶೇಷ ಹೇಳುತ್ತಾರೆ, ಬಾಯಿ ಮುಕ್ಕಳಿಸಿದ ನಿನಗೆ, ಆಸನ ನಿನಗೆ. ಇನ್ನ ಹೇಳುತ್ತಾರೆ ಎರಡು ಪಾತ್ರೆ ತುಂಬಾ ನೀರಿಟ್ಟೆ, ಆ ನೀರಿನ ಪೂರ್ವಕ ಸಂಧ್ಯಾವಂದನ ಮಾಡಿದೆ. ಕೌಶೇಯ ಯುಗ್ಮ ಮಥಾಖಿಲಂ ಪರಮಾನ್ವಿಕಂ ಚ ತದೋತ್ತರಂ, ಆನ್ವಿಕ ಮಾಡಿದೆ ಒಳ್ಳೆ ಮಡಿ ಉಟ್ಟುಕೊಂಡು, ಅದು ನಿನಗರ್ಪಿತವಾಗಲಿ ಹರಿಯೇ. ಆದ ಮೇಲೆ ದೇವರ ಪೂಜಾ, ಕಂದ ಮೂಲ ಸುಕಾಲ ಪಕ್ವ ಫಲಂ ಚ ಸರ್ವ ಮಥಾಸ್ತುತೆ, ಕ್ಷೀರ ನೀರ ಗುಣೆಚ್ಚು ಸರ್ಪಿ ರಥಾಸ್ತುತೆ ವಜನಂ ಚ ಭೋ. ಒಳ್ಳೆ ಕಂದ ಮೂಲ ಫಲಗಳು, ಹಣ್ಣು ರಾತ್ರಿ ದೇವರ ನೈವೇದ್ಯಕ್ಕೆ, ಹಾಲು ನೀರು ಎಲ್ಲ ನಿನಗರ್ಪಿತವಾಗಲಿ ಹರಿಯೇ. ಮೊದಲನೇ ಯಾಮ ಯಾಮ ಜಾಗರಣಂ, ಮೊದಲನೇ ಯಾಮ ಭಗವಂತನ ಸ್ತೋತ್ರ ಗೀತಾ ಎಲ್ಲ ಮಂತ್ರ ಪಾಠ ಸನ್ನಮಸ್ತುತಿ ಪೂರ್ವಕಂ ಭಗವಂತ ನಮಸ್ಕಾರ ಮಾಡಿ ಎರಡು ದೀಪ ದೇವರಿಗೆ ಹಚ್ಚಿ ಸುಗಂಧವಾದಂಥ ಧೂಪವನ್ನು ದೇವರಿಗೆ ಕೊಟ್ಟು, ದೇವರಿಗೆ ಕೊಡೋದು ಅಲ್ಲಿಗರ್ಪಿತ ಮಾಡಿಸಿದ್ದು ನೀನೇ ಅಂತ ಚಿಂತನೆ. ಇನ್ನು ಹೇಳುತ್ತಾರೆ ಉತ್ತಮ ಕಾ ಭವಂತು ಚಾಪ ಉತ್ತಮ ಕಾ ಭವಂತುನು ತಾಪಃ ಮರುದಸ್ತುತೆ, ದೇವರಿಗೆ ಭೀಷಣಿಗೆ ಬೀಸಬೇಕಂತೆ, ಬೀಸಿ ಅಪ್ಪ ತಾಪ ಕಳೆಯುವಂತಹ ಗಾಳಿ ಬರ್ತಾ ಇದೆ, ಅದು ನಿನಗೆ ಅರ್ಪಿತ ಹರಿಯೇ. ನಿನಗೆ ತಾಪ ಇಲ್ಲ, ನೀನೇ ತಾಪಹರ, ಅದರೊಳಗೂ ನೀನೇ ಇದ್ದೀಯ. ಇಷ್ಟೆಲ್ಲ ಆದ್ಮೇಲೆ ಮತ್ತು ರಾತ್ರಿ ಊಟ ಬೇಕೋ ಹೇಳಿಲ್ಲ, ಅವ್ರು ಮಾಡ್ತಾ ಇಲ್ಲ ಒಪ್ಪತ್ತೆ ಊಟ ಅಂತ ಕಾಣುತ್ತೆ ಅವರು. ನಮ್ ತರ ಎರಡತ್ತು ಯಥಾಶಕ್ತಿ ಯಥಾ ಮತ್ತೆ ಮೂರತ್ತೋ ನಾಲ್ಕತ್ತೋ ಇಲ್ಲ ಹೊರತು. ಆದ್ರಿಂದ ರಾತ್ರಿದು ಬೆಳಿಗ್ಗೆ ಅನುಸಂಧಾನ ಮಾಡಿಕೊಂಡ್ಬಿಟ್ರೆ ಆಯ್ತು ಊಟದ್ದೆಲ್ಲ ಕೂಡ. ಇನ್ನೇನು ಉಳಿದಿದ್ದು ಆಯ್ತಲ್ಲ, ಮಲ್ಕೊಳ್ಳೋದಿದೆಯಲ್ಲ ಅಂದ್ರೆ ಏನಿನ್ನು ಅಲ್ಲೂ ಕೂಡ ಅನುಸಂಧಾನ ಮಾಡಬೇಕಾ? ಅಲ್ಲೂ ಮಾಡಿ ಅಂತ ನೋಡಿ, ನಾವು ಮಾಡದೇ ಇರೋದು ಹೇಳ್ಕೊಡ್ತಾರೆ. ಶ್ರೀಪತೆ ಕಶಿಪುಸ್ತ ವಾಸ್ತು ಅನುದೇವತೆ ಕ್ಯುಪರ್ಹಣಂ, ಈ ಹಾಸಿಗೆ ನಿನಗಯ್ಯ. ಯಾಕೆ? ಜೀವ ಒಳಗೆಲ್ಲೋ ಇರ್ತಾನೆ, ಅವನಿಗೆ ನಿದ್ದೆ ಕೊಡ್ಲಿಕ್ಕೆ ಈ ಶರೀರದ ಆಕಾರದಲ್ಲಿ ಮಲಗೋದು ಯಾರು? ದೇವರೇ.
ಅದಕ್ಕೆ ದೇವರಿಗೆ ಹಾಸಿಗೆ, ದೇವರಿಗೆ ದಿಂಡು, ದೇವರಿಗೆ ವಿಶೇಷವಾಗಿರತಕ್ಕಂತಹ ಹೊದಿಕೆ, ದೇವರಿಗೆ ಮಂಚಪೂರ್ವಕ ಭೋಗ ಸಾಧನ ಮಸ್ತು ಸರ್ವಮಪೀಷತೆ, ಎಲ್ಲ ನಿನಗರ್ಪಿತ ಹರಿಯೇ. ಇನ್ನ ಕಂಕಣಾದಿ ವಿಭೂಷಣ ಎಲ್ಲ ದೇವರಿಗೆ ಕೊಟ್ರು. ಕೊನೆಗಂದ್ರು ಕಿಂ ಪುನಃ ಜಾಗರಸ್ಥ ಸಮಸ್ತ ವಸ್ತು ತ ವಸ್ತು ನಿಸ್ತುಲ ವಸ್ತು. ನಿಸ್ತುಲ ವಸ್ತು, ತುಲನೆ ಇಲ್ಲದ ವಸ್ತು. ವಸತೀತಿ ವಸ್ತು, ವಾಸಯತೀತಿ ವಸ್ತು. ಭಗವಂತ ತಾನಿದ್ದು ಎಲ್ಲರನ್ನ ಇರುವಂತೆ ಮಾಡುತ್ತಾ ಇದ್ದಾನೆ. ನಿನಗೆ ಎಲ್ಲ ಅರ್ಪಿತ ಹರಿಯೇ. ಎಚ್ಚರ ಕಾಲದಲ್ಲಿ ನಾನು ಅಂದ್ರೆ ಎಲ್ಲ ಕೊಟ್ಟರು, ಇನ್ನ ಏನಾದರೂ ಮರ್ತು ಹೋಗಿದ್ದೇನೇನೋ, ಅದೆಲ್ಲ ನಿನಗರ್ಪಿತ ಹರಿಯೇ. ಇನ್ನು ಹೇಳ್ತಾರೆ, ಯದ್ವದೇವ ಹಿ ಜಾಗರಸ್ಥ ಸಮಸ್ತ ವಸ್ತು ತವ ಪ್ರಭೋ ತದ್ವದೇವ ಚ ವಾಸನಾತ್ಮಕ ವಸ್ತು ಸರ್ವಮಥಸ್ತುತೆ. ಹೇ ಸ್ವಾಮಿ, ಎಚ್ಚರ ಕಾಲದಲ್ಲಿ ಏನೇನು ವಸ್ತುಗಳು ನಿನಗೆ ಕೊಟ್ಟನಲ್ಲ, ಹಾಗೆ ಸ್ವಪ್ನದಲ್ಲೂ ಕೂಡ ನನ್ನ ಸುತ್ತು ನನ್ನ ಆಕಾರದಲ್ಲಿ ಇದ್ದುಕೊಂಡು ಸ್ವಪ್ನದಲ್ಲಿ ನನ್ನ ಮನೋ ಮಂದಿರದಲ್ಲಿ ಸ್ವಪ್ನದಲ್ಲಿ ತಿರುಗಾಡಿಸಿದೆಯಲ್ಲ, ಊಟ ಮಾಡಿಸಿದೆಯಲ್ಲ, ಅವೆಲ್ಲ ನಿನಗರ್ಪಿತ ಹರಿಯೇ. ಇನ್ನ ಸುಪ್ತಿಗಂ ಸುಖಮಸ್ತು, ಆ ಸುಷುಪ್ತಿ ಕಾಲದಲ್ಲಿ ಸುಖ ಕೊಟ್ಟಿಯಲ್ಲ, ಅದು ನಿನಗರ್ಪಿತ. ತೇ ಪುನರಸ್ತು ಮಾನಸ ವಾಸನ ಜಾತ ವಸ್ತು ಸಮಸ್ತಮಪ್ಯಥ ಜಾಗರಾಂತಮನಂತ ಭೋ. ಆ ಸ್ವಪ್ನದಲ್ಲಿ ನಾನಾ ಪದಾರ್ಥಗಳು, ವಾಸನಾಮಯ ಪದಾರ್ಥಗಳು ತಯಾರು ಮಾಡ್ತೀಯ, ಅಲ್ಲಿರೋ ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ. ಅಲ್ಲಿ ನಾನೇನು ಊಟ ಮಾಡಿದೆ, ಕನಸಲ್ಲೂ ಊಟ ಮಾಡ್ತೀವಿ, ತಿಂತೀವಿ, ತಿರುಗ್ತೀವಿ, ಅವೆಲ್ಲ ನಿನಗರ್ಪಿತ ಹರಿಯೇ. ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ವ್ಯಾಧಯೋಪಿ ಅಥವಾಧಯಸ್ತನು ಭೇದ ದಾಹನ ಪೂರ್ವಕಂ. ಸ್ವಾಮಿ, ಈ ಜೀವನದಲ್ಲಿ ಈ ದಿನದಲ್ಲಿ ಏನು ವ್ಯಾಧಿಗಳು ಬರುತ್ತೆ, ಏನು ವಿಶೇಷವಾದ ನಾನಾ ಮಾನಸಿಕ ಶಾರೀರಕ ತಾಪಗಳು ಬರುತ್ತೆ, ಎಲ್ಲವೂ ಕೂಡ ನಿನ್ನ ಪೂಜೆಯಾಗಲಿ ಹರಿಯೇ. ಬಂದ ರೋಗವೆಲ್ಲ ವಿವಿಧ ತಪವು, ಉಗ್ರ ತಪವು. ಹೇಳುತ್ತಾರೆ, ನಾನು ಈ ಜನ್ಮದಲ್ಲಿ ಸತ್ತು ಹೋಗೋದು, ಅಯ್ಯೋ ಏನ್ರಿ ಹೀಗೆ ಮಾತಾಡ್ತೀರಾ, ಹೌದು ಅರ್ಪಣೆ ಮಾಡಬೇಕಂತೆ. ಆಚಾರ ಭಾಷೆದಲ್ಲೂ ಹೇಳ್ತಾರೆ, ಈ ಜನ್ಮದಲ್ಲಿ ಸಾಯೋದು, ಆದ ಮೇಲೆ ಶರೀರ ಹೊತ್ತುಕೊಂಡು ಹೋಗೋದು, ಆ ಹೆಣವನ್ನ ಸುಡೋದು, ಇವಾಗೆ ಅನುಸಂಧಾನ ಮಾಡಿ ನಮ್ದು ಕೃಷ್ಣಾರ್ಪಣೆ ಬಿಡಬೇಕಂತೆ. ಯಾಕೆ, ನಾವು ಸತ್ತಾಗ ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ನಮ್ಮ ಮಕ್ಕಳಿಗೋ ಮಾಡೋರಿಗೋ ಆ ಬುದ್ಧಿ ಇರಬೇಕಲ್ಲ, ಕಾಟಾಚಾರಕ್ಕೆ ಮಾಡಿ ಹೋಗ್ತಾ ಇರ್ತಾರೆ, ಅನುಸಂಧಾನವೇ ಇರಲ್ಲ. ಇವಾಗೆ ಎಲ್ಲ ಅನುಸಂಧಾನ ಮುಗಿಸಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಆ ಸೀಕ್ರೆಟ್ ನಮ್ಗೆ ಗೊತ್ತಿಲ್ಲ. ಹೇಳ್ತಾರೆ, ಅಯ್ಯೋ ಈ ಜನ್ಮದಲ್ಲೇ ಗೊತ್ತಾಯಿತು, ಹೋದ ಜನ್ಮಗಳೆಲ್ಲ ಗೊತ್ತಾಗ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಹೇಳ್ತಾರೆ, ಅತ್ರ ಜನ್ಮನಿ ಪೂರ್ವ ಜನ್ಮ ಸುಚ ಉತ್ತರೇಶು ತಥೈವ ಭೋ. ಹಿಂದಿನ ಜನ್ಮಗಳಲ್ಲಿ, ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಎಲ್ಲ ಇದೇ ತರ ನಿನ್ನ ಪೂಜೆಯಾಗಲಿ ಹರಿ ಅಂತ ಅರ್ಪಣೆ ಮಾಡ್ತಾ ಇದ್ದಾರೆ. ಕಿಂ ಪುನರ್ ಬಹುಭಾಷಿತೇನ, ತುಂಬಾ ಮಾತಾಡಿದ ಹರಿಯ ಶರೀರ ಜಂತತ ಮಾನಸಂ ವಾಗ್ಜಮಸ್ತು ತವೇಶ ಸಂತತ ಮೇಜ ಸರ್ವ ವಿಧಿರ್ಮ. ಮಾನಸಿಕ ವಾಚಿಕ ಕಾಯಿಕ ಸಮಸ್ತವು ನಿನಗರ್ಪಿತ ಹರಿಯೇ. ಇಷ್ಟು ಹೇಳಿದ ಮೇಲೆ ಸ್ವಾಮಿ ತುಂಬಾ ಹೇಳಿದ್ರಿ, 42 ಪದ್ಯಗಳಿಂದ ಹೇಳಿದ್ರಿ. ಇದನ್ನು ಏನಂತಾರೆ, ಇಷ್ಟು ನೀವು ಹೇಳಿದ ಈ ಶರೀರ ಸುತ್ತು ನಿಂತಿರುವ ಬಿಂಬಮೂರ್ತಿಯ ಪೂಜಾ ಅಂತ ಹೇಳಿದ, ಭಗವಂತನ ಪೂಜಾ ಅಂತಿರಲ್ಲ, ಇದಕ್ಕೆ ಹೆಸರೇನಾದಿದೆಯಾ ಅಂದ್ರೆ ಬಿಂಬ ಪೂಜನ ಮೇವ ಮೇವ ಹಿ, ಇದು ಬಿಂಬ ಪೂಜಾ ಅಂತ ಕರೀತಾರೆ. ಕುರುವತೋ ನಚ ಪಾತಕಂ, ಈ ರೀತಿ ಮಾಡತಕ್ಕಂಥವರಿಗೆ ಪಾಪವೇ ಇರೋದಿಲ್ಲ. ದುಷ್ಟ ಕರ್ಮಜಮಪ್ಯ ಕರ್ಮಜಮಂತಿಕಂ ಪ್ರತಿ ಗಚ್ಚತಿ. ಇಲ್ಲಿ ಹೇಳ್ತಾರೆ, ದುಷ್ಟಕರ್ಮ ಒಂದು ವೇಳೆ ನಡೆದರು ಅಥವಾ ಅಂದರೆ ಭಗವಂತ ಪಶ್ಚಾತ್ತಾಪ ಕೊಡ್ತಾನೆ, ದುಷ್ಟಕರ್ಮವೇ ಆಗದಂತೆ ಮಾಡಿಬಿಡ್ತಾನೆ, ಅಂತಹ ರೀತಿಯಲ್ಲಿ ನರಕ ದರ್ಶನ ಆಗಲ್ಲ ಅವರಿಗೆ. ಮಾಡಬೇಕಾದ್ದು ಎಂದಾದರೂ ಬಿಟ್ಟರು, ಮಾಡಬಾರದನ್ನು ಮಾಡಿದರೂ ಭಗವಂತ ಕ್ಷಮ ಮಾಡಿ ಅಂದ್ರೆ ಪಶ್ಚಾತ್ತಾಪ ಕೊಟ್ಟು ಪ್ರಾಯಶ್ಚಿತ್ತಪೂರ್ವಕವಾಗಿ ಅರ್ಪಣೆ ಮಾಡಿಸಿಕೊಂಡು ಅನುಗ್ರಹ ಮಾಡುತ್ತಾನೆ, ನರಕ ದರ್ಶನ ಆಗಲ್ಲ. ಏತದತ್ರ ಸುದುರ್ಲಭಂ ಭುವಿ ಭಾರತೇ ನರ ಜನ್ಮನಾಂ ಕ್ವಾಪಿ ನೈವ ಸಪಾತಕಾತ್ಮನ ಅಂತಿಕಂ ಪ್ರತಿ ಗಚ್ಚತಿ. ಹೇಳುತ್ತಾರೆ, ಈ ಚಿಂತನೆ ಭರತ ಭೂಮಿಯಲ್ಲಿ ಬ್ರಾಹ್ಮಣ ಜನ್ಮ ಬರುವುದೇ ದುರ್ಲಭ, ತತ್ರಾಪಿ ಈ ಚಿಂತನೆ ಬರುವುದು ಬಹಳ ದುರ್ಲಭವಯ್ಯ. ಕೇಳಬಹುದು, ನಿತ್ಯ ಮಾಡುವುದು ಬಹಳ ದುರ್ಲಭ, ಮನಸ್ಸಿಗೆ ಬರೋದೇ ಇಲ್ಲ. ಯಾರು ಮಾಡ್ತಾರೆ, ಹೋಗ್ತಾ ಇರ್ತೀವಿ, ಮಾಡಿದುವ ಉದ್ಧಾರ ಆಗ್ತೀವಿ. ಅಲ್ಲರಿ ನಾವು ಮಾಡಲ್ಲ, ಮುಂದೇನು ನಾವು ಮಾಡಲ್ರಿ, ನಮ್ಮ ಸ್ವಭಾವನೆ ಅಷ್ಟು, ನಾವು ಕೇಳ್ತೀವಿ, ನಾವು ಕೇಳಲಿಕ್ಕೆ ಬಂದದಷ್ಟೇ ಪ್ರವಚನದಲ್ಲಿ. ಅವೆಲ್ಲ ಮನಕ್ಕೆ ತಗೊಂಡೋಗಿ ಮಾಡ್ತಾ ಯಾರ್ರಿ ಅವೆಲ್ಲ ಬೇಡ. ಅದರಿಂದ ನಾವು ಮಾಡಲ್ಲ ಅಂದ್ರೆ ಬಿಂಬ ಪೂಜನ ಮಂತರ ನಜ ಮುಕ್ತಿರಸ್ತಿ ಕಸ್ಯಚಿತ್. ಅಪ್ಪ ನಾನು ಯಾರಿಗೂ ಮುಕ್ತಿ ಇಲ್ಲ ಇದು ಮಾಡದಿದ್ರೆ. ಸರ್ವಮನ್ಯದ ಅನುಷ್ಠಿತಂ ನಾನು ಹೇಳ್ತಾರೆ. ಹಾಗಾದ್ರೆ ನಾವೆಲ್ಲ ಇದು ಬಿಟ್ಟು ಎಲ್ಲ ಮಾಡ್ತಾ ಇದೀವಲ್ಲ ಅಂದ್ರೆ ಅವೆಲ್ಲ ಚಿತ್ತ ಶೋಧನ ಪೂರ್ವಕಂ ಸಾಧನಂ ಭವತೀಹ ಪೂಜನ ಏವ ಸಂತತ ಮಾದರಾತ್. ಈ ಮಾನಸಿಕವಾದ ಈ ಪೂಜೆಯಲ್ಲಿ ಮನಸ್ಸು ಬರಲಿಕ್ಕೆ ನೀವು ಮಾಡುವ ಎಲ್ಲಾ ಕಾರ್ಯಕ್ರಮಗಳು ಸಹಕಾರಿ. ಮನಸ್ಸಿನ ಶೋಧನ ಪರ್ಯಂತ ಆಗುತ್ತೆ. ಮನಃಶುದ್ಧಿ ಆದ ಮೇಲೆ ಈ ಪೂಜೆಗೆ ಮುಖ್ಯ ಮಹತ್ವ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರಲ್ಲ, ಇದು ಎಲ್ಲಿ ಪ್ರಮಾಣ? ನಮಗೆ ಪ್ರಮಾಣ ಕೇಳೋದು ಅಭ್ಯಾಸ ಆಗುತ್ತದೆ. ಅದು ನಾವು ಸ್ವಲ್ಪ ಜಾಸ್ತಿ ತಗೊಂತೀವಿ. ದೇವರು ಕಾಣಿಸಿದ್ರು ಕೂಡ ದೇವರ ಕೇಳ್ತೀವಿ. ನೀನು ದೇವರ ಮೃತ ಪ್ರಮಾಣ ಏನು ಅಲ್ವಾ? ನೀನು ದೇವರ ಮೃತ ಪ್ರಮಾಣ ಏನು? ಅಡಿಗೆ ಸಿದ್ಧ ಆಯ್ತಾ? ಅವ್ರು ಹೇಳ್ತಾರೆ, ತಮಾಷೆ ಹೇಳಿದೆ, ಪ್ರಮಾಣಗಳು ಮುಖ್ಯ ಬೇಕೇ ಬೇಕು, ಎಲ್ಲದಕ್ಕೂ ಪ್ರಮಾಣಗಳ ಸಂಗ್ರಹ ಬೇಕೇ ಬೇಕು. ಆದರೆ ಅದು ಅತಿ ಆಗಿರ್ಬಾರ್ದು, ತುಂಬಾ ಅತಿ ಆಗ್ಬಿಟ್ಟರೆ ಬಹಳ ಕಷ್ಟ ಆಗಿರುತ್ತೆ. ಇನ್ನು ಮುಂದೆ ಹೇಳ್ತಾರೆ, ನೀವು ಹೇಳಿದಕ್ಕೆ ಏನ್ ಪ್ರಮಾಣ? ಮೋದ ತೀರ್ಥ ನಿಬಂಧ ಏವ ಹಿಮಾನ ಮಾತ್ರ ಮಯೋದಿತೆ. ಮಧ್ವಾಚಾರ್ಯರ ಗ್ರಂಥಗಳೇ ಸಾಕ್ಷಿ ಇದಕ್ಕೆ. ಕೊನೆಗೆ ಹೇಳ್ತಾರೆ, ಅವಧೂತ ಶಿರೋರತ್ನ ಜಯತೀರ್ಥ ವಿನೋದತಃ ಪ್ರಸನ್ನ ಶ್ರೀಹರಿರ್ದದ್ಯಾತ್ ತತಾಂ ಸರ್ವಮಪೇಕ್ಷಿತಂ. ಅವಧೂತ ಶಿರೋರತ್ನ ಅಂದ್ರೆ ಇದು ಮಾಡಿದ್ಯಾವುದಕ್ಕೆ? ಶ್ರೀಹರಿ ವಿನೋದಕ್ಕೆ. ಹಾಗೆ ಇವರ ಹತ್ತಿರ ಸದಾ ಸರ್ಪರೂಪದಲ್ಲಿ ಜಯತೀರ್ಥರು ಬಂದು ಕೇಳ್ತಾ ಇದ್ರಂತೆ ಇಡೀ ಜನ್ಮ ಸರ್ಪರೂಪದಲ್ಲಿ. ಅದಕ್ಕೆ ಅವರಿಗೆ ವಿನೋದ ಆಗಲಿ ಅಂತ ಮಾಡಿದ್ದು ಅಂತ ಒಂದರ್ಥ. ಇನ್ನೊಂದರ್ಥ ಮೊದಲೇ ಹೇಳಿತ್ತು, ಅವಧೂತ ಶಿರೋರತ್ನ. ಯಾರ ಶಿರೋರತ್ನ ಅವಧೂತ ಆಗಿತ್ತೋ, ಯಾರು? ಅಶ್ವತ್ಥಾಮಾಚಾರ್ಯರು. ಅವನಾನು ಅಂತ ಹೇಳಿದ್ರು. ಅವಧೂತ ಶಿರೋರತ್ನ ಜಯತೀರ್ಥ ವಿನೋದತಃ ಪ್ರಸನ್ನ ಶ್ರೀಹರಿರ್ದದ್ಯಾತ್ ಸತಾಂ ಸರ್ವಮಪೇಕ್ಷಿತಂ. ಇದೆಂಥದ್ದು? ಭವರೋಗ ಔಷಧಂ ದಿವ್ಯಂ. ಇದು ಭವರೋಗಕ್ಕೆ ಔಷಧ. ನಿತ್ಯ ಚಿಂತನೆ ಮಾಡಬೇಕು. ಭಜಮಾನ ಪುನಃ ಪುನಃ, ಇದು ನಿತ್ಯ ಭಜನೆ ಮಾಡತಕ್ಕಂಥವರಿಗೆ. ಬಿಂಬ ಪೂಜನ ಸಂಗಂತೆ ನ ಭಜಂತಿ ಪುನರ್ಭವಂ. ಬಿಂಬ ಪೂಜಾ ಅಂತ ಹೇಳತಕ್ಕಂಥ ಇದನ್ನು ಯಾರು ನಿತ್ಯ ಚಿಂತನೆ ಮಾಡುತ್ತಾರೋ ಅವರಿಗೆ ಮತ್ತು ಸಂಸಾರವೇ ಇರಲ್ಲ. ಒಂದು ಹೇಳ್ತಾರೆ, ನಂದತೀರ್ಥ ಪ್ರಬಂಧಾಖ್ಯ ಸುಧಾ ಸಿಂಧು ವಿಹಾರಿಣ ಬಾಂಧವಾಹ ಯತ್ವತೌ ತೋಷಂ ಯಾಂತ್ಯೇವಾಂತರ ಚಿಂತಕಾಹ. ಆಚಾರ್ಯರ ಸಿದ್ಧಾಂತದಲ್ಲಿ ಯಾರಾದರೆ ಮನಸ್ಸಿಟ್ಟು ಚೆನ್ನಾಗಿ ಒಳಗೊಳಗೆ ಅನುಸಂಧಾನ ಮಾಡಿಕೊಂತಾ ಇರ್ತಾರೋ ಅವರೆಲ್ಲ ಇದನ್ನು ಕೇಳಿ ಸಂತೋಷ ಪಟ್ಟೇ ಪಡ್ತಾರೆ. ಇನ್ನ ಆಗ್ಲೂ ಇದ್ರು, ಏನೋ ಅರಣ್ಯಕಾಚಾರ್ಯರು ಈ ಗ್ರಂಥ ಬರೆದಾಗ್ಲೂ ಅದಕ್ಕೂ ಒಗ್ಗರಣೆ ಕೊಟ್ಟವರಿದ್ರು. ಅಯ್ಯೋ ಏನೋ ಬಿಂಬ ಅಂತ ನೋಡ್ರಿ, ಈ ಬಿಂಬ ಏನು ಹೊಸದಾಗಿ ಹೊಟ್ಟಾಕಿದ್ರಪ್ಪ. ಬಿಂಬ ಅಂತೆ, ಬಿಂಬ ಪೂಜಾ ಅಂತೆ, ತಲೆ ಮೇಲೆ ನೀರು ಹಾಕೊಂಬೋದು ಬಿಂಬ ಪೂಜಾ, ಬಾಯಲ್ಲಿ ಅನ್ನ ಇಟ್ಕೊಂಬೋದು ಬಿಂಬ ಪೂಜಾ. ಏ ಹೊಸಾದ ಹುಚ್ಚುಚ್ಚ ಮಾಡ್ತಾರೆ ನೋಡ್ರಪ್ಪ, ಈ ತರ ಏನಿದು? ಈ ಶಾಸ್ತ್ರ ಓದ್ದಾರ ಇಲ್ಲ? ಈ ತರ ಒಗ್ಗರಣೆ ಕೊಡೋರು ಎಲ್ಲ ಶುರುವಾಗಿದ್ರು ಅವಾಗೆ. ಜಗನ್ನಾಥಾದರ ಕಾಲಕ್ಕೂ ಶುರುವಾಗಿದ್ರು, ಮಧ್ವರಾಯರ ಕಾಲಕ್ಕೆ ಇದ್ದ ಕಾಲಕ್ಕೆ ಇವರು ಆಗಲ್ವಾ? ಮಧ್ವರಾಯರಿಗೆ ಕೊಟ್ಟಿದ್ರು, ಎಲ್ಲರೂ ಕೊಟ್ಟರು. ಅಂದ್ರೆ ಯಾರು ಭಗವಂತನ ಕಡೆಗೆ ಹೋಗ್ತಾ ಇರ್ತಾರೆ ಅವ್ರು ನೋಡಿ ಹಾಸ್ಯ ಮಾಡುವ ಜನ ಯಾವಾಗ್ಲೂ ಇದ್ದೇ ಇರ್ತಾರೆ. ಅದು ಬೇರೆ ಅಲ್ಲ, ಸೇಮ್ ಸಿಂಬಲ್ಸ್ ಹಾಕೊಂಡು ಕೂತವರೇ ಇರ್ತಾರೆ. ಅವರೇ ಇರ್ತಾರೆ ಅಂದ್ರೆ ಬೇರೆಯವರೇ ಆ ರೂಪದಲ್ಲಿ ಬಂದಿರ್ತಾರೆ. ಬೇರೆಯವರೇ ಆ ರೂಪದಲ್ಲಿ ಬಂದು ಡಿಗ್ನಿಫೈಡ್ ಆಗಿ ಬಂದು ಕೂತ್ಕೊಂಡು ಎಲ್ಲ ಬೈತಾ ಇರ್ತಾರೆ. ಅದನ್ನ ಹೇಳ್ತಾರೆ, ಸುಪುಣ್ಯೇ ಭಾರತಾರಣ್ಯೇ ಯೇ ವಿಜ್ಞಾನ ವಿವರ್ಜಿತಾ ದುಃಶಾಸ್ತ್ರ ದೂಷಿತಾತ್ಮಾನಃ ಕಿಮ್ಮಾಂ ನಿಂದಂತಿ ದುರ್ಬಲಾಹ. ಈ ದುರ್ಬಲರಾದ ಜನರೆಲ್ಲ ಕೂಡ ದುಃಶಾಸ್ತ್ರ ದೂಷಿತಾತ್ಮಾನಃ, ದುಃಶಾಸ್ತ್ರದಿಂದ ದೂಷಿತವಾದ ಮನಸ್ಸಿದೆ ಅವರು ನನಗೆ ಏನಂತಾರಯ್ಯ, ಏನ್ ಬೇಕಾದ್ರೂ ಅಂದುಕೊಳ್ಳಿ, ನನಗೇನಾಗಲ್ಲ. ಇನ್ನು ಕೊನೆಗೆ, ಅಪ್ಪ ಅಷ್ಟು ಚೆನ್ನಾಗಿದೆ ನಿಮ್ದು ಗ್ರಂಥ ಅಂದ್ರೆ, ದೋಷೇತಾಪಿ ಮದೀಯಾವಾಕ್ ಧಾರ್ಯೈವ ಧರಣಿ ಸುರೈಹಿ ಶ್ಲಾಘ್ಯತೆ ಗುಣಲುಬ್ಧೈರುಹಿ ಕಂಟಕೇತಾಪಿ ಕೇತಕಿ. ಈ ಖ್ಯಾತಿಗೆ ಹೂಡುತ್ತೆ, ಸುತ್ತ ಮುಳ್ಳಿರುತ್ತೆ, ಚುಚ್ಚುತ್ತೆ. ಕ್ಯಾದಿಗಿ ಮುಳ್ಳು ಚುಚ್ಚದೆ ಆ ಹೂವನ್ನ ತೆಗೆದವರು ಯಾರಾದ್ರೂ ಇದ್ದಾರ? ಚೂರಾದ್ರು ಚಲೇಬೇಕು. ಹಾಗೆ ಚುಚ್ಚುತ್ತೆ ಅಂತ ಬಿಡೋರು ಇದ್ದಾರಾ? ಇಲ್ಲ. ಆ ಗುಣಲುಬ್ಧೈಹಿ, ಆ ಒಳ್ಳೆ ಗಂಧಕ್ಕೆ ಮರುಳಾಗಿ ಆ ಮುಳ್ಳಿದ್ರು ತೆಗೆದು ಓದ್ತಾರಲ್ಲ ಆ ತರ, ನಂತರಲ್ಲಿ ದೋಷಗಳಿದ್ರೂ ಕೂಡ ಜ್ಞಾನಿಗಳು ಅದನ್ನ ತೆಗೆದು ಸ್ವೀಕಾರ ಮಾಡಲಿ ಅಂತ. ಇತಿ ಶ್ರೀಮತ ಅದ್ಭುತ ಶಿರೋಮಣಿ ವಿಷ್ಣುತೀರ್ಥ ವಿರಚಿತ ಅಧ್ಯಾತ್ಮ ರಥರಂಜನಿ ಸಮಾಪ್ತ. ಶ್ರೀಕೃಷ್ಣ ನಮಸ್ತು. ವಿಶೇಷವಾಗಿ ನನಗಿನ್ನೂ ಏನು ಹೇಳಲಿಕ್ಕೆ ಬರಲ್ಲ, ಇದು ಅರಣ್ಯಕಾಚಾರ್ಯರ ಗ್ರಂಥ, ಅವರು ಅವರಿಂದ ಸಾಕ್ಷಾತ್ತಾಗಿ ಉಪದೇಶ ಪಡೆದ ಶಿಷ್ಯರು ಮಾತ್ರ ಹೇಳಬೇಕಾದ ಗ್ರಂಥಗಳು. ಅವರೇನೋ ಬುದ್ಧಿಯಲ್ಲಿ ಪ್ರೇರಣೆ ಮಾಡಿದ್ದಕ್ಕೆ ಆ ಮೂರು ಗ್ರಂಥಗಳನ್ನು ಹಿಡಿಕೊಂಡು ಹೊರಟಿದ್ದೇನೆ. ನಾಲ್ಕು ಗ್ರಂಥಗಳು, ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಥರಂಜನಿ ಮತ್ತು ಸಾರೋದ್ಧಾರ. ಈ ನಾಲ್ಕನ್ನ ಸತತ ಹೇಳಿದರೆ ಯಾಕೆ ಇಷ್ಟೇ ಹೇಳ್ತೀರಾ? ಎಲ್ಲಿ ನೋಡಿದ್ರು ನೀವು ಇದೇ ಗ್ರಂಥಗಳು ಹೇಳ್ತಾ ಇರ್ತೀರಾ, ಬೇರೆ ಬರಲ್ಲೇ ನಿಮಗೆ ಅಂತ ಕೇಳಿದ್ರೆ ಇಷ್ಟೇ. ರಾಯರು ಚಂದ್ರಿಕಾ ಪ್ರಕಾಶ ಅಂತ ಟಿಪ್ಪಣಿ ಬರುತ್ತೆ. ಆವಾಗ ಹೇಳ್ತಾರೆ, ಅದು ಟಿಪ್ಪಣಿ ಬರಲಿಕ್ಕೆ ಮುಂಚೆ ಚಂದ್ರಿಕಾ ಗ್ರಂಥವನ್ನ ಅನೇಕ ಸಲ ಪ್ರವಚನ ಮಾಡಿದ್ರಂತೆ. ಯಾಕೆ ಮಾಡಿದ್ರು ಅಂದ್ರೆ ರಾಘವೇಂದ್ರ ದೇವರು ಹೇಳ್ತಾರೆ, ಒಂದು ಟಿಪ್ಪಣಿ ಬರೀಬೇಕಾದ್ರೆ ಅದು ಅನುಷ್ಠಾನಕ್ಕೆ ಬರಬೇಕು, ಗ್ರಂಥ ಮನಸ್ಸಿಗೆ ಹಿಡಿಬೇಕು, ಬರಬೇಕಾದ್ರೆ ಅನೇಕ ಸಲ ಪ್ರವಚನ ಮಾಡಿದರೆ ಹೊರತು ಮನಸ್ಸಿಗೆ ಬರಲ್ಲ. ಅದರಿಂದ ಆ ಗ್ರಂಥ ಎಷ್ಟು ಸಲ ಪ್ರವಚನ ಮಾಡಿದರೆ, ಇವಾಗ ವಾಯುಸ್ತುತಿ ಎಷ್ಟು ಸಲ ಪುರಸ್ಕರಣೆ ಮಾಡ್ತೀರೋ ಅವರಲ್ಲಿ ವಾಯುದೇವರ ಸನ್ನಿಧಾನ ಅಷ್ಟು ಬರುತ್ತೋ ಇಲ್ವೋ, ವಾಯುಸ್ತುತಿ ಪುರಸ್ಕರಣೆ ಮಾಡಿದವರಲ್ಲಿ ಆ ಮಂತ್ರಸಿದ್ಧಿ ಬರುತ್ತೋ ಇಲ್ವೋ. ಹಾಗಾದ್ರೆ ಯಾವ ಮಂತ್ರವನ್ನ ಸದಾ ಉಚ್ಚಾರ ಮಾಡುತ್ತೇವೆ ಆ ಮಂತ್ರ ಪ್ರತಿಪಾದ ದೇವತಾ ಹೇಳಿದವರಲ್ಲಿ ನಿಂತೇ ಬಿಡುತ್ತಾರೆ. ಆ ರೀತಿಯಲ್ಲಿ ಮಹಾನುಭಾವರು ಅರಣ್ಯಕಾಚಾರ್ಯರು ನನ್ನಲ್ಲಿ ನಿಂತು ಚೂರಾದು ಅನುಷ್ಠಾನ ತರಿಸಲಿ ಜ್ಞಾನಿಗಳು ಅಂತ ಅವರ ಗ್ರಂಥವನ್ನು ಸದಾ ನಾನು ಹೇಳಿ ಹೊರಟಿದ್ದೇನೆ, ಇನ್ನೇನೂ ಇಲ್ಲ. ಅಂಥದರಲ್ಲಿ ವಿಶೇಷವಾಗಿ ಅಧ್ಯಾತ್ಮ ರಸರಂಜನಿಯನ್ನ 8-9 ದಿವಸಗಳ ಕಾಲ ಇಲ್ಲಿ ನಮ್ಮ ಮೋಹನರಾಯರು ಅವರ ದಂಪತಿಗಳು, ಮಗನಾದಂತ ಅನಿಲ ಅವರ ದಂಪತಿಗಳು, ವಿಶೇಷವಾಗಿ ಅವರ ಮಗ ರಾಘವೇಂದ್ರ, ಅವನು ಜಗಳಾಡಿ ಮತ್ತೆ ಹೋಗಿದ್ದಾನೆ, ನಾನು ಇಲ್ಲದಂಗೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರ, ನಾನು ಇಲ್ಲಿಕ್ಕಿಲ್ಲ ಅಂತ ಪುರಾಣ ಪ್ರವಚನ ಕೇಳಬೇಕು ಅಂತ ಕೂತು ಸಿಕ್ಕ ಹುಡುಗ ಅವನು, ಒಳ್ಳೆ ಬುದ್ಧಿ ಅವನಿಗೆ. ನಾನು ಪುರಾಣ ಕೇಳಬೇಕು ಅಂತ ಕೂಡ್ತಾನೆ, ಕೂತದ್ದು ಮಾತ್ರ ಅಲ್ಲ ಕೇಳಿದ್ದು ಆನಂದ ಪಡ್ತಾ ಇರ್ತಾನೆ. ಹೀಗೆ ಇವೆಲ್ಲ ಸೇರಿಕೊಂಡು ವಿಶೇಷವಾದ ಕಾರ್ಯಕ್ರಮ ಮಾಡಿ ಇಷ್ಟು ಜನ ಭಕ್ತ ವರ್ಗಕ್ಕೆ ಅವರ ಒಳಗೆ ಭಗವಂತ ಪ್ರೀತನಾಗುವಂತೆ ಜ್ಞಾನ ಪ್ರಸಾರವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ಭಗವಂತ ಅವರಿಗೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಕೇಳಿದ್ದನ್ನ ಅನುಷ್ಠಾನ ಮಾಡುವಂತಹ ಸೌಭಾಗ್ಯ ಭಗವಂತ ಕೊಡಲಿ ಅಂತ ಹೇಳ್ತಾ, ಇನ್ನ ಬಂದಂತಹ ಎಲ್ಲರಿಗೂ ಕೂಡ ಭಗವಂತ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಇಷ್ಟಾರ್ಥ ಸಿದ್ಧಿ, ಭಗವಂತನೇ ಬೇಕೆಂಬ ಇಷ್ಟ, ಆ ಇಷ್ಟಾರ್ಥದ ಸಿದ್ಧಿ ಭಗವಂತ ಸದಾ ಕೊಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅಂತ. ಹಾಗೆ ಎರಡೇ ನಿಮಿಷದಲ್ಲಿ ಈಗಿನ ಅಧಿಕ ಮಾಸ ಮುಗೀತು, ಮುಂದೆ ಬರೋದು ಚಾತುರ್ಮಾಸ, ಅದೊಂದು ಮಾಸ ಕೂತೇ ಇರುತ್ತೆ ನಮಗೆ, ಇರೋನ್ ಕಾಟ ಕೊಡ್ಲಿಕ್ಕಿದ್ದೇ ಇರುತ್ತಲ್ಲ. ಅಂದ್ರೆ ಅಧಿಕ ಮಾಸ ಕಾಟ ಇಲ್ಲ, ಅಪೋಪ ತಿಂಬೋದಂತ ಇರುತ್ತೆ, ಉಪವಾಸದ್ದೇನಿದ್ದಿಲ್ಲ, ಮಾಡೋರು ಮಾಡಿದ್ರು, ಮಾಡಿದಾಗಿರೋ ಪರವಾಗಿಲ್ಲ. ಚಾತುರ್ಮಾಸ ಹಾಗಲ್ಲ, ಚಾತುರ್ಮಾಸ ಬರ್ತಾ ಇದೆ, ವರಾಹ ದೇವರೇ ಹೇಳತಕ್ಕಂಥ ಒಂದು ಸಂದರ್ಭ. ನಾಲ್ಕು ತಿಂಗಳ ಕಾಲ ಯಾವ ಯಾವ ನೋಡಿ, ಚಾತುರ್ಮಾಸ ವ್ರತ ಅಂದ್ರೆ ಪತಿವ್ರತ, ಇಲ್ಲಿ ವ್ರತ ಶಾಖ, ವ್ರತ ಶಾಖ ಬಿಡೋದು ವ್ರತ, ಪತಿವ್ರತ ಪತಿಯನ್ನೇ ಹಿಡ್ಕೊಂಡಿದ್ದು ಪತಿವ್ರತ, ಪತಿವ್ರತ ಅಂದ್ರೆ ಅದು ಬಿಟ್ಬಿಡೋದಲ್ಲ, ಒಂದೇ ವ್ರತ ಶಬ್ದಕ್ಕೆ ಗ್ರಹಣವೂ ಅರ್ಥ ಬಿಡೋದು ಅರ್ಥ. ಆದ್ದರಿಂದ ನಾಲ್ಕು ತಿಂಗಳ ಕಾಲ ಯಾವ ಪದಾರ್ಥಗಳು ಬಿಡಬೇಕು ಅಂತ ಹೇಳಿದ್ದಾರೋ ಅವಶ್ಯವಾಗಿ ಬಿಡಲೇಬೇಕು, ಅದರಲ್ಲಿ ನಮಗೆ ನಡೆಯುತ್ತೆ ಎಂಬುದಿಲ್ಲ. ಅದು ಬಿಡಬೇಕು ನಮ್ ನಡೆಯುತ್ತೆ, ನಾವು ನಡೆಸೋದು ಬೇಕಾಗಿಲ್ಲ, ನಡೆಸಿದರೆ ಏನಾಗುತ್ತೆ ಅಂತ ವರಾಹದೇವರು ಹೇಳ್ತಾರೆ. ನನ್ನ ಹೃದಯದಲ್ಲಿ ಶಲ್ಯವನ್ನ ಚುಚ್ಚಿದರೆ ಎಷ್ಟಿರುತ್ತೋ ಅಷ್ಟು ಪಾಪ ಬರುತ್ತೆ. ಅದರಿಂದ ಚತುರ್ಮಾಸ್ಯ ಕಾಲದಲ್ಲಿ ಇನ್ನೇನು ಮಾಡದಂಗಿದ್ರು ಪರವಾಗಿಲ್ಲ, ಜಪ ತಪಾನುಷ್ಠಾನ ವಿಶೇಷ ಮಾಡದೆ ಬಹಳ ಫಲ ಇಲ್ಲ, ಬೇಡದ್ದು ತಿನ್ನದಿದ್ರೆ ಸಾ. ಅದು ಯಾವುದು ಅಂದ್ರೆ ಬೇಡದಂಥದ್ರಲ್ಲಿ ಬೇಡ, ಬೇಕಾದ್ರಲ್ಲಿ ಬೇಡದ್ದಾಗುತ್ತೆ. ಯಾವುದಾದ್ರೆ ನಿತ್ಯವೂ ನಿಷಿದ್ಧವಲ್ಲದ್ದು ಸ್ವೀಕಾರ ಮಾಡುತ್ತೀವೋ ಅದು ಆ ಚಾತುರ್ಮಾಸ ಕಾಲಕ್ಕೆ ಒಂದೊಂದು ತಿಂಗಳಲ್ಲಿ ಒಂದೊಂದನ್ನ ದೇವರ ಪ್ರೀತಿಗಾಗಿ ಬಿಡ್ತಾ ಬರ್ತಾರೆ, ಅದನ್ನ ಸ್ವೀಕಾರ ಮಾಡಬಾರದು. ನಮ್ಮ ಒಳ್ಳೆದಕ್ಕಾಗಿ ಭಗವಂತ ಹೇಳಿದ್ದು. ಆ ರೀತಿಯಲ್ಲಿ ಆ ನಾಲ್ಕು ತಿಂಗಳಲ್ಲಿ ಏನೇನು ಪದಾರ್ಥ ಬಿಡಬೇಕೋ ಅದನ್ನ ತಿಳ್ಕೊಂಡು ಬಿಡೋದು. ಹಾಗೆ ಆ ಬಿಡೋ ಕಾಲಕ್ಕೂ ಕೆಲವು ಮಟ್ಟಕ್ಕೆ ಕೆಲವು ತಗೊಳ್ತಾರೆ, ಬಿಡೋ ಕಾಲಕ್ಕೆ ತಗೊಳ್ತಾರೆ, ಅಂಥ ಕಾಲಕ್ಕೆ ಅಲ್ಲಿ ಚೂರು ಬಾಯಿಯಿಂದ ಪಿಟಕ್ ಕನ್ನದೆ, ಯಾವ ಮಠದಲ್ಲಿ ಏನೇನ್ ತಗೊಳ್ತಾರೋ ಅದರ ಕುರಿತು ಕಾಮೆಂಟ್ ಮಾಡದೆ, ಎಲ್ಲೆಲ್ಲಿಗೆ ಹೋದಾಗ ಅದನ್ನ ಏನು ಶ್ರದ್ಧೆಯಿಂದ ಭಗವಂತನ ಪ್ರಸಾದ ಅಂತ ತಗೊಂಡು ಬರೋದೇ ಚಾತುರ್ಮಾಸ ವ್ರತ. ಹೌದಲ್ವೋ? ಅದರನ್ನ ನಮ್ಗೆ ಸಾಕ್ಷ್ಯ ತೋರಿಸಬಾರದು. ಆದ್ದರಿಂದ ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಗುರುಗಳತ್ರ ಏನೇನು ಕ್ಷೇತ್ರದಲ್ಲಿ ಬಂದಿರುತ್ತೋ ಆ ಮಹಾನುಭಾವರ ಆ ಒಂದು ಸಂಪ್ರದಾಯಕ್ಕೆ ತಲೆಬಾಗಿ ನಮಸ್ಕಾರ ಮಾಡಿ ಬರುವುದೇ. ಯಾಕಂದ್ರೆ ಸೋದೆ ಮಠಕ್ಕೆ ಹೋದರೆ ಸರ್ವಶಾಖ ನಿವೇದನ ಅಂತ ಒಂದು ದಿವಸ ಮಾಡುತ್ತಾರೆ, ಮಿಕ್ಕವರು ಏನು ತಗೊಳ್ಳಲ್ಲ ಅಂತ ಕಾಲಕ್ಕೆ. ಅಲ್ಲಿ ಹೋಗಿ ತಗೊಂಬಲ್ಲ ಅಂದ್ರೆ ಆಗಲ್ಲ. ಆ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ ಜ್ಞಾನಿಗಳು ದೊಡ್ಡವರು ಏನು ಮಾಡುತ್ತಾರೆ ಅದು ಸ್ವೀಕಾರ ಮಾಡುವುದು ಚಾತುರ್ಮಾಸ್ಯ. ಅಷ್ಟು ಮಾತ್ರ ಅಲ್ಲ, ಆ ನಾಲ್ಕು ತಿಂಗಳು ಕಾಲ ಶ್ರೀಹರಿಯ ಪಾದವನ್ನ ಎಡಬಿಡದೆ ಚಿಂತನೆ ಮಾಡುವುದೇ ಚಾತುರ್ಮಾಸ್ಯ ವ್ರತ, ನಿಜವಾಗಿ ಚಾತುರ್ಮಾಸ್ಯ ವ್ರತ. ಅಂತಹ ಕಾಲಕ್ಕೆ ಯತಿಗಳು ಚಾತುರ್ಮಾಸ್ಯಕ್ಕೆ ಕೂಡುತ್ತಾರೆ. ಅವರ ಸೇವಾ, ಭಗವಂತನ ಸೇವಾ, ಸಜ್ಜನರ ಸೇವಾ ಆದಷ್ಟು ಮಾಡಿ ನಾವು ಪುನೀತರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.